మమ వాచ విమాం ప్రసుప్తాం సంజీవయత్యఖిల శక్తిధరస్వధామ్నా అన్యాంశ్చ హస్తచరణశ్రవణత్వగాదీన్ ప్రాణాన్ నమో భగవతే పురుషాయ తుభ్యం యస్మాత్ బ్రహ్మేంద్ర రుద్రాది దేవతానాం శ్రేయోపి చ జ్ఞానస్ఫూర్తిః సదా తస్మై హరయే గురవే నమః వ్యాసాయ భవనాశాయ శ్రీషాయ గుణరాశయే హృద్యాయ శుద్ధ విద్యాయ మధ్వాయ చ నమో నమః లసతు శ్రీమదానందతీర్థేందుర్నో హృదం వరే యద్వచశ్చంద్రికా స్వాంత సంతాపం వినికృంతతి సర్వోత్తమో విష్ణురథో రమా చ బ్రహ్మా చ వాయుశ్చ తదీయ పత్న్యౌ అన్యే చ దేవాః సతతం ప్రసన్నా హరౌ సుభక్తిం మయి సందిశంతు శ్రీ గురుభ్యో నమః హరిః నారాయణాయ పరిపూర్ణ గుణార్ణవాయ విశ్వోదయ స్థితిలయోన్నయతి ప్రదాయ జ్ఞానప్రదాయ విబుధాసుర సౌఖ్య దుఃఖ సత్కారణాయ వితకాయ నమో నమస్తే నారాయణం సురగురుం జగదేకనాథం భక్తప్రియం సకలలోక నమస్కృతం చ త్రైగుణ్యవర్జితమజం విభుమాద్యమీశం వందే భవద్ఘ్నమమరాసుర సిద్ధవందిః నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తతో జయముదీరయే. పరమ పవిత్రవాత శ్రీమన్ మహాభారతదల్లి ಹೇಗೆ ಪಾಂಡವರು ವನವಾಸದ 10 ವರ್ಷಗಳನ್ನು ಪೂರೈಸಿದ್ದಾರೆ, ಇನ್ನು 2 ವರ್ಷಗಳ ಮಾತ್ರ ಬಾಕಿ ಇರತಕ್ಕಂಥ ಕಾಲ, ಆ ಸಮಯದಲ್ಲಿ ಅವರೆಲ್ಲ ಸಹ ಮತ್ತೊಮ್ಮೆ ಹಿಮಾಲಯ ಪರ್ವತದ ಪ್ರಾಂತದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದಕ್ಕೂ ಕಾರಣವಾಗಿದ್ದು ಭೀಮಸೇನನ ಒಂದು ಧರ್ಮ ಸಂದೇಶ. ಮನುಷ್ಯ ತನ್ನ ಸಾಧನೆಯನ್ನು ಮಾಡದೇನೆ ನಿರರ್ಥಕವಾಗಿ ಕಾಲ ಕಳೆಯಬಾರದು ಅಂತ ಹೇಳಿದಾಗ ಅವರು ಬಂದು ಮತ್ತೆ ಜನಗಳಿಗೆ, ಋಷಿಗಳಿಗೆ, ಮುನಿಗಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕಾರ್ಯದಲ್ಲಿ ಮಗ್ನರಾಗಿದ್ದಾಗ ಒಂದು ಸಲ ಭೀಮಸೇನನ್ನ ಅಜಗರ, ಅಜಗರ ಅಂದರೆ ಹೆಬ್ಬಾವು ಅಂತ ಅರ್ಥ, ಅಂತ ಹೆಬ್ಬಾವು ಹಿಡಿದಿದೆ. ಆ ಕ್ಷಣಕ್ಕೆ ಧರ್ಮರಾಜ ಅಲ್ಲಿಗೆ ಹುಡುಕೊಂಡು ಹೋಗ್ತಾನೆ. ಆಶ್ಚರ್ಯವನ್ನು ಕಾಣ್ತಾನೆ, ಎರಡು ಆಶ್ಚರ್ಯ ಅಂತ ಹಾವಿನ ನೋಡಿದ್ದೊಂದು ಆಶ್ಚರ್ಯ. ಭೀಮನನ್ನು ಹಿಡಿಯೋದು ಅಂದರೆ ಏನು, ನಂಬಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೂ ಭೀಮ ಸಿಕ್ಕ ದಾಖಲೆಯೇ ಇಲ್ಲ ಯಾರತ್ರ ಕೂಡ. ಹಾಗೆ ಸಿಕ್ಕಿದ್ದು ಅಂದರೆ ದೊಡ್ಡ ಸಮಸ್ಯೆ. ಒಂದು ಕಡೆಗೆ ಆತಂಕ ಅಭಿಮಾನದಿಂದ, ಇನ್ನೊಂದು ಕಡೆಗೆ ಪ್ರಶ್ನೆ. ಅಂತ ಮಹಾಬಲಾಢ್ಯ ಶತಶೃಂಗ ಪರ್ವತದ ಮೇಲೆ ಬಿದ್ದರೆ ಮಗುವಾಗಿದ್ದಾಗ, ಆ ಶತಶೃಂಗ ಪರ್ವತ 100 ಹೋಳಾಗಿ ಸೀಳೋಗಿರಬೇಕಾದ್ರೆ ಆತ ಹಿಡಿತಕ್ಕಂಥ ಹಾವು ಎಲ್ಲಿದೆ ಈ ಮಧ್ಯೆ? ಇದು ಬಹಳ ಮುಖ್ಯವಾದ ಮಾತು. ಅದನ್ನ ಹಾವಿಗೆ ಭೀಮನ್ ಏನೂ ಮಾಡಲಿಕ್ಕಾಗಿಲ್ಲ. ಬ್ರಹ್ಮದೇವ್ ಹೇಳಿದ್ದ ಹಾಗೇನೆ, ಅತ್ಯಂತ ಬಲಾಢ್ಯ ನಿನ್ನ ಕೈಯಲ್ಲಿ ಸಿಕ್ಕಾಗ ಆತ ಸಮರ್ಥನಾಗಿದ್ರೂ ಕೂಡ ಬಿಡಿಸ್ಕೊಂಡು ಹೋಗದೆ ಹೋದರೆ ಆಗ ನಿನ್ನ ಬಲವೆಲ್ಲ ಆತನಿಗೆ ಹೋಗುತ್ತೆ ಅಂತ ಹೇಳಿರೋದು. ಅದಕ್ಕೆ ಭೀಮಸೇನ ಸುಮ್ಮನೆ ಇದ್ದಿತ್ತು. ಕೆಲವರು ಹೇಳಬಹುದು, ಸುಮ್ಮನೆ ಇಲ್ಲ, ಅದು ಸುಮ್ಮನೆ ಇತ್ತು ಅಂತ ಕೇಳಿದರೆ ಹಾವು ಕಂಡದಷ್ಟು ಪ್ರಶ್ನೆ ಮಾಡೋದೆಲ್ಲ ಇರಲಿಲ್ಲ, ಪಟ್ಟು ತಿನ್ನೋದೇ ಅದರ ಕೆಲಸ. ಆಗದೆ ಹೋದಾಗ ಈ ಸಮಸ್ಯೆಗಳೆಲ್ಲ ಕೂಡ ಅಂದರೆ ಭೀಮನ್ ತಿನ್ನಲಿಕ್ಕಾಗಲಿಲ್ಲ, ಅದಕ್ಕೆ ಅಷ್ಟೇ ಹೊರತು ಬೇರೆಯಲ್ಲ. ಅವ್ಲಿ ಹಿಡಿಲಕ್ಕಾದರೂ ಆಯ್ತಲ್ಲ ಕೊನೆ ಪಕ್ಷ ಅಂತ ಕೇಳಬಹುದು ಯಾರು. ಹಿಡಿಲಕ್ಕಾದರೂ ಆಯ್ತಲ್ಲ ಅಂತ ಕೇಳಿದರೆ ಅದು ಹಿಡಿದಿದ್ದಲ್ಲ, ಭೀಮಸೇನ ಅದಕ್ಕೆ ಅವಕಾಶ ಕೊಟ್ಟಿದ್ದು ಮಾತ್ರ ಅಂತ ಹೇಳಿದ್ದಾರೆ. ಅವಕಾಶ ಕೊಡದೆ ಹೋದರೆ ಆತನ ಪುಣ್ಯವೆಲ್ಲ ಹೋಗೋದಿಲ್ಲ, ಹೋದವ್ರೆ ಅವನಿಗೆ ಒಳ್ಳೆಯದಾಗೋದಿಲ್ಲ. ಅದು ನಿನ್ನೆ ಕೆಲವರು ಪ್ರಶ್ನೆ ಬಂದಿರುತ್ತೆ, ನಹುಷರಾಜ ಇಂದ್ರ ಪದವಿಯಲ್ಲಿ ಕೂತ್ರೆ ಅವನಿಗೆ ಯಾತಕ್ಕೆ ಬುದ್ಧಿ ಹಾಗಾಯಿತು ಅಂತ ಪ್ರಶ್ನೆ. ಅವನಿಗೆ ಬುದ್ಧಿ ಯಾಕೆ ಆಗಬೇಕು ನೋಡಿ, ನಮಗಂತೂ ಗೊತ್ತು, ರಾಜಕಾರಣಿಗಳು ಪೀಠದಲ್ಲಿ ಕೂತ್ರೆ ತಲೆ ತಿರುಗುತ್ತೆ ಅಂತ ಯಾರಿಗೂ ಗೊತ್ತಿದೆ. ಅವ್ರ ಭರವಸೆಗಳು ಸಾಮಾನ್ಯ ಸುಳ್ಳಾಗತ್ತೆ ಜನಕ್ಕೆ ಗೊತ್ತಿದೆ, ಮತ್ತು ಮಾಡಬಾರದನ್ನು ಸಾಮಾನ್ಯ ಮಾಡ್ತಾರೆ ಅಂತಲೂ ಗೊತ್ತಿದೆ. ಆದರೆ ಇಂದ್ರ ಪದವಿಯಲ್ಲಿ ಕೂತ ವ್ಯಕ್ತಿ ಹಾಗೆ ಮಾಡ್ತಾನೆ ಅಂದರೆ, ಇಂದ್ರ ಪದವಿ ಬಹಳ ಪವಿತ್ರವಾದ ಪದವಿ ಇತ್ತು. ಹಿಂದಿನ ಕಾಲಕ್ಕೆ ನಮ್ಮ ರಾಜ್ಯಗಳೇ ಬಹಳ ಪವಿತ್ರವಾದ ಕಾಲ ಇತ್ತು. ಆಳುವ ರಾಜರುಗಳನ್ನ ಜನ ಬರೀ ರಾಜರು ಅಂತ ಕರಿತಿರಲಿಲ್ಲ, ಅವರನ್ನ ಮಹಾಸ್ವಾಮಿಗಳು ಅಂತ ಕರೀತಾ ಇದ್ರು. ರಾಜ ಪ್ರತ್ಯಕ್ಷ ದೇವತಾ ಅಂತ ಭಾವಿಸ್ತಾ ಇದ್ರು. ಎಂತೆಂತ ದೊಡ್ಡದು ಮಹಾಮಹಾ ತಿಳಿದವರು ಕೂಡ ರಾಜರು ಬಂದು ಅಂತ ಹೇಳಿ, ರಾಜಾಜ್ಞೆ ಅಂದ್ರೆ ಅದನ್ನು ದೇವರ ಸನ್ನಿಧಾನ ಅಂತ ನೋಡ್ತಾ ಇದ್ರು. ಅಂತ ಕಾಲ ಇತ್ತು. ಭಗವದ್ಗೀತೆಯಲ್ಲೇ ಬರುತ್ತೆ, ನರೇಂದ್ರ ನರಾಣಾಂಚ ನರೇಂದ್ರೋಹಂ ಅಂತ ಕೃಷ್ಣ ಹೇಳುತ್ತಾರೆ. ರಾಜಲ್ಲಿ ನನ್ನ ಸನ್ನಿಧಾನ ಇದೆ ಅಂತ ಹೇಳುತ್ತಾರೆ. ಅಂತ ಕಾಲ ಇತ್ತು. ಮಾಂಧಾತ ನಹುಷೋ ಅಂಬರೀಷ ಸಗರೌ ರಾಜಾ ಪೃತುರ್ ಹೈಹಯ ಇತ್ಯಾದಿ ಪ್ರತಿನಿತ್ಯ ಮಂಗಲಾಷ್ಟಕದಲ್ಲಿ ರಾಜ ಮಹಾರಾಜ ನಮಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತೇವೆ. ಈ ಕಾಲದ ಒಬ್ಬರಾಜರ ಹೆಸರು ಅದರಲ್ಲಿಲ್ಲ, ಇರೋದೆಲ್ಲ ಹಿಂದಿನ ಕಾಲದ ಪುಣ್ಯಾತ್ಮರಾದ ರಾಜರ ಹರಿಶ್ಚಂದ್ರಾದಿಗಳ ಕಥೆಗಳು ಅದರಲ್ಲಿ ಉಂಟು. ಅಂದಮೇಲೆ ಇಂದ್ರ ಪದವಿ ಭೂಲೋಕದ್ದಲ್ಲ, ದೇವಲೋಕದ್ದು. ಅದು ಹೇಳಿ ಕೇಳಿ ತುಂಬಾ ಚೆನ್ನಾಗಿರ್ಬೇಕು, ಯಾಕೆ ಹಾಗಾಗಿತ್ತು ಅಂತ ಕೇಳಿದ್ರೆ ಅದಕ್ಕೆ ಹೇಳುತ್ತಾರೆ, ಆ ಪದವಿಯ ತಪ್ಪಲ್ಲ, ಅರ್ಹತೆ ಇಲ್ಲದವನು ಪದವಿಯಲ್ಲಿ ಕೂತ್ರೆ ಅವನು ಹಾಗಾಡ್ತಾನೆ ಅಂತ ಹೇಳಿದ್ದಾರೆ. ಅರ್ಹತೆ ಇಲ್ಲದವನು ಕೂತ್ರೆ ಹಾಗಾಗತ್ತೆ, ಅದಕ್ಕೆ ಅರ್ಹತೆ ಬೇಕದೆ. ನಹುಷನಿಗೆ ಅರ್ಹತೆ ಇರಲಿಲ್ಲ, ಆತೆ ಒಪ್ಕೊಂಡಿದ್ದ ಪಾಪ ಇಲ್ಲ ಅಂತ ಹೇಳಿ ಅವನಿಗೆ ಅವಕಾಶ ಕೊಟ್ರು. ಅದಕ್ಕೆ ವರ ಕೊಟ್ಟಿದ್ದನ್ನ ಏನ್ ಮಾಡ್ಕೊಂಡಾತ, ಎಲ್ಲ ಉಪಯೋಗ ಮಾಡ್ಕೊಂಡು ಹೊರಟ, ಹೆಚ್ಚಾಗ್ಲಿಕ್ಕೆ ಶುರುವಾಯ್ತು. ಅರ್ಹತೆ ಇಲ್ಲದೆ ಹೋದರೂ ಕೂಡ ಅದು ಸಮಸ್ಯೆನೆ, ಅರ್ಹತೆ ಇಲ್ಲದವರಿಗೆ ಅರ್ಹತೆ ಬಂದರೂ ಯೋಚನೆ ಇಲ್ಲ. ಅರ್ಹತೆ ಇಲ್ಲದವರಿಗೆ ಅರ್ಹತೆ ಯಾರಾದರೂ ಕೊಟ್ಟಿದ್ದು ಬರುತ್ತಲ್ಲ, ಅದು ಸಮಾನ ತಲೆ ತಿರುಗಿಸುತ್ತೆ ಅಂತ ಹೇಳಿದ್ದಾರೆ. ತಲೆ ತಿರುಗಿಸುತ್ತೆ ಎಂಬುದು ಬಹಳ ವಿಚಾರ, ಒಂದು ಎಷ್ಟೊಂದನ್ನು ಹೇಳ್ತಿರ್ತಾರೆ. ಅರ್ಹತೆ ಇಲ್ಲದವರಿಗೆ ಬಂದ ಕಾಲಕ್ಕೆ ಅದು ದುರುಪಯೋಗ ಮಾಡ್ತಾನೆ ಹೊರತು ಸದುಪಯೋಗ ಮಾಡೋದಿಲ್ಲ. ನಹುಷರಾಜನ ಪುಣ್ಯ ತುಂಬಾ ಜಾಸ್ತಿ ಆಯಿತು. ಸಾಮಾನ್ಯ ಪಾಪ ಜಾಸ್ತಿ ಆದರೂ ಮನುಷ್ಯ ಕೆಟ್ಟದ್ದು ಮಾಡ್ತಾನೆ, ಪುಣ್ಯ ಜಾಸ್ತಿ ಆದರೂ ಕೆಟ್ಟದ್ದು ಮಾಡ್ತಾನೆ. ಇದು ಒಂದು ಭಾರಿ ಆಶ್ಚರ್ಯ. ಪುಣ್ಯನೂ ಜಾಸ್ತಿ ಆಗಬಾರದು, ಪಾಪನೂ ಜಾಸ್ತಿ ಆಗಬಾರ್ದು. ನಮಗೆ ಪಾಪ ಜಾಸ್ತಿ ಆಗೋದು ಅಂತ ಅರ್ಥವಾಗಿದೆ, ಪುಣ್ಯ ಜಾಸ್ತಿ ಆಗೋದು ಏನರ್ಥ ನೋಡೋದಕ್ಕೆ ನಮಗೆ ಒಂಥರ ಹುಷಾರಾಗಿರ್ಬೇಕು. ಓ ಪುಣ್ಯ ಜಾಸ್ತಿ ಆಗಿಬಿಟ್ರೆ ಕಷ್ಟ, ಇಷ್ಟು ಪಾಪ ಜಾಸ್ತಿ ಆಗಿಬಿಟ್ರೆ ಕಷ್ಟ ಅಂತಿದ್ವಿ. ಇನ್ನು ಕೇಳಿದ ಮೇಲೆ ಏ ಪುಣ್ಯ ಜಾಸ್ತಿ ಆದರೆ ಕಷ್ಟ ಅಂತ ಎದ್ಕೊಳ್ಳಾಗತ್ತೆ ಅಂತ ಕೇಳಿದರೆ, ಇವತ್ತು ಹಾಗೇನೆ. ಇವತ್ತು ಬಡವನ ಗುಡಿಸಲಿಗೆ ಹೋಗಿ ಯಾರು ಟ್ಯಾಕ್ಸ್ ಕಲೆಕ್ಟ್ ಮಾಡಕ್ ಹೋಗೋದಿಲ್ಲ, ಅವ್ನು ಬದುಕಲಿಕ್ಕೆ ದುಡ್ಡು ದುಡುಕ ತಾಪ ಇದಾಗಿ ಕೇಳ್ತಾರೆ. ರೇಡ್ ಮಾಡೋದಾಗಲ್ಲ ಯಾರ ಮೇಲೆ, ಹಣಕಾಸು ಇದ್ದವ್ರ ಮೇಲೇನೆ. ಯಾತಕ್ಕೆ ಅದು ಇನ್ಕಮ್ಗಿಂತ ಜಾಸ್ತಿ ಇದ್ರೆ ಆಗ ಅದು ಅಟ್ಯಾಕ್ ಮಾಡುತ್ತೆ. ಈ ನಮ್ಗೆ ಅರ್ಥ ಆಗುತ್ತೆ. ಲೋಕದಲ್ಲೂ ಕೂಡ ಅಷ್ಟೇ, ಹೆಚ್ಚು ಆಸ್ತಿ ಇರೋದು ತಪ್ಪಲ್ಲ, ಅದು ಅಕೌಂಟಬಲ್ ಆಗದೆ ಹೋದ್ರೆ ತಪ್ಪೇ ಅದು. ಒಂದು ಆಗೋಣ ಪನಿಷಬಲ್ ಅಫೆನ್ಸ್ ಅದು. ಒಂದು ಬಡವನಿಗೆ ಯಾರು ಶಿಕ್ಷೆ ಕೊಡೋದಿಲ್ಲ. ಅಚ್ಚು ಶ್ರೀಮಂತ ಎಷ್ಟೋ ಸರ್ತೆ ಅದು ಅನಧಿಕೃತವಾದ ಸಂಪತ್ತಾದ್ರೆ ಹಿಡಿದಾಕಿಬಿಡುತ್ತೆ. ಅನಧಿಕೃತ ಪುಣ್ಯ ಹಾಕಿ, ಧನ ಇದು ಕೊಟ್ಟು ಪುಣ್ಯ. ಅನಧಿಕೃತವಾದ ಧನ ಹೀಗೆ ಬಂಧಕನೋ, ಅನಧಿಕೃತವಾದ ಪುಣ್ಯ ಕೂಡ ಅದು ಬಂಧಕನೇ. ಅದಕ್ಕೆ ಅಧಿಕ ಪುಣ್ಯ ಅಂತ ಕರೀತಾರೆ. ನಮಗೆ ಇನ್ನೂ ಅರ್ಥ ಆಗಿದ್ರೆ ಓವರ್ ಸ್ಪೀಡ್ ಅಂತ ಹಿಂದೆ ಹೇಳಿದೆ. ಸ್ಪೀಡ್ ಒಳ್ಳೇದೇ, ಓವರ್ ಸ್ಪೀಡ್ ಆದ್ರೆ ಡೇಂಜರಸ್. ಅದು ಅರ್ಥ ಮಾಡ್ಕೊಂಡ್ರೆ ಹೇಳ್ತಾರೆ, ಸ್ಪೀಡ್ ಥ್ರಿಲ್ಸ್ ಬಟ್ ಇಟ್ ಕಿಲ್ಸ್ ಅಂತ ಹೇಳ್ತಾರಲ್ಲ ಹಾಗೆ. ಸ್ಪೀಡ್ ಭಾರಿ ಚೆನ್ನಾಗೇನೆ ಇರುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಓವಿಂದ ಆಗಿಬಿಡ್ತಾನೆ ಆಮೇಲೆ. ಅದಕ್ಕೆ ಆಧಾರ, ಅದಕ್ಕೆ ಒಳ್ಳೆ ಮುಖದ ಕೆಟ್ಟ ಮುಖನೂ ಇದೆ. ಇನ್ನು ನಮಗೆ ಡ್ರೈವಿಂಗ್ ಗೊತ್ತಿಲ್ಲದ್ರು ಪರ ವೋಲ್ಟೇಜ್ ಅಂತ ಗೊತ್ತಲ್ಲ, ವೋಲ್ಟೇಜ್ ಹೆಚ್ಚಾಗಿಬಿಟ್ರೆ ಎಷ್ಟಿಲ್ಲ, ಸಾವಿರಾರು ರೂಪಾಯಿ ಇನ್ಸ್ಟ್ರೂಮೆಂಟ್ ಹೋಗಿಬಿಡುತ್ತೆ. ಆ ಕಡೆ 10 ರೂಪಾಯಿ ಇನ್ಸ್ಟ್ರೂಮೆಂಟ್ ನನ್ನ ಕ್ಷಣಕ್ಕೆ ಬರ್ನಾಗ ಹೋಗು. ನೋಡಿ, ಕರೆಂಟ್ ಇಲ್ಲದೆ ಹೋದ್ರೂ ಪ್ರಯೋಜನ ಇಲ್ಲ, ವೋಲ್ಟೇಜ್ ಜಾಸ್ತಿ ಇದ್ರೂ ಅಪಾಯ ಉಂಟು. ವೋಲ್ಟೇಜ್ ಜಾಸ್ತಿ ಇದ್ರೆ ಹೇಗೋ ಹಾಗೆ ಅಧಿಕ ಪುಣ್ಯ ಅತ್ಯಂತ ಬಂಧಕವಾದದ್ದು ಅಂತ ಹೇಳಿದ್ದಾರೆ. ನಹುಷರಾಜನ ಏನಾಯ್ತು, ಈಗ ಋಷಿಗಳ ಮುನಿಗಳ ಪುಣ್ಯವನ್ನೆಲ್ಲ ತಗೊಂಡ, ಅರ್ಹತೆ ಇಲ್ಲ, ಅದಕ್ಕೆ ಅವನಿಗೆ ಪಾಪದಂತೆ ಕೆಲಸ ಮಾಡ್ತಾ ಇದೆ. ಇನ್ನು ಹೆಚ್ಚು ಊಟ ಮಾಡಿದ್ರೆ ಹೇಗೆ ಅಜೀರ್ಣ ಆಗುತ್ತಾ, ಹಾಗೆ ಜೀರ್ಣ ಆಗಷ್ಟು ಊಟ ಮಾಡಿದ್ರೆ ತೊಂದರೆ ಇಲ್ಲ. ಭಾರಿ ಒಳ್ಳೆಯದೆ, ಕ್ಷೀರೇ ಕುಡಿಬಹುದು ಇವನು ಬೇಕಾದ್ರೆ, ಭಾರಿ ಒಳ್ಳೆಯದೆ. ಅದೇ ಅದು ಬರೀ ಹಾಲು ಕುಡಿದ್ರೆ ಜಾಸ್ತಿ ವಾಂತಿ ಆಗುತ್ತೆ ಅಷ್ಟೇ, ಇಲ್ಲ ಮಾಡ್ಕೊತಲ್ಲೇ ಅದೇ ಆಗುತ್ತೆ. ಅಂದ್ರೆ ಮಿತಿ ಮೀರಿ ಮಾಡಕ್ ಸಾಧ್ಯ ಇಲ್ಲ. ಈ ಸರಿ ಅರ್ಥ ಮಾಡಿಕೊಂಡ್ರೆ ಮಿತಿ ಮೀರಿದ ಪುಣ್ಯ ಅಪಾಯಕರ, ಆತನಿಗೆ ಹಾಗಾಗಿತ್ತು ಪಾಪ. ಅದಕ್ಕೆ ಆತನ ತಲೆ ಏನೇನೋ ಅಡ್ಡದಾರಿ ಹಿಡಿದೋಯ್ತದೆ. ಅದರ ಫಲಿತಾಂಶ ಸಲ್ಲದ್ದನ್ನು ಬಯಸ್ತ. ಅಯೋಗ್ಯ ಮಿಚ್ಚನ್ ಪುರುಷ ಪತತ್ತೇವರ ಸಂಶಯ. ಅಯೋಗ್ಯವನ್ನು ಇಷ್ಟಪಡಬಾರದು, ಇಷ್ಟಪಟ್ರೆ ಅವನು ಶಿಕ್ಷೆ ಅನುಭವಿಸ್ತಾನೆ. ಯಾರು ಹುಡುಗ ಹಾರ್ತಿದ್ದ ಬಿದ್ದ ಹೋಗ್ಲಿ, ಸಮಾಧಾನ ಮಾಡಿಬಿಡ್ತಾನೆ. 80 ವರ್ಷದ ಮೂಲಕ ಹಾರ್ಲಕ್ಕೆ ಹೋಗಿ ಬಿದ್ದೆ ಅಂದ್ರೆ ನಿನಗೆ ಗ್ರಾಚಾರ ಆಗಿತ್ತು ಅಂತ ಕೇಳಿದೆ. ಓಡಾಡಕ್ಕೆ ಬರೋದಲ್ಲಿ ನೆಟ್ಗೆ ಯಾಕೆ ಹಾರ್ಲಕ್ಕೆ ಹೋದಿ ಅಂತ ಕೇಳುತ್ತಾನೆ. ಬೈತನಿಗೆ ಆಗದಲ್ಲಿ ಯಾಕೆ ಹಾರ್ತಾ ಇದ್ದೀ ಅಂತ ಕೇಳುತ್ತಾನೆ. ಹುಡುಗನಿಗೆ ಆಗೋದಿಲ್ಲ ಅಂತ ಹೇಳೋದಿಲ್ಲ, ತಪ್ಪಾಗಿ ಇನ್ನೊಂದು ಹುಷಾರಾಗಾರು ಅಂತಾರೆ. ಹಾರಬೇಡ ಅಂತ ಹೇಳಿದ್ರೆ ಹುಷಾರಾಗಾರು, ಇವನಿಗೆ ಹಾರಲೇಬೇಡ ಅಂತ ಹೇಳುತ್ತಾರೆ. ಅದು ಅರ್ಥ ಮಾಡ್ಕೊಂಡು ಅಯೋಗ್ಯ ಅಂದ್ರೆ ಅದೇನು, ಯಾವನಿಗೆ ಯಾವ್ದಲ್ಲ ಅರ್ಹತೆ ಇಲ್ಲ ಅದನ್ನು ಮಾಡ್ಲಿಕ್ಕೆ ಹೋದ್ರೆ ಅವನಿಗೂ ಅಪಾಯ, ಜೊತೆಗಿದ್ದವರಿಗೂ ಅಪಾಯ. ಆ ಡ್ರೈವರ್ ತಪ್ಪು ಇಡೀ ಬಸ್ನವ್ರು ಕೊಂದು ಬಿಡುತ್ತಲ್ಲ ಹಾಕಿ. ಅದನ್ನೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಮ್ ಅಂತ ಕರೀತಾರೆ. ನಮ್ಮ ಜನ ಗೊತ್ತಿಲ್ಲ, ಅವ್ರು ಏನೋ ಮಾಡ್ತಾರೆ, ನಮಗೇನು ಯೋಚನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಪ್ಪದು, ಅವ್ರು ಯಾರು ಸಹವಾಸದಲ್ಲಿದ್ದಾರೋ ಅವ್ರು ಮಾಡೋ ತಪ್ಪು ಇವರು ಬಲಿಯಾಗ್ತಾರಾದ್ರಿಂದ ನಾವು ದುಸ್ಸಹವಾಸವನ್ನು ಮಾಡಲೇಬಾರದು ಎಂಬುದು ಶಾಸ್ತ್ರದ ಸಂದೇಶ. ನವಶನಿಗೆ ಪ್ರಾರಬ್ಧವಶಾತ್ ಇಂತ ಆಪತ್ತು ಬಂದಿತ್ತು, ಅದಕ್ಕೆ ಆತನ ಬುದ್ಧಿ ಕೆಟ್ಟೋಯ್ತು. ಅದನ್ನೆಲ್ಲ ವಾಪಸ್ ತಗೋಬೇಕು, ಸೈಫನ್ ಸಿಸ್ಟಮ್ ನಲ್ಲಿ ತಗೋಬೇಕು. ಈಗ ಸೈಫನ್ ಅಂದ್ರೆ ಗೊತ್ತ, ನೋಡಿ ಗೊತ್ತೇ ಆಗ, ಆರಾಮ ಈ ಕಡೆ ಶಿಫ್ಟ್ ಆಗ್ಬೇಕು. ಸೈಫನ್ ವೈಶಿಷ್ಟ್ಯ ಅಂದ್ರೆ ಎಷ್ಟು ಉಳಿಬೇಕು ಅಷ್ಟು ಉಳಿಯುತ್ತೆ, ಪೂರ್ತಿ ಹೋಗೋದಿಲ್ಲ. ಎಷ್ಟು ಉಳಿಯುತ್ತೆ ಅಷ್ಟು ಉಳಿಯುತ್ತಲ್ಲ, ಆ ತರ ಉಳಿಯೋ ಒಂದು ವ್ಯವಸ್ಥೆ ಮಾಡಿದ್ರಿಂದ ನರಸರಾಜನಿಗೆ ಬಲ. ಭೀಮನ್ ಹೇಗಾಗಿ ಹೆಚ್ಚೆಚ್ಚು ಅಟ್ಯಾಕ್ ಮಾಡ್ಲಿಕ್ಕೆ ಹೋದ, ಅದೆಲ್ಲ ಭೀಮನಿಗೆ ಬರ್ಲಕ್ಕೆ ಶುರುವಾಯಿತು. ಆಶ್ಚರ್ಯ ಅಂದ್ರೆ ಅವನಲ್ಲಿತ್ತು ಬುದ್ಧಿ ಕೆಟ್ಟೋಗಿತ್ತು, ಎಲ್ಲ ಭೀಮನಿ ಶಿಫ್ಟ್ ಆಯ್ತು. ಏನಾದ್ರು ಬುದ್ಧಿ ಕೆಟ್ಟ ಏನು ಇಲ್ಲ. ಯಾತಕ್ಕೆ, ಭೀಮನ ಯೋಗ್ಯತೆಗೆ ಎಷ್ಟಾದ್ರೂ ಕಡಿಮೆನೆ. ರಾಮದೇವರೇ ಹೇಳ್ತಾರೆ, ಹನುಮಂತನ ಏನು ಕೊಟ್ಟರು ಸಾಲದು ಅಂತ ಹೇಳಿಬಿಡ್ತಾರೆ. ಹನುಮಂತನೇ ಭೀಮಸೇನ, ಆದ್ರಿಂದ ರಾಮದೇವರಿಗೆ ಮಾತು ಹೇಳಿದ್ರೆ ಹನುಮಂತ ಹಿಡಿದರ್ಸ್ ಎನಿಥಿಂಗ್ ಅಂತಾರೆ. ಏನು ಕೊಟ್ಟರು ಕೂಡ ಅವ್ರು ಹೇಳ್ತಾರೆ, ರಾಮ ನೀನು ಏನು ಕೊಡಬೇಕು ಹನುಮಂತ, ನೀನು ಮೋಕ್ಷ ಕೊಟ್ಟರು ಏನು ಕೊಟ್ಟಾಗಲ್ಲ ಅಂತ ಹೇಳ್ಬಿಡ್ತಾರೆ. ಮೋಕ್ಷ ಕೊಟ್ಟರು ಏನು ಕೊಟ್ಟಾಗಲ್ಲ, ಸಹಭೋಗವನ್ನು ಕೊಡ್ತೇನೆ ಅದು ಸಾಲದು, ಇನ್ನೇನು ಬೇಕು ಅಂತ ಕೇಳಿದ್ರೆ ಏನು ಬೇಡ ಅಂತ ಹನುಮಂತ ಹೇಳಿದಾಗ ರಾಮದೇವರು ಹೇಳಿದ್ದು ಬ್ರಹ್ಮ ಪದವಿಯನ್ನೇ ಕೊಡ್ತೇನೆ ಅಂತ ಹೇಳಿ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇವ್ರ ಕಂಪ್ಯಾರಿಸನ್ ಹೇಗಿದೆ, ಮಹರ್ಷ ನೋಡಿದರೆ ಪೂರ್ವಜ ದೊಡ್ಡ ರಾಜನಾಗಿದ್ದವನು, ಭೀಮಸೇನ ಬರೀ ಯುವರಾಜ ಅಷ್ಟೇ ರಾಜನಲ್ಲ, ಆದರೆ ಯಾವ ರಾಜರು ಆಗುವ ಆ ಒಂದು ತೂಕಕ್ಕೆ ಬರೋದು. ರಾಮನನ್ನು ಬಿಟ್ಟ ಮೇಲೆ ಭೀಮನಂತ ಸುಸಮರ್ಥ ಕ್ಷತ್ರಿಯರಲ್ಲಿ ಆಗಲೇ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ಸಾಮರ್ಥ್ಯ ಇತ್ತು, ಅಷ್ಟು ಪುಣ್ಯವನ್ನು ಸುಖವಾಗಿ ಜೀರ್ಣ ಮಾಡ್ಕೊಂಡ್ಬಿಟ್ಟ. ಭೀಮ ಎಲ್ಲೂ ಅನೇಕರು ಭೀಮ ಅಂದ್ರೆ ಮುಂಗೋಪಿ ಅಂತ ತಿಳ್ಕೊಂಡಿರ್ತಾರೆ, ಇಡೀ ಮಹಾಭಾರತ ಓದಿ ಭೀಮ ಎಂದು ರೇಗೆಯೇ ಇಲ್ಲ, ಇದು ಆಶ್ಚರ್ಯ. ಕೋಪಗೊಂಡಿದ್ದು ಬೇರೆ, ತಪ್ಪಾಡದ ಕೋಪಗೊಳ್ಳೋದ ಗುಣ ಅದು, ಒಂದು ವಿನಾಕಾರಣ ರೇಗೋದು ಸಿಟ್ಟು ಮಾಡ್ಕೊಳ್ಳೋದು ಭೀಮನ ಪದ್ಧತಿ ಅಲ್ಲ ಅದು. ಅದು ಯಾರು ಮಾಡ್ಕೋತಾರೆ, ಅದಕ್ಕೆ ಕೈಲಾಗದವ್ರು ಮಾಡ್ಕೋತಾರೆ. ಕೈಲಾದರೂ ಮೈ ಬೈ ಪರಿಸಿಕೊಂಡ ಅಂತ ಒಂದು ಗಾದೆ ಇದೆಯಲ್ಲ, ಅದಕ್ಕೆ ಭೀಮನಿಗೆ ಅಂತ ಟೆನ್ಷನ್ ಬರೋ ಕಾರಣನೇ ಇಲ್ಲ ಭೀಮನಿಗೆ, ಅಂತ ಪರಿಪೂರ್ಣವಾದ ವ್ಯಕ್ತಿತ್ವ ಭೀಮನದು. ಆದ್ದರಿಂದ ನಹರ್ಷನ ಬುದ್ಧಿ ಕೆಡಲಕ್ಕೆ ಆದ ಕಾರಣ ಇದು ಹೀಗಾಯಿತು. ಸ್ನೇಹಿತರು ಮತ್ತೊಂದು ಪ್ರಶ್ನೆಯನ್ನು ಮಾಡಿರಬಹುದು, ಈಗ ಕೇಳಿದರು ಯಾರು ಪ್ರಶ್ನೋತ್ತರಕ್ಕೆ ಅವಕಾಶ ಉಂಟಾ ಅಂತ ಕೇಳಿದರು. ಖಂಡಿತ ಅವಕಾಶ ಇದೆ, ಯಾವುದೋ ಉದ್ದೇಶ ಸುಮ್ಮನೆ ಹೇಳ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿಲ್ಲ. ಒಳ್ಳೆ ಪ್ರಶ್ನೆಗಳು ಬಂದರೆ ತುಂಬಾ ಒಳ್ಳೆ, ಜನಕ್ಕೂ ಒಳ್ಳೆಯದು ಅವರಿಗೂ ಒಳ್ಳೆಯದೇನು, ಅವಶ್ಯವಾಗಿ ಕೇಳಬಹುದು. ಆದರೆ ಅದನ್ನು ಬರ್ಕೊಟ್ಬಿಟ್ರೆ ಭಾರಿ ಒಳ್ಳೆಯದಷ್ಟೇ, ಉಳಿದವರಿಗೂ ಉಪಯೋಗ ಆಗುತ್ತೆ ಅದನ್ನು ಹೇಳ್ಬೋದು. ಎಲ್ರಿಗೂ ಉಪಯುಕ್ತವಾದ ಪ್ರಶ್ನೆ ಆದರೆ ಇಲ್ಲೇ ಹೇಳ್ತೇನೆ, ತೀರಾ ವೈಯಕ್ತಿಕ ಪ್ರಶ್ನೆ ಆದರೆ ಇಲ್ಲಿ ಹೇಳೋದಿಲ್ಲ, ಪ್ರತ್ಯೇಕ ಹೇಳಿದ್ರಾಯ್ತಷ್ಟೇ. ಅಂತೂ ಪ್ರಶ್ನೋತ್ತರಗಳು ಯಾವಾಗಲೂ ತುಂಬ ಶ್ಲಾಘ್ಯವಾದದ್ದೇ, ಆದಷ್ಟು ಪ್ರಶ್ನೋತ್ತರಕ್ಕೆ ಅವಕಾಶ ಇಲ್ಲದಂತೆ ಅಲ್ಲಲ್ಲೇ ಪ್ರಶ್ನೆ ಇರುತ್ತೆ, ಶಾಸ್ತ್ರ ಉತ್ತರ ಇದ್ದೇ ಇರುತ್ತೆ. ಅಲ್ಲಿಗೂ ಕೆಲವು ಬೇರೆ ಪ್ರಶ್ನೆ ಬಂದರೆ ಏನು ಸಂಕೋಚ ಪಡಬೇಕಾದ ಕಾರಣ ಇಲ್ಲ. ಇಲ್ಲಿ ಇನ್ನೊಂದು ಪ್ರಶ್ನೆ ನಾವು ಕೇಳಿದ್ದೇವೆ, ಇಂದ್ರದೇವರು ಉತ್ತರಾಸುರನ್ನು ಕೊಂದರು ಅಂತ ಹೇಳ್ತೀರಿ, ಪಾಪ ಬಂತು ಅಂತ ಹೇಳಿದ್ರಿ, ಇದು ಯಾವ ನ್ಯಾಯ ಇದು? ಋತ್ರಾಸುರ ಮಹಾಪಾಪ, ವೀರಪ್ಪನ ಹಿಡಿದ್ರೆ ಪಾಪ ಬರುತ್ತೆ, ಅದ್ರ ಗತಿ ಏನಾಗಬೇಕು? ಹಿಡಿದು ಹಿಡಿದವರ ಪಾಪ ಬರುತ್ತೆ, ಹಿಡಿದ್ರೆ ಪುಣ್ಯ ಬರುತ್ತೆ ಅಂತ ಕೇಳುತ್ತೆ. ಕಳ್ಳನ ಹಿಡಿದ್ರೆ ಪಾಪ ಅಂತ ಯಾರು ಹೇಳ್ತಾರ? ಕೊಲೆಗಡಕನ ಹಿಡಿದ್ರೆ ಅವಾರ್ಡ್ ಕೊಡ್ತಾರ ಅವನಿಗೆ. ಅಂಥದ್ದು ಋತ್ರಾಸುರನ್ನು ಕೊಂದ್ರೆ ಇಂದ್ರದೇವರಿಗೆ ಪಾಪ ಹೇಗೆ ಬಂತು ಅಂತ ಅದೊಂದು ಪ್ರಶ್ನೆನೇ. ಮತ್ತೆ ಅದಕ್ಕೆಲ್ಲ ಉತ್ತರ ಕೊಡೋದ್ರೆ ಶಾಸ್ತ್ರ ಏನೇನು ಹೇಳುತ್ತೆ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ, ಇಂದ್ರದೇವರಿಗೆ ಋತ್ರಾಸುರನ್ನು ಕೊಂದಿದ್ದಕ್ಕೆ ಪಾಪ ಅಲ್ಲ, ಭಾರಿ ಪುಣ್ಯ ಬಂತು ಅಂತ ಹೇಳ್ತಾರೆ. ಅದು ವಿಶೇಷ. ವೃತ್ರಂ ಹತ್ವಾ ಇಂದ್ರೋ ಮಹಾನಾಸ ಅಂತ ಹೇಳಿದ್ದಾರೆ. ವೃತ್ರಾಸುರನ್ನು ಕೊಲ್ಲವರು ಇಂದ್ರದೇವರಿಗೆ ಬರೀ ಇಂದ್ರ ಅಂತ ಹೆಸರಿತ್ತಂತೆ, ವೃತ್ರಾಸುರನ್ನು ಕೊಂದ ಮೇಲೆ ಮಹೇಂದ್ರ ಅಂತ ಹೆಸರು ಬಂತಂತೆ. ಇದು ವಿಶಿಷ್ಟವಾದ ಕೀರ್ತಿ ಬಂತೆ ಹೊರತು ಕಡಿಮೆ ಆಗಲಿಲ್ಲ. ಮತ್ತೆ ಪಾಪ ಬಂತು ಅಂತ ಹೇಳ್ತಿರಲ್ಲ ಅಂತ ಕೇಳಿದ್ರೆ, ಈ ಪಾಪ ಅನ್ನೋದು ಸೆಕೆಂಡರಿ ಅಷ್ಟೇ. ನಹಿ ಲೋಕಾವನಂ ಪಾಪ, ಲೋಕ ರಕ್ಷಣೆ ಮಾಡೋದು ಪಾಪದ ಕೆಲಸನಾ? ಅಲ್ಲ. ಆದರೆ ಬ್ರಹ್ಮಹತ್ಯ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದಕ್ಕೋಸ್ಕರವಾಗಿ ಅದೇ ಟೋಕನ್ ನೀಡಿದ್ದಾಗಲೇ ಆಗ್ತದೆ. ಎಷ್ಟೋ ಸರ್ತಿ ಒಳ್ಳೆ ಕೆಲಸ ಮಾಡಿದ್ರು ಕೆಲವು ಸರ್ತಿ ನಾವು ಸಣ್ಣ ಪುಟ್ಟ ಕೆಲಸ ಮಾಡೋದು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಡಾಕ್ಟರ್ ಆಪರೇಷನ್ ಮಾಡ್ತಾನೆ, ಹಾರ್ಟ್ ಆಪರೇಷನ್ ಮಾಡ್ತಾನೆ, ಭಾರಿ ಪುಣ್ಯಕಾರ್ಯ, ಸಮಸ್ಯೆ ಉಂಟಾ ಆಪರೇಷನ್ ಸಕ್ಸಸ್ಫುಲ್ ಬೇರೆ, ಜೊತೆಗೆ ಸಮಸ್ಯೆನೇ ಇಲ್ಲ. ಅದ್ರ ಕಷ್ಟ ಮಾಡೋ ಕೆಲಸ ಏನೋ ಕೈ ತೊಳ್ಕೊತಾನೆ. ಕೈ ತೊಳ್ಕೋಬೇಕಾಗಿದ್ರೆ, ಕೈಯಾಗಿ ತೊಳ್ಕೋಬೇಕಾಗಿದ್ರೆ ಅಂತ ಕೇಳಿದ್ರೆ ಆ ಥರ ಅದು ಆಪರೇಷನ್ ಒಳ್ಳೆ ಕೆಲಸ, ರಕ್ತ ಕೈಗತ್ತಿದ್ದು ಹೋಗ್ಬೇಕಲ್ಲ ಆ ಟೈಪ್. ಈ ರಕ್ತ ಕೈಗತ್ತಿ ಶುದ್ಧ ಕೈ ಹಾಗಾಗಬೇಕು ಆ ತರ ಅದು ಒಂದು ಪುಣ್ಯ ಕಾರ್ಯನೂ ಹೌದು, ಕೈ ತೊಡ್ಕೊಳ್ಳೋದು ಹೌದು. ಮತ್ತೆ ಆ ರೀತಿಯಾಗಿ ನಾವು ಯೋಚನೆ ಮಾಡಿಬಿಟ್ರೆ ಪುಣ್ಯ ಕಾರ್ಯಕ್ಕಿಂತ ಅಂಟಿರುತ್ತಾ ಅಂದ್ರೆ ಅಂಟಿರುತ್ತೆ. ಊಟ ಯಜ್ಞ ಊಟ ಕೈ ತೊಳ್ಕೊಳ್ಳಿ, ಅದಕ್ಕೆ ಕೈ ತೊಳ್ಕೊಳ್ಳೋ ಯಜ್ಞ ಅಂತೇಳಿ ಕೈ ತೊಳ್ಕೊಳ್ಳಿ ಎದ್ದು ಬಿಡ್ತಾರೆ, ಚಮಚ ಉಪಯೋಗಿಸಿ ಎದ್ದು ಬಿಡ್ತಾರೆ. ತಪ್ಪೋದು, ಹೇಗೆ ಆಪರೇಷನ್ ಮಾಡಿದ್ಮೇಲೆ ಕೈ ತೊಳ್ಕೊಳ್ಬೇಕು ಇದು ಹಾಗೆ. ಇದು ಕೂಡ ಕೈ ತೊಳ್ಕೊಳ್ಳೋದು ಯಾತಕ್ಕೋಸ್ಕರ, ಆ ಶುದ್ಧಿ ಮನೆಯೆಲ್ಲ ಹರಡಬಾರ್ದು, ಅಗಲುಗಳಿರುತ್ತಲ್ಲ ಬಲಬೇಗ ಕ್ರಿಮಿಗಳು ಕೀಟಕ್ಕೆ ಬರುತ್ತೆ, ಅದಕ್ಕೆ ಇರುವೆ ಇರುವೆ ಬೇಗ ಬರುತ್ತದೆ. ಅದು ಬೆಂದ ಪದಾರ್ಥಕ್ಕೆ ಹಸಿ ಪದಾರ್ಥ ಬರೋದು ಜಾಸ್ತಿ, ಕೆಲವು ಟವಲಿ ವರ್ಷವೂ ಟವಲಿ ಬರುತ್ತೆ, ಮನೆಯೆಲ್ಲ ಹರಡಿಬಿಡುತ್ತೆ. ರೋಗಾಣುಗಳಿಗೆ ಮೇನ್ ಎಂಟ್ರಿ ಸಿಗುತ್ತೆ, ಬರೀ ಇರುವೆಗಳಷ್ಟೇ ಅಲ್ಲ ರೋಗಾಣುಗಳಿಗೆ ಎಂಟ್ರಿ ಸಿಗುತ್ತೆ. ಅದಕ್ಕೆ ನಮ್ಮಲ್ಲಿ ಎಷ್ಟು ಮಟ್ಟಿ ಪದ್ಧತಿ ಅಂದರೆ ಕೈದೊಳಕ್ಕಿಂತ ಮುಂಚೆ ಇನ್ನು ಊಟ ಆಗಿಲ್ಲ ಅಂತಾನೆ ಅರ್ಥ. ಅಲ್ಲಿವರೆಗೂ ಶುದ್ಧಿ ಮೇಂಟೈನ್ ಮಾಡಬೇಕು ಅಂದರೆ ನಮ್ಮ ಶಾಸ್ತ್ರದ ಮಾತುಗಳೆಲ್ಲ ನಮ್ಮ ಹೈಜಿನ್ ಪಾಯಿಂಟ್ ಆಫ್ ತಗೊಂಡ್ರು ಕೂಡ ಅಷ್ಟು ಪರಿಪೂರ್ಣ. ಇನ್ನು ನೋಡೋದು ಡಿಸೆನ್ಸಿ ದೃಷ್ಟಿಯಿಂದನೂ ಭಾರಿ ಚೆನ್ನಾಗಿರುತ್ತೆ. ಅದೆಲ್ಲ ಲೋಕದಲ್ಲಿ ಶುದ್ಧಿ ಬದಲಾದವುಗಳು ಇನ್ನೊಬ್ಬರಿಗೂ ಕೂಡ ಅದರಿಂದ ಎಲ್ಲ ವಿಧವಾದ ಕಲ್ಯಾಣವಾಗುತ್ತೆ. ಆ ದೃಷ್ಟಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಕೈ ತೊಳ್ಕೊಂಡು ನಾವು ಕಂಡಿದ್ದೇವೆ, ಆದ್ರಿಂದ ಏನೂ ತಪ್ಪಲ್ಲ. ಆದ್ರೆ ಅಂಥ ಪಾಪ ಇತ್ತವರಿಗೆ, ಆ ಪಾಪದ ಕಡೆ ಏನಾಗುತ್ತೆ, ಅದು ಅವಾಯ್ಡ್ ಮಾಡಕ್ಕೆ ಬರ್ತಿತ್ತು ಅಂದ್ರೆ ಬರ್ತಿತ್ತು, ಆದ್ರೆ ಅಂತ ಪಾಪ ಅನುಭವಿಸಿಟ್ಟು ಪುಣ್ಯ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಎಂತ ಪುಣ್ಯ, ಅಧಿಕ ಪುಣ್ಯ ಎಂತ ಪುಣ್ಯ ಅಲ್ಲ, ಒಳ್ಳೆ ನಿಜವಾದ ಪುಣ್ಯನೇ. ಅರಿಯರ್ಸ್ ಬಾಕಿ ವಾಪಸ್ ಬಂದ್ರೆ ಹೇಗೋ ಆ ಥರ ಬರೋದು, ಅದರಿಂದ ಇದಲ್ಲ, ಅದು ಅಕೌಂಟಬಲ್ ಅದು, ಬೇರೆ ಅಲ್ಲದು. ಅರಿಯರ್ಸ್ ಲಕ್ಷಾಂತರ ರೂಪಾಯಿ ಅರಿಯರ್ಸ್ ಬಂದು ಯೋಚನೆ ಮಾಡೋ ಕಾರಣ ಇಲ್ಲ, ಯಾಕಂದ್ರೆ ಅಫಿಷಿಯಲ್ ಅದು, ಎಲ್ಲೋ ಲಂಚಕ್ಕೂ ಭಾರಿ ವ್ಯತ್ಯಾಸ ಉಂಟಾದ್ದರಿಂದ ಅದು ಒಳ್ಳೆಯದೇನೆ. ಆದ್ರಿಂದ ವೃತ್ರಂ ಮಹತ್ವ ಇಂದ್ರೋ ಮಹಾನಾಸ ಎಂಬುದೇ ಸಿದ್ಧಾಂತ. ಇನ್ನೊಂದು ಲೋಕದೃಷ್ಟಿಯಲ್ಲಿ ತೋರಿಸಬೇಕಾಗಿದೆ, ಕೆಲವು ಪೋಸ್ಟ್ಗಳಲ್ಲಿ ಇದ್ದವನಿಗೆ ಜವಾಬ್ದಾರಿ ಇರುತ್ತೆ, ಅಂತ ಅವನು ಅನುಸರಣೆ ಮಾಡಲು ಬೇರೆಯವರ ಅನುಸರಣೆ ಮಾಡೋದಿಲ್ಲ. ಎದ್ದೇ ಆಚಾರತೆ ಶ್ರೇಷ್ಠ ತತ್ತದೇ ವೇತರೋಜರ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನುವರ್ತದೆ ಅಂತಾನೆ ಭಗವದ್ಗೀತೆಯಲ್ಲಿ ಬಂದಿರೋ ಮಾತು. ಅದಕ್ಕೆ ತಕ್ಕಂತೆ ನಡೆದಿದ್ದ ಅದರಿಂದ ಯೋಚನೆ ಮಾಡೋ ಕಾರಣವೇ ಇಲ್ಲ. ಇನ್ನೊಬ್ಬರು ಪ್ರಶ್ನೆ ಕೇಳಿದ್ರು, ಆ ಒಳ್ಳೆ ಪ್ರಶ್ನೆ ಅದು ಕೂಡ. ಕುಬೇರಳ ಭೃತ್ಯರು ಅಂತ ಹೇಳ್ತೀರಿ, ಲಕ್ಷಾಂತರ ಜನ ಇದ್ರು ಅಂತ ಹೇಳ್ತೀರಿ, ಅಂಥವರೆಲ್ಲ ಭೀಮಸೇನ ಕೊಂದುಬಿಟ್ಟ ಅಂತ ಹೇಳ್ತೀರಿ, ಕುಬೇರ ಭಾರಿ ಒಳ್ಳೆಯವರು, ಅವನು ಭೃತ್ಯರು ಹಾಗಿದ್ರೆ ಕೆಟ್ಟವರ ಅಂತ ಪ್ರಶ್ನೆ ಬಂತು. ಅವ್ರು ಒಳ್ಳೆಯವರು ಅಂದ್ರೆ ಭೀಮಸೇನ ಕೊಂದಿದ್ದು ತಪ್ಪು, ಅವ್ರು ಕೆಟ್ಟವರು ಅಂದ್ರೆ ಕುಬೇರನ ತೆದ್ದಿದ್ದು ತಪ್ಪು, ಎಲ್ಲ ಒಂದಲ್ಲ ಒಂದು ತಪ್ಪು ಬರುತ್ತೆ. ಇಲ್ಲ ಕುಬೇರನ ಹತ್ರ ಹಾಗೆ ಅಂಥವ್ರನ್ನ ಕೆಟ್ಟವ್ರನ್ನ ಕುಬೇರ ಯಾಕೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳ, ಒಂದು ಪ್ರಶ್ನೆ. ಅವ್ರು ಒಳ್ಳೆಯವರು ಅಂತ ಹೇಳಿದ್ರೆ ಭೀಮಸೇನ ಕೊಂದ ಯಾತಕ್ಕೆ? ಅದಕ್ಕೆ ಉತ್ತರ ಬೇಕಲ್ಲ. ಮಹಾಭಾರತ ರಾಮಾಯಣಗಳು ಅಂದ್ರೆ ನಮ್ಮ ಶಾಸ್ತ್ರಗಳು ಎಲ್ಲ ರೀತಿಯಾದ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಅವಳ ವೈಶಿಷ್ಟ್ಯ ಅಂತ ಹೇಳ್ತಾರೆ. ಅವ್ರು ಯಾರು ಒಳ್ಳೆಯವರಾಗಿರಲಿಲ್ಲ ಅಂತಾನೆ ಹೇಳ್ಬಿಟ್ರು. ರಾಕ್ಷಸರು ಯಾರು ಒಳ್ಳೆಯವರಲ್ಲ. ಈಶೋ ಸಿದ್ಧೋಹಂ ಈಶೋಹಮಿತಿ ಪುರ್ವಾಣಾನ್, ನಾನೇ ಬ್ರಹ್ಮ, ನಾನೇ ಜಗದೀಶ್ವರ, ನಾನೇ ದೇವರು ಅನ್ಕೊಳ್ಳೋ ಜನಗಳು ಹೇಗೆ ಒಳ್ಳೆಯವರಾಗ್ತಾರೆ? ಸಾಧ್ಯ ಇಲ್ಲ. ಮತ್ತೆ ಕುಬೇರನ ತ್ಯಾತಕ್ಕೆ ಅವರಿದ್ರು ಅಂದ್ರೆ, ಕುಬೇರ ಅವರನ್ನ ಈ ಕೂಲಿ ಆಳು ಟೈಪ್ ಇಟ್ಕೊಂಡಿದ್ದ, ಏನು ಸಮಸ್ಯೆ ಇಲ್ಲ. ಕೆಟ್ಟವರು ಆಳುಗಳಾಗಿ ಸೇರ್ಕೊಂಡು ಏನ್ ಮಾಡೋಕ್ಕಾಗೋದಿಲ್ಲ. ಅವರಾದ್ರೆ ಯಾಕೆ ಬಂದ್ರು? ಸೇವೆ ಮಾಡಿ ಕುಬೇರ ಅವರಿಗೆ ನಿಂದು ಕೊಟ್ಟಿಲ್ಲ, ಕೆಲಸ ಮಾಡಿಸ್ಕೊಂಡು ಅನ್ನ ಹಾಕ್ತಿದ್ದ ಅಷ್ಟೇ. ಅಂದ್ರೆ ಅವರಿಗೆ ಕೆಲಸ ಮಾಡಿದ ಮಟ್ಟಿಗೆ ಸಂಬಳ ಸಿಗ್ತಿತ್ತು, ಆದ್ರೆ ಒಳಗೆ ಯಾವುದಕ್ಕೂ ಎಂಟ್ರಿ ಇಲ್ಲ ಅವರಿಗೆ. ಅಂತ ಕಳ್ಳರ್ ಹಿಡಿದು ಅವನಿಗೆ ಕೆಲಸ ಕೊಟ್ಟು ಬಿಟ್ರೆ, ಇವತ್ತು ಅಷ್ಟೇನೆ, ಕಳ್ಳರ್ ಜೈಲಿಗಾಗಿ ಕೆಲಸ ಮಾಡಿಸಿದ ಉಪಯೋಗ ಏನು ಗೊತ್ತೇನು? ಅದು ಕೆಲಸ ಮಾಡ್ತಾನೋ ಬಿಡ್ತಾನೋ, ಒಳಗಿರೋದ್ರಿಂದ ಹೊರಗಿನ ಜನಕ್ಕಾದ್ರೆ ಕ್ಷೇಮ ಅವನಿಗೆ ಕೊನೆ ಪಟ್ಟು. ಅಷ್ಟರ ಮಟ್ಟಿಗೆ ಅವಾಯ್ಡ್ ಆದಾಗತ್ತಲ್ಲ ಪ್ರಾಬ್ಲಮ್. ಆ ರೀತಿ ಕೈದಿಗಳಿಂದ ಕೆಲಸ ಮಾಡಿಸ್ತಾ ಮಾಡಿಸಿದ್ದೆ ಹೊರತು ಅದು ಬೇರೆ ಅಲ್ಲ. ಕುಬೇರನಿಗೂ ಗೊತ್ತಿತ್ತೇ ಅದು ಒಂದು. ಅದಕ್ಕೆ ರಾಕ್ಷಸರು ಸತ್ತಿದ್ದು ಅವ್ರ ಮದ್ದು ಸರಿಯಾಗಿ ಅರ್ಥ ಮಾಡಿಕೊಂಡ, ಆಮೇಲೆ ಅದೇನೋ ಬಂತು ಸರಿಗೋಯ್ತು ಅಷ್ಟೇ ಹೊರತು, ಕುಬೇರಂದು ಆ ರಾಕ್ಷಸರೆಲ್ಲ ಕೆಟ್ಟವರೇನೆ ಅಂತ ಅವನು ಇಟ್ಕೊಳ್ಳೋದು ಪದ್ಧತಿ ಇದೆ. ಒಳ್ಳೆ ಜಾಗದಲ್ಲಿ ಕೆಟ್ಟವರು ಇರ್ತಾರ ಅಂತ ಕೇಳಿದ್ರೆ, ದೇವಸ್ಥಾನದಲ್ಲಿ ಮಠಗಳಲ್ಲಿ ಅವ್ನು ಭಾರಿ ಕೆಟ್ಟವರು ಇರ್ತಾರೆ ಎಷ್ಟೋ ಸಲ. ಆ ಮಠದ ಎಷ್ಟೋ ಜನ ಉಪನ್ಯಾಸ ಹಾಕ್ತಿದ್ರೆ ಬೈಕೊಂಡು ಕೂತಿರ್ತಾರೆ, ನೀನು ಇದೇ ಕೆಲಸ, ಇವ್ರು ಬೇರೆ ಕೆಲಸ ಇಲ್ಲ, ಭವಿಷ್ಯ ಇಲ್ಲ, ಇನ್ನೂ ಊಟ ಹಾಕಿಲ್ಲ ಅಂತ ಹೇಳಿಬಿಟ್ಟು. ಊರು ಎಲ್ಲೋ ಬಂದು ಕೇಳ್ತಿರ್ತಾರಪ್ಪ, 10-20 ಕಿಲೋಮೀಟರ್ ಬಂದು ಕೇಳ್ತಿರ್ತಾರೆ, ಅಲ್ಲೇ ಕೂತ ರೈಟ್ ಹೊಡಿತಾ ಕೂತಿರ್ತಾರೆ. ಅದಕ್ಕೆ ಏನ್ ದುಡ್ಡಿ ಬಂದಿದ್ದೇವ್ರಿ, ಬೇರೆ ಬಿಟ್ಟು ಬೇರೆ ಸಾಕ್ರೆ ಬೇರೆ ಕಡೆ ಹೋಗ್ತೇವೆ ಅಂತ ಹೇಳ್ತಾರೋ? ಬಾಯ್ಬಿಟ್ಟು ಹೇಳ್ತಾರೋ, ಇದೆಲ್ಲ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇವರು ಕಳಿಸೋದಲ್ಲಿ ಯಾಕೆ ಗೊತ್ತೇನೋ, ಅವ್ನು ಸಿಗೋದಿಲ್ಲ ಜನ ಅಂತ ಇಟ್ಕೊಂಡಿರ್ತಾರೆ ಎಷ್ಟೋ ಸಲ. ಅವ್ರಿಗೂ ಗೊತ್ತದು ಒಂದು ಅಂದ್ರೆ ಒಳ್ಳೆ ಸ್ಥಳದಲ್ಲಿ ಕೆಟ್ಟವ್ರು ಇರಬಾರ್ದು ಅಂತೇನೂ ಇಲ್ಲ ಅವರಿಗೆ ಆ ಸಾಧನೆ. ಇವತ್ತಂತೂ ಅನ್ಫಾರ್ಚುನೇಟ್ಲಿ ಕೆಟ್ಟವರೇ ಜಾಸ್ತಿ ಇರ್ತಾರೆ, ಅದು ಬೇರೆ. ಒಬ್ಬೊಬ್ರು ಇದ್ರೆ ಪುಣ್ಯ, ಗ್ಯಾಂಗ್ ಗ್ಯಾಂಗೇ ಇರೋ ಸಂಭವ ನೋಡ್ತು ಎಷ್ಟೋ ಕಡೆ. ಇನ್ನ ನಾವು ಲೋಕದಲ್ಲಿ ಕಂಡೇ ಇದ್ದಾರೆ ಎಷ್ಟೋ ಇವತ್ತು ಅನ್ಯಾಯಗಳು ದೊಡ್ಡ ಮಟ್ಟದಲ್ಲಿ ಆಗುತ್ತೆ, ಜನ ಗೊತ್ತಿದೆ. ಆದ್ದರಿಂದ ಅದನ್ನು ಆಶ್ಚರ್ಯ ಪಡೋ ಕಾರಣ ಏನಿಲ್ಲ ಅದರೊಳಗೆ. ಆದರೆ ಕುಬೇರ ನಿಯಂತ್ರಣದಲ್ಲಿ ಇಟ್ಟಿದ್ದವರೆಲ್ಲ ಕೂಡ ತನ್ನ ಅಧೀನದಲ್ಲಿ ಇಟ್ಟಿದ್ರಿಂದ ಏನು ಸಮಸ್ಯೆ ಆಗಲಿಲ್ಲ. ಭೀಮ ಕೊಂದಿದ್ದರಿಂದ ಏನು ಒಳ್ಳೇದೇ ಆಗೋದು, ಅವರು ಅಫಿಷಿಯಲ್ ಅದು ಕೊಲೆ ಮಾಡಿದಾಗ ಆಗಲಿಲ್ಲ. ಯುದ್ಧದಲ್ಲಿ ಸತ್ತಾಗ ಕೊಂದವರನ್ನ ಜಯಕಾರ ಹಾಕ್ತಾರೆ ಹೊರತು ಅದಕ್ಕೆ ಯಾವ ಇದಲ್ಲ. ಕೊಲೆ ಬೇರೆ, ಯುದ್ಧ ಬೇರೆ. ಯುದ್ಧದಲ್ಲಿ ಓಪನ್ ಇನ್ವಿಟೇಷನ್ ಇರೋದ್ರಿಂದ ಏನು ಸಮಸ್ಯೆನೇ ಬರೋದಿಲ್ಲ. ಹೀಗೆಲ್ಲ ದೃಷ್ಟಿಯಿಂದ ಕೂಡ ಅಲ್ಲಿ ಸರಿಯಾಗಿ ನಡೆದಿದೆ. ಕೊನೆಗೆ ಧರ್ಮರಾಜ ಒಪ್ಪಿಕೊತಾ ಇದ್ದಾನೆ, ನೀನು ಪ್ರಶ್ನೆ ಕೇಳು, ಉತ್ತರ ಕೊಡ್ತೇನೆ ಅಂತ ಹೇಳಿದ ತಕ್ಷಣ ಆಗ ಅಜಗರ ಪ್ರಶ್ನೆ ಕೇಳ್ತಾನೆ. ಅವಳ ಮೂಲ ಕೇಳೋದು ಒಂದೇ ದೊಡ್ಡ ಪ್ರಶ್ನೆ ಕೇಳ್ತಾರೆ ಅಷ್ಟೇ, ಒಂದು ಪ್ರಶ್ನೆನ. ಧರ್ಮರಾಜ, ಬ್ರಾಹ್ಮಣರ ರಕ್ಷಣೆ ಏನು ಅಂತ ಕೇಳಿದ್ದಾರೆ. ಬ್ರಾಹ್ಮಣರ ರಕ್ಷಣೆ ಏನು? ಇವತ್ತು ಬೇಸಿಕಲಿ ಬೇಕಾಗಿರ್ತಕ್ಕಂಥ ಮಾತು ಅದು. ಇವತ್ತು ತುಂಬಾ ಜನ ಬ್ರಾಹ್ಮಣ ಅಂದ್ರೆ ಹುಟ್ಟಿದ ತಕ್ಷಣ ಬ್ರಾಹ್ಮಣ ಅಂತ ತಿಳ್ಕೊಂಡ್ಬಿಡ್ತಾರಲ್ಲ, ಅದಕ್ಕೆ ಉತ್ತರ ಇದೆ. ಅವನು ಬ್ರಾಹ್ಮಣನಾಗಬೇಕಾದ್ರೆ ಸತ್ಯ, ಚಾರಿತ್ರ್ಯ, ಧರ್ಮ, ಆಸ್ತಿಕ್ಯ, ಶಮ, ದಮ ಮೊದಲಾದ ಗುಣಗಳು, ವಿಶೇಷವಾಗಿ ಭಗವದ್ಗೀತೆಯಲ್ಲಿ ಹೇಳಿ ಜ್ಞಾನಂ ವಿಜ್ಞಾನ ವಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ, ಅವನಲ್ಲಿ ಪ್ರಾಮಾಣಿಕತೆ 100-100 ದೇವರಲ್ಲಿ ಭಕ್ತಿ ತುಂಬಿರಬೇಕು, ಅತ್ಯಂತ ಉದಾರಿಯಾಗಿರಬೇಕು, ಕಾರುಣ್ಯಾದಿ ಗುಣಗಳಿರಬೇಕು, ಮೋಸ ವಂಚನೆ ಅವಕಾಶವೇ ಇರಬಾರದು, ಅತ್ಯಂತ ಚರಿತ್ರ ಶುದ್ಧವಾದ ನಡತೆ ಇರಬೇಕು, ಅವನಿಗೆ ಕ್ಯಾರೆಕ್ಟರ್ ಅಂತ ಹೇಳ್ತೇವಲ್ಲ ಶುದ್ಧವಾದಂತ ನಡತೆ ಇರಬೇಕು, ಇದು ನಿಜವಾದ ಬ್ರಾಹ್ಮಣ ಲಕ್ಷಣ ಅಂತ ಕ್ಷತ್ರಿಯನಾದ ಧರ್ಮರಾಜ ಹೇಳ್ತಾರೆ. ಅದು ವಿಶೇಷ, ಯಾಕೆ ರಾಜ ತಾನೇ ಅವನು, ಅವನು ಬ್ರಾಹ್ಮಣರ ಸನ್ಮಾನ ಮಾಡೋದು ಅವನ ಕೆಲಸ, ಗುರುತಿಸಿ ಸನ್ಮಾನ ಮಾಡೋಕ್ಕಾಗತ್ತ? ಈ ಮಧ್ಯೆ ಧರ್ಮರಾಜ ಒಳ್ಳೆ ಅತ್ಯಂತ ಪರಿಣತನಾದವನು, ಅದು ಯಮದೇವರೇ ಶಿಕ್ಷೆ ಕೊಡೋದು. ಈ ಮಧ್ಯೆ ಧರ್ಮರಾಜನೇ ಯಮ, ಆತರುಗಳದ್ದು ಇನ್ಯಾರಿಗೆ ಗೊತ್ತಿರಬೇಕು, ಕರೆಕ್ಟಾಗಿ ಉತ್ತರ ಕೊಡ್ತಾನೆ, ಹೀಗಿರಬೇಕು ಬ್ರಾಹ್ಮಣ ಅಂತ ಕೇಳಿದ್ದಾರೆ. ಆಗ ಆತ ಕೇಳುತ್ತಾನೆ, ಹಾಗಿದ್ರೆ ಯಾತಕ್ಕೆ ಎಲ್ಲ ಬ್ರಾಹ್ಮಣರ ಗುಣ ಕಾಣೋದಿಲ್ಲ ಅಂತ ಕೇಳ್ತಾನೆ ಇಮ್ಮಿಡಿಯೇಟ್ ಆಗಿ. ನಾವು ಏನ್ ಕೇಳೋ ಅದೇ ಪ್ರಶ್ನೆ ಕೇಳ್ತೇವೆ, ಬ್ರಾಹ್ಮಣ ತಂದ್ಕೊಂಡು ಯಾಕೆ ಕಾಣೋದಿಲ್ಲ? ಅದು ಒಂದು ಕಂಡ್ರೆ ಬ್ರಾಹ್ಮಣನ, ಕಂಡ್ರೆ ಬ್ರಾಹ್ಮಣ ಒಪ್ಪಣ, ಕಾಣದೆ ಹೋದ್ರೆ ಬ್ರಾಹ್ಮಣ ಅಂತ ಕೇಳಿದ ಧರ್ಮರಾಜ ಹೇಳ್ತಾನೆ. ಅಲ್ಲ, ಎಷ್ಟು ಬೋಲ್ಡ್ ಆಗಿ ಉತ್ತರ ಕೊಡ್ತಾನೆ. ಬ್ರಾಹ್ಮಣನಲ್ಲಿ, ಬ್ರಾಹ್ಮಣ ಅನಿಸ್ಕೊಂಡವನಲ್ಲಿ ಬ್ರಾಹ್ಮಣಗಿರಬೇಕಾದಂತ ಗುಣಗಳು ಕಾಣದೆ ಹೋದ್ರೆ ಅವನು ಬ್ರಾಹ್ಮಣನ ಅಲ್ಲ ಅಂತ ತೀರ್ಮಾನ ಮಾಡಬೇಕೇ ಹೊರತು ಅವನು ಹುಟ್ಟಿ ಆಗಿಬಿಟ್ಟಿದೆ ಆದ್ರೆ ಬ್ರಾಹ್ಮಣ ತೀರ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳಿಬಿಡ್ತಾರೆ. ಇದು ಅಪ್ಲೈ ಮಾಡಿದ್ರೆ ಇವತ್ತು ಎಷ್ಟು ಫಜೀತಿ ಆಗುತ್ತೆ ಲೆಕ್ಕ ಹಾಕಬೇಕು. ಇವತ್ತು ಬರೀ ಬ್ರಾಹ್ಮಣ್ ಅಂತ ಬರ್ಕೊಂಡಾಗುತ್ತೆ, ಏನು ಕೆಲಸ ಆಗೋದಿಲ್ಲ. ಅದರಿಂದ ಸತ್ಯ ಮೊದಲಾದ ಗುಣಗಳೇ ನಿಜವಾದ ಬ್ರಾಹ್ಮಣ್ಯವನ್ನು ತೀರ್ಮಾನ ಮಾಡ್ತಕ್ಕದ್ದು. ಜನ ಗೊತ್ತೇ ಇಲ್ಲ ಇದೆಲ್ಲ ಕೂಡ. ಜನ ಆರೋಪ ಮಾಡೋದೇನಂತ ಇವತ್ತೆಲ್ಲರೂ ಬರೀ ಶಾಸ್ತ್ರಗಳನ್ನ ಯಾತಕ್ಕೆ ಹುಟ್ಟಿನಿಂದ ಏನೋ ಮಾಡಿಬಿಟ್ಟಿದ್ದಾರೆ, ಅವ್ರು ಏನ್ ಮಾಡಿದ್ರು ಬಾರಾಕೊಂಡು ಮಾಫ್ ಅಂತಾರಲ್ಲ ಆ ಟೈಪ್. ಬ್ರಾಹ್ಮಣ ಏನು ಮಾಡಿದ್ರೆ ಅವನಿಗೆ ಕ್ಷಮೆ, ಬೇರೆಯವರು ಏನು ಮಾಡಿದ್ರೆ ಬೆಲೆ ಇಲ್ಲ. ಈ ಒಂದು ತಪ್ಪು ತಿಳುವಳಿಕೆ ಜನಗಳ ಬಗ್ಗೆ ಉಂಟು. ನೇರವಾದ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಅದು ಸರಿಯಲ್ಲ. ಇದರ ನಿಜವಾದಂತಹ ನಡತೆಗೆ, ಅವನ ಒಂದು ಆಚರಣೆಗೆ, ಅವನ ನಿಜವಾದಂತಹ ಒಂದು ಪ್ರಾಮಾಣಿಕತೆಗಿರೋ ಬೆಲೆ ಬರೀ ಹುಟ್ಟಿನಿಂದ ಬಂದ ಜಾತಿ ಇಲ್ಲ. ಎರಡು ಸೇರಿದ್ರೆ ಮಹತ್ವ ಉಂಟೆ ಹೊರತು, ಆದರೆ ಬರೀ ಹುಟ್ಟಿನಿಂದ ಮಹತ್ವ ಇಲ್ಲ ಅಂತ ಧರ್ಮರಾಜ ಖಚಿತವಾಗಿ ಮಾತನ್ನು ಹೇಳಿಬಿಡ್ತಾರೆ. ಆಗ ಮತ್ತೆ ಕೇಳ್ತಾರೆ, ಹಾಗಿದ್ರೆ ಹುಟ್ಟಿನಿಂದ ಗುಣಗಳು ಬಂದಿಲ್ಲ, ಒಳ್ಳೆ ಗುಣಗಳು ಬಂದ್ಬಿಟ್ಟಿದೆ ಹುಟ್ಟಿನಿಂದಾನೆ, ಆದ್ರೆ ಅವನು ಬ್ರಾಹ್ಮಣ ಅಂತ ಗೊತ್ತಿಲ್ಲ, ಅವನೇನ ತಿಳ್ಕೋಬೇಕಾಗಿದ್ರೆ? ಒಳ್ಳೆ ಗುಣಗಳಿದೆ ಅವನಲ್ಲಿ, ಅವನು ಬ್ರಾಹ್ಮಣ ಅಂತ ಹೇಳೋದಕ್ಕೆ ಬೇರೆ ಆಧಾರಗಳೇನು ಇಲ್ಲವೇ ಇಲ್ಲ, ಗುಣಗಳು ಮಾತ್ರ ಭಾರಿ ಇದೆ, ಏನ್ ಮಾಡ್ಬೇಕು ಅದಕ್ಕೆ? ಡಾಕ್ಟರ್ ಧರ್ಮರಾಜ ಹೇಳುತ್ತಾರೆ, ಹಾಗಿದ್ರೆ ಅವನು ಮೂಲತಃ ಅವನ ಯೋಗ್ಯತೆ ಬ್ರಾಹ್ಮಣನ ಯೋಗ್ಯತೆ ಅಂತ ತೀರ್ಮಾನ ಮಾಡಿಬಿಡಬೇಕು ಅಂತ ಹೇಳುತ್ತಾರೆ. ಅವನು ಬ್ರಾಹ್ಮಣ ಅಲ್ಲ ಅಂತ ಬೇಕಾದ್ರೂ ಗೊತ್ತಿಲ್ಲ, ಹುಟ್ಟಿಂದ ಬ್ರಾಹ್ಮಣ ಅಲ್ಲ ಅವನು, ಆದ್ರೆ ಅವನ ವರ್ತನೆ ಎಲ್ಲ ಬ್ರಾಹ್ಮಣ ವರ್ತನೆಯೇ ಇದೆ. ಇವ್ರು ಏನು ಗುಣಗಳು, ಎಲ್ಲ ಬ್ರಾಹ್ಮಣ ಗುಣಗಳೆಲ್ಲ ಅವನಲ್ಲಿವೆ. ಏನ್ ತಿಳ್ಕೋಬೇಕು ಅಂದ್ರೆ ಒಳಗೆ ಬ್ರಾಹ್ಮಣನೇ ಹೌದು. ಮಹಾಭಾರತದ ಈ ಮಾತನ್ನು ಎಕ್ಸ್ಪ್ಲೇನ್ ಮಾಡಿದ ಮಧ್ವಾಚಾರ್ಯ ಬುಬ್ರೇನೆ ಅವ್ರು ಹೇಳ್ತಾರೆ, ವರ್ಣಗಳು ಎರಡು ವಿಧ, ದೇಹದಿಂದ ಬರೋ ವರ್ಣ ಬೇರೆ, ಈ ಒಳಗಿನ ಸೈಕಲಾಜಿಕಲ್ ಕ್ಯಾಸ್ಟ್ ಬೇರೆ, ಈ ಫಿಸಿಕಲ್ ಕ್ಯಾಸ್ಟ್ ಬೇರೆ ಅಂತ ಹೇಳಿದ್ದಾರೆ. ದೇಹದ ಜಾತಿ ಹುಟ್ಟಿನಿಂದ ಬರುತ್ತೆ, ಈ ಮನಸ್ಸಿನ ಜಾತಿ ಯೋಗ್ಯತೆಯಿಂದ ಬರುತ್ತೆ ಅಂತ ಹೇಳಿದ್ದಾರೆ. ಆ ಇಂಟರ್ನಲ್ ಕ್ಯಾಸ್ಟ್ ಬೇರೆ, ಎಕ್ಸ್ಟರ್ನಲ್ ಕ್ಯಾಸ್ಟ್ ಬೇರೆ. ಇವತ್ತು ಇಂಟರ್ನಲ್ ಕ್ಯಾಸ್ಟ್ಗೆ ಏನು ಟೆಸ್ಟ್ ಅಂತ ಕೇಳಿದರೆ, ಈ ಸತ್ಯಾದಿ ಗುಣಗಳೇ ಅದು ಅರ್ಹತೆಯೇ ಹೊರತು ಬೇರೆ ಯಾವುದೂ ಅಲ್ಲ. ಆದರೆ ಹೊರಗಿನ ಜಾತಿಗೆ ಹುಟ್ಟಿ ಬಂದಿರೋದು ಅಷ್ಟೇ ಕಾರಣ. ಇವೆರಡರ ಯಾವ್ದು ದೊಡ್ಡದು ಅಂದರೆ, ಒಳಗಿನ ಜಾತಿ ದೊಡ್ಡದ, ಹೊರಗಿನ ಜಾತಿ ದೊಡ್ಡದಲ್ಲ, ಅದನ್ನು ಹೇಳಿಬಿಡ್ತಾರೆ. ಆಚಾರ್ಯ ಮಾತನ್ನು ಹೇಳ್ತಾರೆ, ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾಧ್ಯೇರೇ ಅಭಿದ್ಯತೆ. ಒಬ್ಬ ಶೂದ್ರ, ಅವನ ಗುಣಗಳು ಹೇಗಿವೆ ಅಂತ ಕೇಳಿದರೆ, ನೋಡಿದರೆ ಬ್ರಾಹ್ಮಣನ ಆಚರಣೆ ಇದ್ದ ಹಾಗಿದೆ. ಸಂಧ್ಯಾನೆ ಮಾಡ್ತಾನೆ ಅಂತ ಅರ್ಥ ಅಲ್ಲ, ವೇದ ಓದ್ತಾನೆ ಅಂತ ಅರ್ಥ ಅಲ್ಲ, ಪ್ರಾಮಾಣಿಕತೆ ಇದೆ. ಒಂದು ಮಾತು ಸುಳ್ಳಾಡಕ್ಕೆ ಸಾಧ್ಯವೇ ಇಲ್ಲ ಅವನ ಕೈಯಲ್ಲಿ. ಹೆಬ್ಬೆಟ್ಟವನಷ್ಟು ಏನ್ ತಿಳುವಳಿಕೆ ಇಲ್ಲ. ಇನ್ನೊಬ್ಬನು ಪಡಪಡಪಡ ಮಾತಾಡ್ತಾನೆ, ಬರೀ ಸುಳ್ಳ, ತಗೊಂಡು ಏನ್ ಮಾಡ್ತೀರಿ ಅದರಿಂದ? ಇವನು ನಿಜವಾದ ಬ್ರಾಹ್ಮಣ, ಇವನು ಅವನಲ್ಲ ಅಂತ ಹೇಳ್ಬಿಡುತ್ತೆ. ಅಂದ್ರೆ ಶಾಸ್ತ್ರ ನಿಜವಾದ ಯೋಗ್ಯತೆಯನ್ನು ಗುರುತಿಸಬೇಕಾದ್ರೆ ಇದೇ ಯೋಗ್ಯತೆ. ಆದ್ರಿಂದ ಆಚಾರ್ಯ ಹೇಳ್ತಾರೆ ಒಂದು ಮಾತನ್ನ, ಬ್ರಾಹ್ಮಣನ ಅಲ್ಲದವನು ಕೂಡ ಬ್ರಾಹ್ಮಣನ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಸತ್ಯ ಧರ್ಮಾದಿ ಗುಣಗಳೇನಿದೆ ಅದನ್ನು ಬೆಳೆಸಿಕೊಂಡು ಬಿಟ್ರೆ ಅವರು ಬ್ರಾಹ್ಮಣಿಗೆ ಹತ್ತಿರ ಬರ್ತಾ ಬರ್ತಾರೆ ಆದಷ್ಟು ಕೂಡ. ಅದೇ ರೀತಿ ಬ್ರಾಹ್ಮಣರಾದ ಒಂದು ಹೀನ ಗುಣ ಬೆಳೆಸ್ಕೊಂಡು ಬಿಟ್ರೆ ತಮ್ಮ ಬ್ರಾಹ್ಮಣ್ಯ ಕಳ್ಕೊಂಡು ಬಿಡ್ತಾನೆ ಅಂತ ಹೇಳಿದ್ದಾರೆ. ಬ್ರಾಹ್ಮಣೋಪಿ ಅಲ್ಪ ಗುಣಕಃ ಶೂದ್ರ ಏವೇತಿ ಕೀರ್ತಿತಃ ಆಚಾರ್ಯರ ಮಾತು. ಬ್ರಾಹ್ಮಣೋಪಿ ಅಲ್ಪ ಗುಣಕಃ ಶೂದ್ರ ಏವೇತಿ ಕೀರ್ತಿತಃ. ಆದರೆ ಅಧಿಕಾಶ್ಚೇತ್ ಗುಣ ಶೂದ್ರೆ ಬ್ರಾಹ್ಮಣಾದಿ ಸಮುಚ್ಯತೆ ಆಚಾರ್ಯರ ಮಾತು. ಈ ಆಚಾರ್ಯರ ಹೊರತು ಇನ್ಯಾರು ಮಾತನ್ನು ಹೇಳಿರಲಿಲ್ಲ. ಮಧ್ವಾಚಾರ್ಯ ಮೊಟ್ಟ ಮೊದಲ ಬಾರಿಗೆ ಈ ತತ್ವವನ್ನು ಹೊರಗಾಕಿದವರು. ಅವ್ರನ್ನೇ ಜನ ಬುದ್ಧಿ ಇಲ್ಲದೇನೆ ಅವರು ಭಾರಿ ಅನ್ಯಾಯ ಮಾಡಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ರು ಪಾಪ. ಇವತ್ತು ಎಲ್ಲಾ ಜಾತಿಯವರಿಗೂ ಕೂಡ ಯೋಗ್ಯತೆ ಮೇಲೆ ನ್ಯಾಯ ಸಲ್ಲುತ್ತೆ ಅಂತ ಹೇಳಿದ ಮಾತನ್ನ, ಶಾಸ್ತ್ರದ ಮಾತನ್ನ ಯಾರೂ ಹೊರಗಾಕಿರಲಿಲ್ಲ. ಮಧ್ವಾಚಾರ್ಯ ಮಾತ್ರ ಹೊರಗಾಕಿದ್ರು, ಆ ರೀತಿ ಫಾಲೋ ಮಾಡಿದ್ರು ಕೂಡ ಅವರು. ಆಚಾರ್ಯ ಶಿಷ್ಯರಲ್ಲಿ ಆ ಜಯಸಿಂಹರಾಜ ಅವನು ಬ್ರಾಹ್ಮಣನಲ್ಲ, ಶೂದ್ರ, ಆ ಕಾಲದ ಶೂದ್ರ. ಆಚಾರ್ಯ ಪರಮಪ್ರಿಯ ಶಿಷ್ಯ ಅವನು. ಕುಂಬಳಿ ಜಯಸಿಂಹ, ದಕ್ಷಿಣ ಕನ್ನಡದ ಕುಂಬಳಿ ಕಾಸರಗೋಡಿನ ಜಯಸಿಂಹ ಆಚಾರ್ಯರಿಗೆ ಅತ್ಯಂತ ಪ್ರಿಯ ಶಿಷ್ಯ. ಅವನು ಬ್ರಾಹ್ಮಣನಲ್ಲ, ಕ್ಷತ್ರಿಯನಲ್ಲ, ಶೂದ್ರ ಅಷ್ಟೇ. ಅವರು ಇವತ್ತಿಗೂ ವಂಶದವರು ಇದ್ದಾರಲ್ಲಿ ಅಂತ ಇದನ್ನ ಆಶ್ಚರ್ಯ ತಿಳ್ಕೊಂಡು ಬಿಟ್ರೆ, ಯೋಗ್ಯತೆಗಿರೋ ಮಹತ್ವ ಬರೀ ಜಾತಿಗಿರೋದಿಲ್ಲ. ಆದರೆ ಜಾತಿ ಯೋಗ್ಯತೆ ಎರಡು ಸೇರಿದರೆ ಮಾತ್ರ ಜಾತಿ ಭಾರಿ ಮಹತ್ವ ಇದೆ. ಇದು ನಡೆದಿದೆಯಾ? ಪ್ರಾಕ್ಟಿಕಲ್ ಇದೆ, ನಡೆದಿದೆ, ಎಷ್ಟೋ ಕಡೆ ನಡೆದಿದೆ. ಕನಕದಾಸರು ನಮ್ಮ ಜನ ಗೌರವಿಸಲಿಲ್ಲ. ಕನಕದಾಸರು ನಮ್ಮ ಜನ, ಇವತ್ತು ಅವ್ರು ಬ್ರಾಹ್ಮಣರಲ್ಲ, ಜಗತ್ತಿಗೆ ಗೊತ್ತು. ಆದರೆ ಇವತ್ತು ಕನಕದಾಸರನ್ನ ಬಹುಶಃ ಅವ್ರ ಜಾತಿಯವರಷ್ಟು ಗೌರವಿಸಿಲ್ಲ ಅಂತ ಹೇಳ್ಬೇಕು. ಇನ್ನು ಹೇಳ್ಬೇಕು ಅಂತಿದ್ರೆ, ಕನಕದಾಸರಿಗೆ ಭಾರಿ ಗೌರವ ಕೊಟ್ಟಿರೋ ಜಾತಿ ಅಂದ್ರೆ ಮಾಧ್ವ ಬ್ರಾಹ್ಮಣರು ಮಾತ್ರ. ಅತ್ಯುನ್ನತವಾದ ಸ್ಥಾನ ಅವರಿಗೆ ಕೊಟ್ಟಿದ್ದಾರೆ. ಅವರ ಮಾತುಗಳನ್ನ ಪ್ರತಿನಿತ್ಯ ಮನೆಯಲ್ಲಿ ಹರಿದಾಸರ ಹಾಡುಗಳನ್ನ, ಕನಕದಾಸರ ಹಾಡನ್ನ, ಇವತ್ತು ಈಶನಿಂದ ಚರಣಭಜನೆ ಅನ್ನೋ ಏನಿದೆ ಕೇಶವನಾಮ, ತುಂಬಾ ಜನ ಕೇಶವನಾಮ ಬರೆದಾರೆ ಹರಿದಾಸರಲ್ಲಿ. ಅವರಷ್ಟು ಪಾಪ್ಯುಲರ್ ಯಾರೂ ಇಲ್ಲ, ಪ್ರತಿಯೊಬ್ಬರು ಅದನ್ನು ಹೇಳ್ತಾರೆ. ಅವ್ರು ಬ್ರಾಹ್ಮಣರ ಅಂತ ಗೊತ್ತಿದ್ದು ಹೇಳ್ತಾರೆ. ಇದು ಭಾರಿ ವಿಶೇಷ ಅಂದ್ರೆ, ಗುಣಕ್ಕೆ ಮನ್ನಣೆ ಕೊಟ್ಟಿದ್ದಕ್ಕೆ ಅದಕ್ಕಿಂತ ದೊಡ್ಡ ದೃಷ್ಟಾಂತ ಬೇಕಿಲ್ಲ. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡೋವೇನು, ದೋಷ ರಾಶಿ ನಾಶ ಮಾಡೋ ಶೀಶ ಕೇಶವ. ಅದರ ಪ್ರಾಸ, ಅದರ ಲಯ, ಅದರ ಅದಕ್ಕದೇನೆ, ಅದಕ್ಕೆ ಅದೇ ಸಾಟಿ ಅಂತ ಅಪೂರ್ವವಾದಂತಹ ದೇವರ ಸ್ತೋತ್ರ ಬರೆದವರು ಅವರು. ಕುರುಬಕರ್ಕಾಂತನೇ ಹೆಸರು ಅವರಿಗೆ. ಅಂಥವರು ಇವತ್ತು ಕೃಷ್ಣರಿಗೆ ಕಾಲಕ್ಕೆ, ಕೃಷ್ಣ ಉಡುಪಿಗೆ ಹೋದ ಕಾಲಕ್ಕೆ ಅವರು ಕೊಟ್ಟ ಕಾಣಿಕೆಯನ್ನ ಉಡುಪಿ ಮಠ ಇವತ್ತು ಹಾಗೆ ಭದ್ರ ಇಟ್ಕೊಂಡಿದ್ದಾರೆ. ಕೊಟ್ಟರೆ ಯಾವುದೋ ತಳಿಗೆ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ, ಎಷ್ಟು ಶ್ರೇಷ್ಠವಾದಂತಹ ಒಂದು ಸಂದೇಶವನ್ನ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾರೆ ಅವರು. ಕೊನೆ ಧೈರ್ಯವಾಗಿ ಹೇಳ್ತಾರೆ, ಈ ಕೇಶವಾದಿ ನಾಮಗಳನ್ನು ಯಾರು ಬರೆದು ಓದ್ತಾರೋ ಅವರಿಗೆ ಕರೆದುಕೊಡುವ ಮುಕ್ತಿ ವಿಲಾಪುರದ ಕೇಶವ ಅಂತ ಹೇಳಿಬಿಡ್ತಾರೆ. ಕೇಶವ ಕರೆದುಕೊಡ್ತಾನೆ ಮುಕ್ತಿ ಅಂತ ಹೇಳಿದರೆ ಜನ ಏನೇ ಹೇಗೆಲ್ಲ ಮಾತಾಡ್ತೀವಿ ಅಂತ ಹೇಳಲೇ ಇಲ್ಲ. ಅದು ನಂಬ್ಕೊಂಡು ಇವತ್ತು ಅಷ್ಟಾಂತರ ಜನ ಆ ನಿತ್ಯದಲ್ಲೂ ಪಾರಾಯಣ ಮಾಡ್ತಾರೆ. ಅಕೇಶನಲ್ಲಿ ಕೂಡ ಅಲ್ಲ, ನಿತ್ಯದಲ್ಲೂ ಪಾರಾಯಣ ಮಾಡ್ತಾರೆ. ಆದ್ದರಿಂದ ಪ್ರಾಕ್ಟಿಕಲಿ ನಡೀತದೆ. ಉಪನಿಷತ್ತಿನ ಕಾಲಕ್ಕೂ ಹಾಗೆ ನಡೆಯಿತು. ಒಬ್ಬ ಹುಡುಗ ಬಂದ, ದೊಡ್ಡ ದೊಡ್ಡ ಋಷಿಗಳವರು, ಅವರ ಹತ್ರ ಬಂದು ಕೇಳಿದ, ಸ್ವಾಮಿ ನನಗೂ ವೇದ ಹೇಳ್ಕೊಡಿ ಅಂತ ಕೇಳಿದ. ವೇದ ಹೇಳ್ಕೊಡಿ ಅಂತ ಕೇಳಿದ ತಕ್ಷಣ ಅವರು ಇವತ್ತಾಗಿರೋ ಗೆಟೌಟ್ ಅಂತ ಹೇಳೇ ಬಿಡ್ತಿದ್ರು, ಮೂದ ನೋ ಎಂಟ್ರಿ ನೋಡಿದ ತಕ್ಷಣ ಓಡಿಸಿಬಿಡ್ತಿದ್ರು. ಒಳ್ಳೆ ಕಾಲ, ಒಳ್ಳೆ ಆದರ್ಶ ಜನ ಇದ್ದ ಕಾಲ. ಅವ್ರು ಕೇಳಿದರು, ನಿನ್ನ ಗೋತ್ರ ಯಾವ್ದಪ್ಪ ಅಂತ ಕೇಳಿದ್ರು. ನಿನ್ನ ಗೋತ್ರ ಯಾವುದು? ಯಾಕೆ ವೇದಕ್ಕೆ ಎಂಟ್ರಿ ಆಗಬೇಕಾದ್ರೆ ಬ್ರಾಹ್ಮಣನಾಗಿರ್ಬೇಕು, ಕ್ಷತ್ರಿಯನಾಗಬೇಕು, ವೈಶ್ಯನಾಗಿರಬಹುದು, ನೀ ಯಾವ ಗೋತ್ರ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಕೇಳಿ. ಆ ಹುಡುಗ ಹೇಳಿದ, ನನಗೆ ಗೋತ್ರ ಗೊತ್ತಿಲ್ಲ ಅಂತ ಹೇಳಿದ. ಇವತ್ತು ಆ ರೀತಿ ಅಂತಾರ, ಪಕ್ಕದಲ್ಲಿ ಗೋತ್ರ ಅವನ್ ತಾವೇ ಹೇಳ್ಬಿಡ್ತಾರಪ್ಪ, ಸೇವೆ ಬರೆಸ್ತಿರ್ತಾರೆ. ಗೋತ್ರ ಕೇಳಿದ ತಕ್ಷಣ ಅವನ ಗೋತ್ರ, ಅವನ ನಕ್ಷತ್ರ, ಅವ್ರ ಅಪ್ಪ ಅಮ್ಮ ಹೆಸರು ಹೇಳೋದೊಂದು ಬಾಕಿ, ಅಷ್ಟರ ಬಿಟ್ಟು ಊದ್ ಕೇಳೇ ಬಿಡ್ತಾರೆ. ಮಕ್ಕಿ ಕಾ ಮಕ್ಕಿ, ಆದ್ರೆ ಅರ್ಥನೇ ಗೊತ್ತಿರೋದಿಲ್ಲ ಗೋತ್ರ ಅಂದ್ರೆ. ಎಷ್ಟೋ ಜನ ಆಗಿರ್ತಾರೆ, ಅದು ಕೇಳೋದಾರದೇ ಕ್ಷೇಮ, ಅಷ್ಟರ ಮಟ್ಟಿಗೆ ಇರ್ತಾರೆ. ನನಗೆ ಗೊತ್ತಿಲ್ಲ ಅಂತ ಹೇಳಿದಂತೆ ಕರೆಕ್ಟಾಗಿ. ಅಲ್ಲಿ ಭಾರಿ ಖುಷಿ ಆಯ್ತು ಅವರಿಗೆ. ಹಾಗೆ ಮಾಮನ ಕೇಳ್ಕೊಂಡು ಬಾ ಅಂತ ಹೇಳಿದ. ಹೋದ ಪಾಪ, ತಾಯಿನ ಕೇಳಿದ, ಅವಳು ಎಂಥವಳು? ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ಲು. ನನಗೂ ಗೊತ್ತಿಲ್ಲ ಗೋತ್ರ, ಚಿಕ್ಕಂದಿನ ನಿಮ್ಮ ತಂದೆ ಹೋದಾಗ ಗೋತ್ರ ನಾನು ಕೇಳ್ಕೊಳ್ಳಿಲ್ಲ, ಈ ನಾನು ಕೇಳ್ತಕ್ಕ ಅವಕಾಶ ನನಗೆ ಇಲ್ಲ, ಆದ್ರಿಂದ ನನಗೆ ಗೊತ್ತಿಲ್ಲ ಅಂತ ಹೇಳಿ. ಅಮ್ಮ ಗುರುಗಳು ಕೇಳ್ತಾರೆ ಏನ್ ಹೇಳಿ ಅಂತ ಕೇಳಿದ. ಹೋಗಿ ಅವ್ರಿಗೆ ಇಷ್ಟೇ ಹೇಳು, ನನಗೆ ಗೊತ್ತಿಲ್ಲ ಅಂತ ಹೇಳು ಅಂತ ಹೇಳಿದ್ರು. ಗೊತ್ತಿಲ್ಲ ಅಂತ ಹೇಳಿಬಿಡು ಅಂತ ಹೇಳಿದ್ರು. ಕಷ್ಟ ಬಂದ ಗುರುಗಳೆ, ನಾನ್ ಹೇಳಿದ್ದೆ ನನ್ನ ತಾಯಿ ಕೂಡ ಹೇಳಿಲ್ದು, ಅಲ್ಲಿ ಗೋತ್ರ ಗೊತ್ತಿಲ್ವಂತೆ ಅಂತ ಹೇಳಿ ಗುರುಗಳು ಹೇಳಿದ್ರಾಗ. ಈ ಗೋತ್ರ ಯಾತಕ್ಕೆ ನಾವು ಕೇಳೋದು? ಬ್ರಾಹ್ಮಣ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. ಬ್ರಾಹ್ಮಣ ಅಂತ ಕನ್ಫರ್ಮ್ ಆಯ್ತಲ್ಲ, ನೀನು ಬಾ ಗೋತ್ರ ಬೇಕಿಲ್ಲ ಅಂತ ಹೇಳಿಬಿಟ್ರಂತೆ. ಆಯ್ತು, ಎಲ್ಲಿ ಕನ್ಫರ್ಮ್ ಆಯ್ತು ಅಂದ್ರೆ, ನೀವು ಸತ್ಯ ಹೇಳಿದೀಯಲ್ಲ ಅದಕ್ಕೆ ನೀನು ಬ್ರಾಹ್ಮಣ ಅಂತ ಹೇಳಿ ಹೇಳಿ ಪಾಠ ಹೇಳ್ಕೊಟ್ಬಿಡ್ತಾರೆ ತಕ್ಷಣ. ಹೇಳಿದ, ನಾ ನೈತರ ಬ್ರಾಹ್ಮಣೋ ವಿವಕ್ತು ಮರಹತಿ, ಉಪನಿಷತ್ತರ ಮಾತು ಇಷ್ಟು ಪ್ರಾಮಾಣಿಕ. ಯಾಕಂದ್ರೆ ಸೀಟ್ ಸಿಕ್ಕರೆ ಸಾಕು ಅಂತೇಳಿ ಅನೇಕರು ನೋಡಿದ್ದೀನಿ ನಾನು. ಯಾರೋ ಒಬ್ಬಕ್ಕೆ, ಬ್ರಾಹ್ಮಣರೇ ಇಂಥ ಕೆಲಸ ಭಾರಿ ಮಾಡೋದು ಅವರೇ, ನೀವು ಎಷ್ಟೋ ಸಲ ಏನು ಮಗನಿಗೆ ಕೆಲಸ ಸಿಗಬೇಕು, ಕೆಲ ರಿಸರ್ವೇಷನ್ ಎಲ್ಲ ಸಿಗಬೇಕು. ಒಂದ್ ಕಡೆಗೆ ಒಬ್ರು ಏನ್ ಮಾಡಿದ್ರು ಗೊತ್ತೇನು, ಎಸ್ ಸಿ ಅಂತ ಬರೆಸಿದ್ದಾರೆ ಬ್ರಾಹ್ಮಣ, ಎಸ್ ಸಿ ಅಂತ ಬರೀ ಸೀಟ್ ತಗೊಂಡಿದ್ದಾರೆ, ಆಮೇಲೆ ಗೊತ್ತಾಗಿ ಬರ್ದೋಡಿಸಿದ್ದಾರೆ. ಆ ವಿಚಾರ ಬೇರೆ. ಇನ್ನೊಬ್ರು ಗಂಡ ಬದುಕಿದ್ದಾನೆ, ಗಂಡ ಇಲ್ಲ ಸರ್ಟಿಫಿಕೇಟ್ ಕೊಟ್ಟಿದ್ರು. ಎಂತ ಆಶ್ಚರ್ಯ ಅಂದ್ರೆ, ಇದು ಆಸೆಗೆ ಒಂದು ಲಿಮಿಟ್ ಬೇಡವ ಇದಕ್ಕೆ. ಮುಂದೆ ಕಳ್ಕೊಂಡು ಬಿಟ್ರು ಗಂಡನ್ನ ದೇವರು, ಈ ಕಾಲಕ್ಕೂ ಸತ್ಯ ಆಗಿರ್ತಾರೆ, ನಡೆಯೋದಿಲ್ಲ. ಮುಂದೆ ಹಾಗೆ ಆಯ್ತು ಕೂಡ. ಎಂಥ ಜನ ಇರ್ತಾರೆ ಯೋಚನೆ ಮಾಡಿ. ಇವ್ರು ಇಂಜಿನಿಯರಿಂಗ್ ಮೆಡಿಕಲ್ ಭಾರಿ ದೊಡ್ಡದ ಸತ್ಯಕ್ಕಿಂತ ಆಗಿದ್ರೆ, ಅಂದ್ರೆ ಇವ್ರಿಗೆ ಒಂದು ಮನುಷ್ಯ ಯಾವುದೋ ಕ್ಷುಲ್ಲಕ ಭ್ರಮೆಗೊಳಗಾಗಿ ಬಿಟ್ರೆ ತನ್ನ ಮೂಲ ಧರ್ಮಗಳನ್ನ ಕೈಬಿಟ್ಟು ಬಿಡ್ತಾನೆ. ಆ ಈ ವ್ಯಕ್ತಿ ನೋಡಿ ಪಾಪ, ವೇದವಾದ ಅವಕಾಶ ತಪ್ಪು ಹೇಳ್ಬಿಡುತ್ತೆ, ಹೇಳದೆ ಹೋದ್ರಂತ ಗಾಬರಿ ಆಗಲಿಲ್ಲ. ಸತ್ಯ ಹೇಳೋದು ದೇವ್ರ ಮೇಲೆ ಭಾರ ಹಾಕಿದ, ದೇವ್ರ ಕೈ ಬಿಡ್ತಾನ. ಸತ್ಯವದ ಅಂತ ಉಪನಿಷತ್ ಹೇಳಿ ಹೇಳ್ಕೊಡ್ತೇನೆ. ಶುರು ಮಾಡಿಬಿಟ್ಟು ಕರೆದ್ರಂತೆ, ಹೋಗೊಂದು ಗೋವು ಕೊಡ್ತಾರೆ, ಕೇಳ್ಕೊಂಬ ಅಂತ ಹೇಳಿದ್ರೆ ಸಾಕೊಂಬರ್ತಾನೆ. ನಕ್ಲಿ ಸಾಗುತ್ತೆ, ಅವನು ಬರೀ ಜ್ಞಾನಿ ಆಗೋದಿಲ್ಲ, ಬ್ರಹ್ಮ ಜ್ಞಾನಿ ಆಗ್ತಾನು. ದೇವರ ಸಾಕ್ಷಾತ್ಕಾರ ಮಾಡಿಕೊಡ್ತಾನೆ, ಅವನು ನೂರಾರು ಶಿಷ್ಯರಿಗೆ ಪಾಠ ಹೇಳ್ತಾನೆ. ಅವ್ರ ಶಿಷ್ಯರು ಅಂತ ದೊಡ್ಡವ್ರು ತಯಾರಾಗ್ತಾರೆ. ಸತ್ಯಕಾಮ ಅಂತ ದೊಡ್ಡ ಋಷಿ ಅವನು, ಅವನ ಶಿಷ್ಯ ಉಪಕೌಶಲ ಅಂತ ಮತ್ತೊಬ್ಬ ಮಹಾಮುನಿಯವನು. ಅವರೆಲ್ಲ ವೇದಗಳನ್ನು ಬರೀ ಓದೋದಲ್ಲ, ವೇದಗಳನ್ನ ಕಣ್ಣಾರೆ ಕಂಡ್ರಂತ ಅಂತ ದಿವ್ಯ ಜ್ಞಾನಿಗಳಾಗ್ತಾರೆ. ಇದನ್ನ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಇಡೀ ನಮ್ಮ ಶಾಸ್ತ್ರದ ದೃಷ್ಟಿ ವರ್ಣಾಶ್ರಮ ಧರ್ಮದ ಬಗ್ಗೆ. ಇವತ್ತು ನಮ್ಮ ವೈದಿಕ ಧರ್ಮವನ್ನು ಜನ ಬೈಯೋದು, 99% ಪಾಲು ಜನ ಬೈಯೋದು ಇಲ್ಲಿರ್ತಕ್ಕಂಥ ವರ್ಣಾಶ್ರಮ ಧರ್ಮಕ್ಕೋಸ್ಕರ ಬೈತಾರೆ. ಆಶ್ರಮ ಧರ್ಮ ಎಲ್ಲರೂ ಒಪ್ಕೊಂಡಿದ್ದೆ, ಮದುವೆ ಆಗಿಲ್ಲ ಬ್ರಹ್ಮಚಾರಿ, ಆದ ಗೃಹಸ್ಥ, ಕಾಯಿ ಹೆಂಡತಿ ಓಡದ, ತಾನು ಓಡದ, ವನ ಸೇರಿದ, ಇಲ್ಲ ಕಾವಿ ಚಾಟಿರುವ ಸನ್ಯಾಸಿಯಾದ, ಎಲ್ಲದಕ್ಕೂ ಕಾಮನ್ ಇದೆ. ಆಶ್ರಮ ಒಪ್ಪೋದೇನು ಕಷ್ಟ ಅಲ್ಲೇ ಇಲ್ಲ, ಆದರೆ ವರ್ಣಾಶ್ರಮ ಒಪ್ಪೋದಿದೆಯಲ್ಲ ಅದು ಸ್ವಲ್ಪ ಪ್ರಾಬ್ಲಮ್. ಅದು ವರ್ಣಧರ್ಮ ಒಪ್ಪೋದು ಪ್ರಾಬ್ಲಮ್ ಯಾತಕ್ಕಿಲ್ಲ, ವರ್ಣಧರ್ಮವನ್ನು ಮಾಡಲೇಬೇಕಿತ್ತು. ಡಿವಿಜನ್ ಆಫ್ ಲೇಬರ್ ಅಷ್ಟೇ, ಇನ್ನೇನು ಅಲ್ಲ ಅದು. ಮಾಡಿದ್ದಾರೆ ಅದನ್ನ, ಆದರೆ ಅದನ್ನು ಮಿನಿಮೈಸ್ ಮಾಡಿದ್ರು. ನಾಲ್ಕೇ ವರ್ಣ ಮಾಡಿದ್ರೆ ಹೊರತು ಸಾವಿರಾರು ಜಾತಿ ಮಾಡಲಿಲ್ಲ ಅವರು. ಇವತ್ತು ಸಾವಿರಾರು ಜಾತಿ ಉಂಟು ಆಕ್ಚುಲಿ. ಈ ಸಾವಿರಾರು ಜಾತಿಯವರು ವರ್ಣ ನಾಲ್ಕು ವರ್ಣ ತಪ್ಪು ಅಂತಾರೆ. ನಮ್ಮ ಶಾಸ್ತ್ರ ನಾಲ್ಕೇ ವರ್ಣ ಹೇಳಿದ್ದಷ್ಟೇ, ಅದರಲ್ಲಿ ಅದನ್ನು ದ್ವೇಷ ಮಾಡ್ತಾ ಜಾಸ್ತಿ ಬೆಳೆಸ್ಕೊಂಡ್ರು. ಹೇಳರು ಕೂಡ ಏನ್ ಮಾಡಿಬಿಟ್ರು, ಆ ವಿಷಯ ಹೊರಗೆ ಬರದಂತೆ ನೋಡ್ಕೊಂಡ್ಬಿಟ್ಟು ಹುಟ್ಟಿನ ಜಾತಿನೇ ಭಾರಿ ಪ್ರಧಾನ ಎಂಬ ಭಾವನೆ ಕೊಟ್ಟಿದ್ದರಿಂದ ಕೊನೆಗಾಗಿದ್ದೇನು, ಮನುಷ್ಯ ಯುದ್ಧಬದ್ಧ ಜಾತಿಯನ್ನು ಕಳ್ಕೊಂಡಾಗಾಯ್ತೆ ಹೊರತು ಏನು ಮಹತ್ವ ಬರಲೇ ಇಲ್ಲ. ಈ ಧರ್ಮರಾಜನ ಪ್ರಶ್ನೆ, ಅಜಗರನ ಪ್ರಶ್ನೆ, ಧರ್ಮರಾಜನಂತಹ ಯಾರ ಹೆಸರು ಹೇಳಿದ್ರೆ ಧರ್ಮ ವೃದ್ಧಿ ಆಗುತ್ತೆ ಅಂತ ಹೇಳುತ್ತೆ, ಅವನು ಕೊಟ್ಟ ಉತ್ತರ ಇದು. ಆದ್ದರಿಂದ ನಿಜವಾದ ಅರ್ಥದಲ್ಲಿ ವೃತ್ತಮೇವನ ಸಂಶಯ, ಅವನ ನಡತೆಗಿರೋ ಬೆಲೆ ಬರೀ ಹುಟ್ಟಿಗಿಲ್ಲ ಅಂತ ಹೇಳಿಬಿಡ್ತಾನೆ. ಆಗೊಂದು ಪ್ರಶ್ನೆ ಬಂತು, ಹೀಗೆಲ್ಲ ಆಗೋದಾದ್ರೆ ಕೊನೆಗೆ ಮಾತಾಡ್ತಾನೆ, ಪ್ರಮಾಣಾನಾಂ ಬ್ರಾಹ್ಮಣಾನಾಂ ಪ್ರಮಾಣಂತೂ ವೃತ್ತಮೇವ ನ ಸಂಶಯ. ಆತನ ಮಾತು ನಡತೆಗೆ ಆಚಾರಕ್ಕಿರ್ತಕ್ಕಂಥ ಬೆಲೆ. ಆಚಾರ ಅಂದ್ರೆ ಯಾವುದೋ ವೇಷದ ಆಚಾರ ಅಲ್ಲ, ಪ್ರಾಕ್ಟಿಕಲಿ ಬದುಕೋ ಆಚಾರ. ಸತ್ಯಂವದ ಧರ್ಮಂಚರ ಅನ್ನೋದನ್ನ ಯಾವನು ಎಲ್ಲರೂ ಮಾಡ್ತಾರೆ ಅದನ್ನ. ಆದ್ರೆ ಬ್ರಾಹ್ಮಣ ಅದಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾನೆ, ಅದು ಭಾರಿ ದೊಡ್ಡದಾಗಬೇಕು. ಹಿಂದೊಂದು ಮಾತಿತ್ತು, ಏ ಬ್ರಾಹ್ಮಣ ಯಾಕೆ ಸುಳ್ಳು ಹೇಳ್ತಾನೆ, ಆ ಮಾತಿಗೆ ಒಂದು ಮಾತಿತ್ತು, ಅವನ್ಯಾಕೆ ಸುಳ್ಳು ಹೇಳ್ತಾನೆ, ಯಾಕೆ ಗೊತ್ತೇನು, ಆ ಸುಳ್ಳು ಮಾಡ್ಬೇಕಾದ್ದೇನಿದೆ ಈ ಮಧ್ಯೆ. ರಾಜ್ಯ ಎಂದು ರಾಜ್ಯಕ್ಕೆ ಬ್ರಾಹ್ಮಣ ಕೈ ಹಾಕಲಿಲ್ಲ, ಎಂದು ಶ್ರೀಮಂತಿಕೆ ಇಷ್ಟಪಡಲೇ ಇಲ್ಲ. ಆದ್ರೆ ಸುಳ್ಳು ಹೇಳೋಕೆ ಕಾರಣನೇ ಇಲ್ಲ ಆತನಿಗೆ. ಆ ಸತ್ಯಕ್ಕೂ ಅವ್ರಿಗೆ ಗಂಟು ಬೀಳಕ್ಕೆ ಒಂದು ಕಾರಣ ಆಯ್ತಷ್ಟೇ. ಯಾವಾಗ ಅದು ಹೊರಟ ಹೋಗ್ತೋ ಎಲ್ಲ ಯಾರು ಏನ್ ಬೇಕಾದ್ರೆ ಹೇಳೋ ಪದ್ಧತಿ ಬಂದು ಹೋಯ್ತಾರೆ. ಸತ್ಯ ಹೇಳ್ತಾನೆ ಸುಳ್ಳು ಹೇಳ್ತಾನೆ ಎಂಬುದು ಸತ್ಯ ಸುಳ್ಳು ಅಂತ ಕೇಳಿದ್ರೆ ಏನಾಗುತ್ತೆ ಹೇಳಿ ಆಮೇಲೆ ಹೇಳ್ತೀನಿ ಅಂತ ಹೇಳುತ್ತ. ಮೊದಲು ಸತ್ಯ ಹೇಳಿದ್ರೆ ಕೆಲಸ ಆಗೋದಾದ್ರೆ ಹೇಳ್ತೀನಿ, ಸುಳ್ಳು ಹೇಳಿದ ಆದ್ರೆ ಹೇಳ್ಬಿಡ್ತೀನಿ ಅಂತ ಹೇಳುತ್ತ. ಯಾಕಂದ್ರೆ ಕೆಲಸ ಆಗೋದ್ ಮುಖ್ಯನೇ, ಅವ್ರ ಸತ್ಯ ಮುಖ್ಯ ಅಲ್ಲ. ಅದು ಭಾರಿ ತಪ್ಪು. ಆ ದೃಷ್ಟಿಯಲ್ಲಿ ವಿದರ ಅಜಗ್ರ ಕೇಳಿದ ಪ್ರಶ್ನೆ, ಧರ್ಮರಾಜ ಕೊಟ್ಟ ಉತ್ತರ ಶ್ರೇಷ್ಠ. ಅದನ್ನು ಫಾಲೋ ಮಾಡಿದವನು ಧರ್ಮರಾಜ. ವಿದುರನಿಗೆ ಚಿಕ್ಕಪ್ಪ ವಿದುರ, ಆತನಿಗೆ ಶೂದ್ರ. ಆತ ದುರ್ಯೋಧನರ ಸಭೆಯಲ್ಲಿ ಅವನಂತೆ ಬ್ರಾಹ್ಮಣರಾದ ದ್ರೋಣರೇ ಮಾತಾಡಲಿಕ್ಕಾಗಲಿಲ್ಲ. ಭೀಷ್ಮರಾದ ದೊಡ್ಡ ರಾಜ ಅವರೇ ಮಾತಾಡಲಿಕ್ಕಾಗಲಿಲ್ಲ. ವಿದುರ ಮಾತಾಡ್ತಾನೆ, ವಿದುರನ ಕಂಡ್ರೆ ದುರ್ಯೋಧನ ಗಡಗಡ ನಡೆಸ್ತಿರ್ತಾನೆ. ಇವನೊಬ್ಬ ಎಲ್ಲಿಂದ ಗಂಟು ಬಿದ್ದ ನನಗೆ ಅಂತ ಹೇಳಿಬಿಟ್ಟು. ಇವನು ಬ್ರಾಹ್ಮಣ ಅಲ್ಲ, ಮಣ್ಣಲ್ಲ, ರಾಜನಲ್ಲ. ಅವನು ವರ್ಚಸ್ಸು ನೋಡಿದ್ರೆ ಗಾಬರಿ ಆಗ್ತಾ ಇದ್ದ ದುರ್ಯೋಧನ. ಈ ನಮಗೆ ಅರ್ಥ ಆಗುತ್ತೆ, ಸತ್ಯ ಧರ್ಮಗಳನ್ನು ಉಳಿಸಿಕೊಂಡ್ರೆ ಎಂದು ಕೂಡ ಮನುಷ್ಯನಿಗೆ ಏನು ಸೋಲಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಶ್ರೇಯಸ್ಸು ಸಿಗಲೇಬೇಕು ಎಂಬುದು ಸಿದ್ಧಾಂತ. ಅದನ್ನ ಅಜಗರನಿಗೆ ಹೇಳಿದಾಗ ಭಾರಿ ಖುಷಿಯಾಯಿತು ಅಜಗರನಿಗೆ. ಧರ್ಮರಾಜ, ನೀನು ಬಹಳ ಸತ್ಯವಾಗಿ ಹೇಳಿದೆ ಅಂತ ಹೇಳುತ್ತಾರೆ. ಹಾಗಿರ ಬ್ರಾಹ್ಮಣನಾಗಿ ಹುಟ್ಟಿದವನಲ್ಲಿ ಬ್ರಾಹ್ಮಣ ಗುಣ ಯಾತಕ್ಕೆ ಕಾಣೋದಿಲ್ಲ ಅಂತ ಇನ್ನೊಂದು ಪ್ರಶ್ನೆ ಕೇಳುತ್ತಾರೆ. ಬ್ರಾಹ್ಮಣ ಅಂತ ಹೇಳ್ತೀಯ, ಸೊ ಬ್ರಾಹ್ಮಣ ತಂದೆ ತಾಯಿ ಇದ್ದಾರೆ ಅಂತ ಆಯ್ತು ಅವನಿಗೆ. ಹುಟ್ಟಿದ ಅದೇ ರೀತಿ ಆಗ್ಬೇಕಲ್ಲ. ಮಾವಿನ ಗಿಡದಲ್ಲಿ ಬೇವಿನ ಹಣ್ಣು ಹೇಗೆ ಬಿಡುತ್ತೆ? ಮಾವಿನ ಹಣ್ಣು ತಾನೇ ಬಿಡಬೇಕು. ಅದೇ ಬೇವಿನ ಗಿಡದಲ್ಲಿ ಮಾವಿನ ಹಣ್ಣು ಹೇಗೆ ಬಿಡುತ್ತೆ? ಅಲ್ಲಿ ಬೇವಿನ ಹಣ್ಣು ತಾನೇ ಬಿಡಬೇಕು. ಮತ್ತೆ ಬ್ರಾಹ್ಮಣರ ವಂಶದಲ್ಲಿ ಹುಟ್ಟಿದವನಲ್ಲಿ ಬ್ರಾಹ್ಮಣ್ಯದ ಗುಣ ಇಲ್ಲದೆ ಹೋದರೆ ಏನಂತ ತಿಳ್ಕೋಬೇಕು ಅಂತ ಕೇಳಿದ. ಇದು ಅಷ್ಟೇ ನೇರವಾದ ಪ್ರಶ್ನೆ. ಆ ಸುತ್ತಿ ಬಳಸಿ ಉತ್ತರ ಕೊಡೋದಿಲ್ಲ ಧರ್ಮರಾಜ. ಹಾಗಿದ್ರೆ ಅಂತ ಪ್ರಸಂಗ ಬಂದ್ರೆ ಶಂಕರಸ್ತತ್ರ ಬಲರಾಜೇಂದ್ರ ಬಲವಾನ್ ಪ್ರಸಮೀಕ್ಷಿತ, ಹಾಗಿದ್ರೆ ಅವರು ವರ್ಣ ಸಾಂಕರ್ಯವಾಗಿದೆ ಅಂತ ಅರ್ಥ ಅಂತ ಹೇಳಿಬಿಡ್ತಾರೆ. ನಿಜವಾಗಲೂ ಬ್ರಾಹ್ಮಣನ ಮಗನ ಅಲ್ಲ ಅವನು, ಅದಕ್ಕೆ ಹಾಗಾಗಿದೆ ಅಂತ ಹೇಳಿದ್ದಾನೆ. ಇಷ್ಟು ನಿಷ್ಠುರವಾದ ಉತ್ತರ ಕೊಡಕ್ಕೆ ಯಾರಿಗೂ ಸಾಧ್ಯ ಇದೆ? ಧರ್ಮರಾಜ ಹೇಳ್ತಾನೆ, ಅವನು ನೋಡೋದಕ್ಕೆ ಅವನು ತಂದೆ ತಾಯಿ ಮಗ ಕಂಡ ಕಾಣ್ತಾನೆ, ಅವನು ಇರ್ಲಿಕ್ಕಿಲ್ಲ ಅಂತ ಹೇಳಿಬಿಡ್ತಾನೆ. ಇದು ಭಾರಿ ವಿಶೇಷ. ಎಲ್ಲೋ ಒಂದು ಅನ್ಯಾಯವಾಗಿರಬೇಕು, ಅದಕ್ಕೆ ಅಂತ ಗುಣ ಬಂದಿದೆ ಅವನಲ್ಲಿ. ಸರಿ, ಅದಕ್ಕೆ ಹೇಳ್ತಾರೆ ಸಾತ್ವಿಕ ವಿಶುದ್ಧ ದ್ವಿಕುಲಂ ಶ್ರೌತಂ ಅಂತ ಹೇಳ್ತಾರೆ. ಕೃತ ಪೃಥಕ್ರಿಯಂ, ತಂದೆ ಕಡೆಯಿಂದನೂ ಶುದ್ಧವಾಗಿರ್ತಕ್ಕಂಥ ಆಚಾರ, ತಾಯಿ ಕಡೆಯಿಂದನೂ ಶುದ್ಧವಾಗಿರ್ತಕ್ಕಂಥ ಆಚಾರ. ಅವರ ಮಗನಾಗಿ ಹುಟ್ಟಿದಾಗ ಆ ವರ್ಚಸ್ಸು ಬರಲೇಬೇಕು ಅಂತ ನಿಯಮ ಉಂಟನಿಗೆ. ಅದಿಲ್ಲದೆ ಹೋದಾಗ ಹೆಚ್ಚು ಕಡಿಮೆ ಆಗಿ ಎಲ್ಲೋ ಮೋಸ ಆಗಿದೆ ಅಂತ ಅರ್ಥ. ಇದನ್ನು ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ಅದಕ್ಕೆ ನೋಡಿದ್ರ ಶತ್ರಿಗೆ ಕುಂತಿ ಮಗನೇ ಪಾಪ ಕರ್ಣ, ಆದರೆ ಆತನಿಗೆ ಕ್ಷತ್ರಿಯಾಗಕ ಯೋಗ ಬರಲೇ ಇಲ್ಲ. ಕಾರಣ ಏನು? ಆತ ಬೆಳೆದ ದಾರಿ ಬೇರೆ ಆಗಿತ್ತು, ಕ್ಷತ್ರಿಯ ಕುಲದಲ್ಲಿ ಬೆಳೀಲಿಲ್ಲ ಆತ. ಆದ್ರೆ ಕ್ಷತ್ರಿಯ ಗುಣ ಕಾಣಲೇ ಇಲ್ಲ. ಕ್ಷತ್ರಿಯರಾದ ಇನ್ನೊಬ್ಬರಿಗೆ ಕೊಡಾಗಿರ್ಬೇಕು, ಅವರು ತಿಸ್ಕೊಳ್ಳಾಗಿರಬಾರ್ದು. ದುರ್ಯೋಧನ ಅಂಗರಾಜ್ಯ ಕೊಟ್ಟರೆ ಕಣ್ಣು ಮುಚ್ಕೊಂಡು ಕರ್ಣ ಇಸ್ಕೊಂಡು ಬಿಟ್ನಲ್ಲ, ಕ್ಷತ್ರಿಯ ಧರ್ಮ ಅಲ್ಲ ಅದು. ನಹಿ ಯಾಚಂತಿ ರಾಜಾನಹ ಏಷ ಧರ್ಮ ಸನಾತನಃ. ಅದನ್ನ ಕರ್ಣ ತಪ್ಪಿದ ಕಾರಣ ಆತನ ಕ್ಷತ್ರಿಯತ್ವ ಹೋಗಿತ್ತು ಅಂತ ಹೇಳಿದ್ದಾರೆ. ಕ್ಷತ್ರಿಯತ್ವ ಹೋಗಿತ್ತು. ನಕ್ಷತ್ರಿಯೋ ಹಿ ಭವತಿ ಅಕ್ಷತ್ರ ಸಂಸ್ಕಾರ ಯುತಃ ಜಾತೋಪಿ ಕ್ಷತ್ರಿಯೇ ಕುಲೆ ನಕ್ಷತ್ರಿಯೋ ಹಿ ಭವತಿ ಯಥಾವ್ರಾತ್ಯೋ ದ್ವಿಜೋತ್ತಮ ಅಂತ ನಿರ್ಣಯ ಆದವು. ಇದೆಲ್ಲ ಗಮನಿಸಿದರೆ ಆ ಉತ್ತರ ಸರಿಯಾದ ಉತ್ತರವಾಯಿತು. ಆ ಸಮಾಧಾನ ಪಟ್ಟ, ಭಾರಿ ಸರಿಯಾದ ಉತ್ತರ ಬಂತು ಧರ್ಮರಾಜ. ಆಯ್ತು, ನಿನ್ನ ತಮ್ಮನ್ನು ಬಿಟ್ಬಿಡ್ತೇನೆ, ಕರ್ಕೊಂಡು ಹೋಗು ಅಂತ ಹೇಳಿದ್ದಾನೆ. ಆಗ ಧರ್ಮರಾಜ ಹೇಳ್ತಾನೆ, ನೋಡು ಅಜಗರ, ನೀನು ಇಂಥ ಪ್ರಶ್ನೆ ಕೇಳಿದಾಗಲೇ ಗೊತ್ತಾಗುತ್ತೆ ಭಾರಿ ತಿಳಿದವನು ನೀನು ಅಂತ ಹೇಳಿದ್ದಾನೆ. ಪ್ರಶ್ನೆ ಕೇಳಿದ್ರೆ ಅಪ್ರಿಷಿಯೇಟ್ ಮಾಡೋ ಸುಲಭ ಅಲ್ಲ, ದಡ್ಡ ಕೂಡು ಅಂತ ಹೇಳ್ಬೋದಾಯ್ತು. ಬೇಕಾದ್ರೆ ನೀನು ಇಂಥ ಪ್ರಶ್ನೆ ಕೇಳುತ್ತೆ ಅಂದ್ರೆ ಭಾರಿ ಜಾಣ, ನೀನು ಭಾರಿ ತಿಳಿದವನು. ಅದು ನನಗೆ ಕೆಲವು ಸಂಶಯ ಇದೆ, ನನಗೆ ಉತ್ತರ ಕೊಡ್ತೀಯ ಅಂತ ಕೇಳಿದ್ದೀನಿ. ಈ ಆಪರ್ಚುನಿಟಿ ಧರ್ಮರಾಜ ಯಾರು ಉಪಯೋಗ ಮಾಡ್ಕೋತಾರೆ? ನಾನು ಕೇಳಿದ ಇಲ್ಲಿ ಸಣ್ಣವನಾಗ್ತೇನೆ, ಜನಗಳಿಗೆ ಭಾರಿ ಒಂದು ಬಿಂಕ ಬಿಗುಮಾನ ಜಾಸ್ತಿ. ಪಾಪ ಧರ್ಮರಾಜ ಯಾತ ದೊಡ್ಡವನು ಅಂದ್ರೆ ನೇರ ಕೇಳಿಬಿಡ್ತಾನೆ. ತಾನೊಬ್ಬ ರಾಜ, ಇಡೀ ರಾಜಸೂಯಾಗ ಮಾಡಿದವನು, ಅವ ಹಾವಿನ ರೂಪದಲ್ಲಿ ಒಬ್ಬನಿದ್ದಾನೆ, ಅವನು ಕೇಳಿ ತಿಳ್ಕೊಬೇಕಾದಿದೆಯಾ ಅಂದ್ರೆ ಯಾಕಿಲ್ಲ, ಪಾಪ ಸ್ವರ್ಗದಿಂದಾನೆ ಬಂದಿದ್ದಾನೆ, ಸ್ವರ್ಗ ಆಡಿದ್ದಾನೆ, ಸಾವಿರ ಸ್ವರ್ಗ ಆಡಿದ್ದಾನೆ ಪಾಪ. ಆದ್ರಿಂದ ನನಗೊಂದು ಕೆಲವು ಪ್ರಶ್ನೆ ಇದೆ, ನಾನು ಕೇಳ ಅಂದಂತ ಅಂತ ಹೇಳ್ತಾನೆ. ಕೇಳು ಧರ್ಮರಾಜ ಅಂತ ಹೇಳ್ತಾನೆ. ಆ ಕೇಳ್ತಾನೆ, ನೋಡು ನೀನು ಸ್ವರ್ಗದಿಂದ ಬಂದ ಪುಣ್ಯಾತ್ಮ, ಸ್ವರ್ಗ ಆಡಿದವನು, ನನ್ನ ಪ್ರಶ್ನೆ ಇಷ್ಟೇ, ಸ್ವರ್ಗಕ್ಕೆ ದಾರಿ ಯಾವುದು ಅಂತ ಕೇಳ್ತಾನೆ. ಡೈರೆಕ್ಟ್ ಕ್ವಶನ್, ಬದರಿ ಹೋಗಿದ್ರೆ ಬದರಿ ಯಾವುದೇ ಅಂತ ಕೇಳ್ತಾರೆ. ಆ ಟೈಪ್ ಹೋಗಿದ್ರೆ ಸರಿಯಾಗತ್ತೆ, ಸಿಕ್ಕಾಕೊಂಡ್ಬಿಡ್ತಾನೆ. ಅದರಲ್ಲಿ ಒಂದಾಗುತ್ತೆ, ಅದು ಬದರಿ ದಾರಿ ಕೇಳೋದು ಹೇಗೋ, ಊರಿನ ದಾರಿ ಕೇಳೋದು ಹೇಗೋ, ಸ್ವರ್ಗದ ದಾರಿ ಯಾವುದು ಅಂತ ಕೇಳಿದ್ದಾನೆ. ಎಷ್ಟು ಜನ ಕಷ್ಟ ಉತ್ತರ ಕೊಟ್ಬಿಡ್ತಾನೆ. ಸ್ವರ್ಗದ ದಾರಿಗಳು ನಾಲ್ಕಿದೆ ಅಂತ ಹೇಳಿದ್ದಾನೆ. ಸ್ವರ್ಗಕ್ಕೆ ನಾಲ್ಕು ದಾರಿ ಇದೆ. ಮೊದಲನೇದು ಹೇಳ್ತಾನೆ, ಬಹಳ ಮುಖ್ಯವಾದ, ಪಾತ್ರೇ ದತ್ವ ಪ್ರಿಯಾಣ್ಯುಕ್ತ ಸತ್ಯ ಮುಕ್ತ ಭಾರತ ಅಹಿಂಸಾ ನಿರತ ಸ್ವರ್ಗಂ ಗಚ್ಚೇದಿತಿ ಮತಿರ್ಮಮ. ಇದಾದ ಕೊಟ್ಟ ಉತ್ತರ. ನಾಲ್ಕು ಗುಣ ಇದ್ರೆ ಸ್ವರ್ಗಕ್ಕೆ ಹೋಗಿಯೇ ಹೋಗ್ತಾರೆ ಅಂತ ಹೇಳಿಬಿಡ್ತಾರೆ. ಪಾತ್ರೇ ದತ್ವ, ಸತ್ಪಾತ್ರರಲ್ಲಿ ದಾನ ಮಾಡಬೇಕು ಮೊದಲನೇ ಗುಣ. ಪ್ರಿಯಾಣಿ ಕೃತ್ವ, ಒಳ್ಳೆ ಕಾರ್ಯಗಳನ್ನ ಮಾಡಿ, ಜನಗಳಿಗೆ ಹಿತವಾದ ಕೆಲಸಗಳನ್ನ ಮಾಡಬೇಕು. ಜನ ಮನುಷ್ಯ ಆಗಲಿ ಏನಾದ್ರೂ ಮಾಡಿ ಕಸ ಅರುತ್ತ ಮನೆ ಮುಂದೆ ಹಾಕ್ತಾನೆ ಬಿಡೋದಿಲ್ಲ. ಏನಾದ್ರೂ ಸಮೀಕ್ಷೆ ಮಾಡಬೇಕಲ್ಲ, ಇಲ್ಲದ್ರೆ ನಾರ್ಮಲ್ ಇರೋದೇ ಇಲ್ಲ ಮನುಷ್ಯ. ಏನಾದ್ರು ಕಿತಾಪತಿ ಮಾಡಬೇಕು. ಪ್ರಿಯಂ ಪ್ರಿಯಾಣಿ ಕೃತ್ವ, ಒಳ್ಳೆ ಪ್ರಿಯಕರವಾದ ಕೆಲಸ ಮಾಡಬೇಕು. ಯಾವಾಗ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವ ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾ ದರಿದ್ರತಾ. ಪುರಾಣದ ಶ್ಲೋಕ. ನಮಗೆ ಕೆಟ್ಟದ್ ಮಾಡಲಿಕ್ಕೆ ಎಂದೂ ಹೋಗ್ಲಿಕ್ಕೆ ಹೋಗಬೇಡಿ. ಆದರೆ ಸಾಧ್ಯವಾದಷ್ಟು ಪ್ರಿಯಕರವಾದ ಕೆಲಸ ಮಾಡಿ. ಎಲ್ಲ ಮಾಡಿ ಅಂತ ಯಾರು ಹೇಳೋದಿಲ್ಲ. ನಿಮ್ಗೆ ವಿತಿನ್ ಯುವರ್ ಲಿಮಿಟ್ಸ್ ಏನ್ ಮಾಡಕ್ ಬರುತ್ತೋ ಅದನ್ನ ಮಾಡಿ. ಒಳ್ಳೆಯದನ್ನು ಎಷ್ಟು ಮಾಡಕ್ ಬರುತ್ತೋ ಅಷ್ಟು ಮಾಡಿ. ಪ್ರಿಯವಾದ ಕೆಲಸವನ್ನು ಮಾಡಿ, ಪ್ರಿಯಂ ಕೃತ್ವ. ಆಮೇಲೆ ಸತ್ಯ ಮುಕ್ತ್ವ, ಸತ್ಯವನ್ನೇ ಹೇಳಿ. ಸತ್ಯಂವದ ಧರ್ಮಂಚರ, ರಾಯರಂತ ವೃಂದಾವನದಲ್ಲಿ ಕೂತ ಅದಕ್ಕೇನೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇನವೇ. ಸತ್ಯ ಧರ್ಮಗಳ ಫಲಕ್ಕೆ ಅವರೇ ದೊಡ್ಡ ದೃಷ್ಟಾಂತ. ಅದಕ್ಕೆ ಸತ್ಯವನ್ನ ಹೇಳಿ ಧರ್ಮವನ್ನು ಆಚರಣೆ ಮಾಡಿ ಬದುಕಿದ್ದಕ್ಕೆ ಎಷ್ಟು ಮೇಲಿದ್ದಾರೆ ಇವತ್ತು ಅಂತ ಅರ್ಥ ಮಾಡ್ಕೊಂಡು ಬಿಟ್ರೆ ಮನುಷ್ಯ ಹೇಳಿದ ದಾರಿನೇ ಅಲ್ಲಿ ಸಿಕ್ಕಿರೋದು. ಅವರು ಸ್ವರ್ಗಕ್ಕೆ ಹೋಗೋದಲ್ಲ, ಯುದ್ಧ ಜಾಗನೇ ಸ್ವರ್ಗ ಮಾಡ್ತಾರ. ಸೊ ಯುದ್ಧ ಜಾಗವನ್ನೇ ಸ್ವರ್ಗ ಮಾಡಷ್ಟು ಮಟ್ಟಿಗೆ ಸಾಮರ್ಥ್ಯ ಇದೆ. ಸತ್ಯ ಮುಕ್ತ್ವಾಚ ಭಾರತ ಅಹಿಂಸಾ ನಿರತಃ ಸ್ವರ್ಗಂ. ಇನ್ನೊಬ್ಬರ ನೋಯಿಸಲೇಬಾರದು ಅಂತ ಹೇಳುತ್ತಾರೆ. ಅಹಿಂಸಾ ನಿರತ ಸ್ವರ್ಗಂ ಗಚ್ಚೇದಿತಿ ಬತಿರ್ಮಮ ಅಂತವ್ರು ಸ್ವರ್ಗಕ್ಕೆ ಹೋಗಿಯೇ ಹೋಗ್ತಾನೆ. ಅಹಿಂಸಾ ನಿರತಃ, ಎಂದು ಹಿಂಸೆಗೆ ಕೈ. ಇವತ್ ಬರೋದು ಟೆರರಿಸ್ಟ್ ಕಾಲ ಇದುವುದು. ಇಲ್ಲಿ ಏನಾಗುತ್ತೋ, ಭಯ ಬಂದ್ರೆ ಭಯ. ಏನು ಸುಖ ಸುರಕ್ಷಿತ ಮನುಷ್ಯ ಮನೆ ಬರ್ತಾನೆ ಅಂತ ಹೇಳೋ ಕಾಲನೇ ಅಲ್ಲ ಇದು ಬಂತು. ಅದು ಎಂಥ ಸ್ವರ್ಗಕ್ಕೆ ಹೋಗೋ ಜನ ಇರೋ ಕಾರಣ ಆಗಿದ್ರೆ ಇದು. ನರ್ಕಕ್ಕೆ ಹೋಗೋರ ಸಂಖ್ಯೆ ಎಷ್ಟು ಜಾಸ್ತಿ ಇದೆ ಅಂತ ಹೇಳೋದಕ್ಕೆ ಸಾಕ್ಷಿ. ಇನ್ನೊಬ್ಬರು ನಮ್ಮಿಂದ ನಾಲ್ಕು ಜನ ಇದ್ದ ಯಾರೋ ನೋಡಿದ ತಕ್ಷಣ ನಮ್ಗೆ ಇವನಲ್ಲಿ ರಕ್ಷಣೆ ಸಿಗುತ್ತೆ ಅಂತ ಬರೋದಾಗಬೇಕೇ ಹೊರತು ಇವನಿಂದ ಎಲ್ಲಿ ಆಪತ್ತು ಬರುತ್ತೋ ಅಂತ ಭಯ ಪಡೋಕಾಗಬಾರದು. ಭಗವಂತ ಗೀತೆಯಲ್ಲಿ ಹೇಳ್ತಾರೆ, ಅಭಯಂ ಅಂತ ಹೇಳಿದ್ದ ಅದನ್ನೇ. ಇನ್ನೊಬ್ಬರಿಗೆ ಭಯ ಹುಟ್ಟಿಸಬಾರದು. ನಾವು ಭಯ ಪಡಬಾರದು. ಇನ್ನೊಬ್ಬರಿಗೆ ನಾವು ಬಂದ್ರೆ ಅಯ್ಯೋ ಸಂಕಟ ಪಡ್ತಾರೆ ಜನ ಅಂತ ಆಗಬಾರದು. ಅದಕ್ಕೆ ಸಂತೋಷ ಪಡಾಗಿರ್ಬೇಕು ಹೊರತು ಸಂಕಟ ಪಡಾಗಿರಬಾರದು. ಇದು ಸ್ವರ್ಗದ ದಾರಿ. ಸತ್ಯ ಸ್ವರ್ಗಕ್ಕೆ ಹೋಗೋದು ಬಿಟ್ಬಿಡಿ. ಬದುಕಿ ಇದ್ದಾಗಲೇ ಸ್ವರ್ಗದಲ್ಲಿ ಇದ್ದಾಗಿರ್ತಾನೆ ಅಂತ ಹೇಳ್ತಾರೆ. ಅವನ ಹ್ಯಾಪಿ ಲೈಫ್ ಇದ್ದೇ ಇರುತ್ತೆ ಅವನಿಗೆ, ಏನು ಯೋಚನೆ ಮಾಡಾಗಿಲ್ಲ. ಮತ್ತೊಂದು ಪ್ರಶ್ನೆ ಕೇಳ್ತಾನೆ ಧರ್ಮರಾಜ. ಹಾಗಿದ್ದರೆ ನಾಲ್ಕರಲ್ಲಿ ಇವೆರಡರಲ್ಲಿ ಯಾವ್ಯಾವ ದೊಡ್ಡದು ಅಂತ ಕೇಳ್ತಾನೆ. ಅಹಿಂಸೆ ಮಾಡೋದು, ಪ್ರಿಯವನ್ನು ಮಾಡೋದು. ಹಿಂಸೆ ಮಾಡದೇ ಇರೋದು ಒಂದಿದೆ, ಅಹಿಂಸೆ ಅದು, ಪ್ರಿಯವನ್ನು ಮಾಡೋದಿದೆ. ಇವೆರಡು ರಿಲೇಟಿವ್ ಇಂಪಾರ್ಟೆನ್ಸ್ ಯಾವುದಕ್ಕೆ ಅಂತ ಕೇಳ್ತಾರೆ. ಇನ್ನೊಂದು ದಾನ ಮಾಡೋದಿದೆ, ಸತ್ಯ ಹೇಳೋದಿದೆ. ದಾನ ಮಾಡೋದು ದೊಡ್ಡದು, ಸತ್ಯ ಹೇಳೋದು ದೊಡ್ಡದು, ಪ್ರಿಯ ಮಾಡೋದು ದೊಡ್ಡದು, ಅಹಿಂಸೆ ಮಾಡದಿರೋದು ದೊಡ್ಡದು, ರಿಲೇಟಿವ್ ಇಂಪಾರ್ಟೆನ್ಸ್ ಯಾವುದಕ್ಕೆ ಅಂತ ಕೇಳ್ತಾರೆ. ಅದಕ್ಕೂ ತಕ್ಷ್ಟ ಉತ್ತರ ಕೊಡ್ತಾರೆ. ದಾನ ಮಾಡೋದು ದೊಡ್ಡದು, ಸತ್ಯ ಹೇಳೋದು ದೊಡ್ಡದು. ಅದಕ್ಕೆ ಹೇಳ್ತಾನೆ, ದಾನ ಮಾಡೋದಕ್ಕೆ ಏನಾದ್ರು ಇರಬೇಕು ಮೊದಲು ದಾನ ಮಾಡಬೇಕಾದ್ರೆ. ಸತ್ಯ ಹೇಳೋದಕ್ಕೇನು ತೊಂದರೆ ಇಲ್ವಲ್ಲ, ಸತ್ಯ ಹೆಚ್ಚು ದೊಡ್ಡದು ಅಂತ ಹೇಳ್ತಾರೆ. ಕೆಲವರು ಇರ್ತಾರೆ ಸುಳ್ಳು ಹೇಳಿ ದಾನ ಮಾಡಿ ಕಳ್ಕೊಳ್ಳೋಕೆ ಟ್ರೈ ಮಾಡ್ತಾರೆ, ಅದೆಲ್ಲ ಸಾಧ್ಯ ಇಲ್ಲ. ಸತ್ಯಕ್ಕಿರೋ ಬೆಲೆ ದಾನಕ್ಕಿಲ್ಲ. ಆದ್ರೆ ಸತ್ಯವೇ ಹೇಳಿ ದಾನ ಹೇಳಿದ್ರೆ ಭಾರಿ ವೇಟ್ ಬರುತ್ತೆ. ಸತ್ಯ ದಾನಗಳಲ್ಲಿ ಸತ್ಯಕ್ಕೆ ಹೆಚ್ಚು ಪ್ರಾಧಾನ್ಯ, ದಾನಕ್ಕೆ ಅನಂತರದ ಪ್ರಾಧಾನ್ಯ. ಈ ಪ್ರಿಯ ಮಾಡೋದು, ಅಹಿಂಸೆ ಮಾಡೋದು, ಇದರಲ್ಲಿ ಯಾವ್ದು ದೊಡ್ಡದು ಅಂದ್ರೆ, ಪ್ರಿಯ ಮಾಡಕ್ಕೆ ಆಗದೆ ಹೋದ್ರೂ ಪರವಾಗಿಲ್ಲ, ಅಪ್ರಿಯ ಮಾಡಬೇಡಿ ಫಸ್ಟ್, ಹಿಂಸೆ ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಅರ್ಧ ನಾವು ಸೇಫ್ ಇದ್ದಾಗ ಲೆಕ್ಕ. ಪಾಸಿಟಿವ್ ಮಾಡಕ್ಕೆ ಬರಲಿಲ್ಲ ಹೋದ್ರೆ ಇಷ್ಟಾದ್ರೂ ಮೊದಲು ಮಾಡಿ. ಪ್ರಿಯ ಮಾಡೋದು ಒಂದು, ಅಪ್ರಿಯ ಮಾಡದೇ ಇರೋದು ಇನ್ನೊಂದು, ದಾನ ಕೊಡೋದೊಂದು, ಸತ್ಯ ಹೇಳೋದೊಂದು. ಇದರಲ್ಲಿ ಯಾವುದನ್ನು ಅನುಷ್ಠಾನ ಮಾಡಬೇಕು ಎಂಬುದಕ್ಕೆ ಧರ್ಮರಾಜ ಇಂಥ ಪ್ರಶ್ನೆ ಯಾತಕ್ಕೆ ಕೇಳ್ತಾನೆ ಅಂದ್ರೆ, ಅವನಿಗೇನು ಸ್ವರ್ಗದ ಬಗ್ಗೆ ಸಂಶಯ ಕೂಡ ಇಲ್ಲ. ಸ್ವರ್ಗಕ್ಕೆ ಮೊದಲನೇ ಸಾಲಿಗೆ ಸೇರಿದವನು ಧರ್ಮರಾಜ, ಅಷ್ಟು ಮೇಲಿದ್ದಾನೆ. ಇಂಥ ಪ್ರಶ್ನೆಗಳಲ್ಲಿ ಉಪಯೋಗ ಯಾರಿಗೆ ಅಂದ್ರೆ, ತುಂಬಾ ಜನಕ್ಕೆ ಬೇರೆಯವ್ರಿಗೆ ಉಪಯೋಗ ಮಾಡಿಸಿಕೊಡೋದು ಆತನ ಉದ್ದೇಶ. ಜಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯ ಚ ಪೃಚ್ಛಂತಿ ಸಾಧವೋ ಯಸ್ಮಾತ್ ತಸ್ಮಾತ್ ಪೃಚ್ಛಸಿ ಪಾರ್ಥಿವ. ಯೋಗ್ಯತೆಯಲ್ಲೂ ದರ್ಶನಿಗಿಂತ ಭಾರಿ ದೊಡ್ಡವನು ಧರ್ಮರಾಜನೇನೆ. ಆತ ವಂಶದಲ್ಲಿ ಹಿರಿಯನಲ್ಲಿ ತಾತ ಮುತ್ತಾತರ ಗುಂಪು ಸೇರಿರಬಹುದು, ಆ ಯೋಗ್ಯತೆಯಲ್ಲಿ ಧರ್ಮರಾಜನೇ ಭಾರಿ ದೊಡ್ಡವನು. ಆದ್ರೂ ಒಳ್ಳೆ ಪ್ರಶ್ನೆ ತಿಳ್ಕೊಳ್ತಾನೆ. ಆಮೇಲೆ ಮತ್ತೊಂದು ಪ್ರಶ್ನೆ ಕೇಳ್ತಾನೆ, ನಮ್ಮ ಒಂದೇ ದೇಹದೊಳಗೆ, ಅದರಲ್ಲೂ ವಿಶೇಷವಾಗಿ ಮುಖದೊಳಗೆ ಎಲ್ಲ ಇಂದ್ರಿಯಗಳು ಇವೆ. ಹೆಚ್ಚು ಕಡಿಮೆ ನಮ್ಮ ಇಂದ್ರಿಯಗಳು 11, ಎಲ್ಲ ಇಂದ್ರಿಯಗಳಲ್ಲಿ 90% ವರ್ಕ್ ಮಾಡೋದೆಲ್ಲ ಫೇಸ್ ಒಳಗೆ. ಅದು ಮುಖ ಒಂದು ಹೋದ್ರೆ ಎಲ್ಲ ಹೋದಾಗ ಲೆಕ್ಕ. ಹೆಚ್ಚು ಕಡಿಮೆ ಮುಖ ಸೆಂಟರ್ ಅದು ಒಂದು, ಇಡೀ ಮುಖ ಸಾಫ್ಟ್ವೇರ್ ಇದ್ದಾಗ, ಇಡೀ ತಲೆ ಎಲ್ಲ ಕಂಪ್ಯೂಟರ್ ಸಾಫ್ಟ್ವೇರ್ ಇದ್ದಾಗಿರುತ್ತೆ. ಎಲ್ಲ ಎಲ್ಲ ಸ್ಟೋರ್ ಆಗಿದೆ ಅಷ್ಟೊಳಗೆ. ಕಣ್ಣು ಅಷ್ಟರಲ್ಲೇ ಇದೆ. ಎಷ್ಟೇ ಡಿಫರೆನ್ಸ್ ನೋಡಿ, ಕಣ್ಣಿಗೂ ಕಿವಿಗೆ ಎಷ್ಟು ದೂರ ಇರುತ್ತೆ. ಒಂದಕ್ಕೊಂದು ಕನ್ಫ್ಯೂಷನ್ ಆಗೋದೇ ಇಲ್ಲ. ಮತ್ತೆ ಒಂದು ಶಾರ್ಟ್ ಆಗಿಬಿಟ್ರೆ ಆ ಕಡೆ ಕೇಳಿಬಿಟ್ರೆ ಏನು ಅದಾಗೋದಿಲ್ಲ. ಕಿವಿದ ಕಿವಿಗೆ, ಬಾಯಿದ ಬಾಯಿಗೆ, ಮೂಗು ಮೂಗಿಗೆ, ದೇವ್ರು ಹೇಗೆ ಅಡ್ಜಸ್ಟ್ ಮಾಡಿದ್ರೆ ಆಶ್ಚರ್ಯನೇ ಆಶ್ಚರ್ಯ. ಆ ಮೆಕ್ಯಾನಿಸಮೇ ಭಾರಿ ವಂಡರ್ಫುಲ್. ಒಂದು ಕಂಪ್ಯೂಟರ್ ಆಶ್ಚರ್ಯ ಆಗಿ ಒಂಥರ ಮಾಡಿ ಬಿಲ್ಟ್ ಇನ್ ಮಾಡೋದು ಭಾರಿ ಕಷ್ಟ. ಅದು ಕೂಡ ಕಂಪ್ಯೂಟರ್ ಪಕ್ಕದಲ್ಲೂ ಹಾಕಿಟ್ಟಿರ್ತಾರೆ. ದೇವರೆಲ್ಲ ಮೇಡ್ ಇನ್, ವೆಲ್ ಬಿಲ್ಟ್ ಇನ್ ಕಂಪ್ಲೀಟ್. ತಲೆಯಿಂದ ಕಾಲವರೆಗೂ ಕೂಡ ಮೆದುಳು ಮನೆಗೆ ಬಿಟ್ಟು ಬಂದೆ ಅಂತ ಹೇಳೋಗಿಲ್ಲ ಯಾರು ಕೂಡ. ಬುದ್ಧಿ ಬಿಟ್ಟು ಬಂದೆ, ಕಣ್ಣು ಬಿಟ್ಟು ಬಂದೆ, ಏರಿ ಎಲ್ಲ ಅಟ್ಯಾಚ್ಡ್ ಅಲ್ಲಿ. ದೇವ್ರು ಎಂತ ಪರ್ಫೆಕ್ಷನ್ ಅಂತ ಹೇಳಿದ್ರೆ ಕ್ರಿಯೇಷನ್ ಅದು ಭಾರಿ ವಂಡರ್ಫುಲ್. ಅದಕ್ಕಿರೋ ಬೆಲೆನ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇದೆ. ಒಂದು ಕಣ್ಣು ಹೋದ್ರೆ ರಾಜ ಮಹಾರಾಜರು ಬಂದ್ರು ಕಂಡುಕೊಳ್ಳಕ್ಕಾಗೋದಿಲ್ಲ, ಮುಗಿದೋಯ್ತಲ್ಲಿ. ದೇವರು ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡಿ. ಇವತ್ತು ಎಷ್ಟು ಜನಕ್ಕೆ ಬೆಲೆ ಇದೆ, ಒಂದು ಕಣ್ಣಿಗೆ, ಒಂದು ಕಿವಿಗೆ, ಒಂದು ಕಾಲಿಗೆ ಬೆಲೆ ಲೆಕ್ಕ ಹಾಕಿಬಿಟ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಬಾಡಿ ಬೆಲೆ ಗೊತ್ತಾಗುತ್ತಾಗ ರಿಪೇರಿ ಹೋಗಿ ಗೊತ್ತಾಗುತ್ತೆ ಎಷ್ಟು ಡೇಂಜರ್ ಆಗಿದೆ ಅಂತ. ಕಣ್ಣು ರಿಪೇರಿ ಸ್ಪೆಕ್ಸ್ಗೆ ಎಷ್ಟು ಖರ್ಚಾಗುತ್ತೆ, ಮತ್ತೆ ಕಾಲೋದ್ರೆ ಬರೀ ಈ ಕಾಲಿಗೆ ಎಷ್ಟು, ಅಲ್ಲಿ ನರಳದ ಎಷ್ಟು, ಹಿಂಸೆ ಎಷ್ಟು, ಲೆಕ್ಕ ಇಡೀ ನಮ್ಮ ದೇಹದ ಬೆಲೆ ಕೋಟಿ ಕೋಟಿ ರೂಪಾಯಿ ಆಗುತ್ತಾಗ ಸರಿಯಾಗಿ ಮಾಡಿ ಉಪಯೋಗಿಸಿಕೊಂಡ್ಬಿಟ್ರೆ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಮ್ಮನ್ಲಿಕ್ಕೆ, ಮಾನವ ಜನ್ಮ ದೊಡ್ಡದು ಅಂತ ಹೇಳೋದಕ್ಕೆ ದೊಡ್ಡ ದೃಷ್ಟಾಂತ ನಮಗೇನಿಲ್ಲ ಅಂತ ಕೊರಗಬೇಕಾಗಿಲ್ಲ. ನಾವಿವತ್ತು ದೇಹ ಸರಿಯಾಗಿದ್ದು ಕೈಕಾಲು ಗಟ್ಟಿವೆ ಅಂದ್ರೆ ಅದಕ್ಕೆ ದೊಡ್ಡ ಆಸ್ತಿನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸಾಧನ ಶರೀರ ಸುಮ್ಮನೆ ಕೊಡುತ್ತಿರುತ್ತೆ, ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ. ದೇಹ ಕೊಟ್ಟಿದ್ದು ಯಾರು? ಕೊಟ್ಟಿದ್ದು ದೇವರೇನೇ. ಕಣ್ಣು ಕೈಕಾಲು ಕಿವಿ, ಕುರುಡರ ಮಗ ಕಣ್ಣೀರನ್ನು ಹುಡ್ತಾನೆ, ಅಪ್ಪನಿಗೆ ಕೊಣ್ಣಿಲ್ಲ, ಮಗನೇನು ಕಣ್ಣು ಕೊಡ್ತಾನೆ? ಕೊಟ್ಟಿದ್ದು ಯಾರು? ದೇವರು ಕೊಟ್ಟಿದ್ದು. ಅದು ಇವತ್ತು ಎಷ್ಟೋ ಜನ ತಂದೆ ತಾಯಿಗಳು ಮಗನಿಗೆ ಯಾತಕ್ಕೆ ಬರುತ್ತೆ ಅಂದ್ರೆ ದೇವರು ಕೊಟ್ಟರೆ ಬರುತ್ತೆ, ಅವ್ರು ಕೊಟ್ಟರೆ ಬರೋದಾಗಿದ್ರೆ ಎಲ್ಲರೂ ಏನೇನೋ ಕೊಡ್ಬೋದಾಗಿತ್ತು. ಡಯಾಬಿಟಿಸ್ ಕೊಡ್ತಾರೆ ಬೇಕಾದ್ರೆ, ಹೊರತು ಇನ್ನೆಲ್ಲ ಕೊಡ್ಲಕ್ಕೆ ಬರೋದಿಲ್ಲ. ಈ ಡಯಾಬಿಟಿಸ್ ಬಿ ಪಿ ಕೊಡ್ಲಕ್ಕೆ ಬರ್ತದೆ ಹೊರತು ಬುದ್ಧಿಗಿದ್ದಿ ಕೊಡೋ ಶಕ್ತಿ ಯಾವ ತಂದೆ ತಾಯಿಗಳಿಗೂ ಇಲ್ಲ, ವಿಜ್ಞಾನಕ್ಕೂ ಇಲ್ಲ, ಯಾರ್ಯಾರಿಗೂ ಇಲ್ಲ. ಅದು ದೊಡ್ಡ ಮಗನ ಬುದ್ಧಿವಂತ ಮಾಡಬೇಕು ನೀವು ಜಗತ್ತಿನಲ್ಲಿ ಯಾರಲ್ಲಿ ಹೋದ್ರೂ ಸಾಧ್ಯ ಇಲ್ಲ. ಅಂದ್ರೆ ದೇವರದ್ದೇ ಆಸ್ತಿ ಅದು. ಒಂದು ಅದು ಕೊಟ್ಟರೆ ಉಂಟು, ಇಲ್ಲದೆ ಹೋದ್ರೆ ಇಲ್ಲ. ಬುದ್ಧಿರ್ ಬುದ್ಧಿಮತಾಮಸ್ಮಿ ಅಂತ ಹೇಳಿದ್ದಾನೆ. ಧಿಯೋ ಯೌನಃ ಪ್ರಚೋದಯಾತ್. ಭಗವದ್ಗೀತೆಯ ಗಾಯತ್ರಿ ಮಂತ್ರದ ಮಾತುಗಳು ಶಾಶ್ವತ ಸತ್ಯವಾದ ಮಾತುಗಳು. ಇಷ್ಟೆಲ್ಲ ಇವೆಯಲ್ಲ, ಎಲ್ಲ ಒಂದೇ ಕಡೆ ಇದ್ರು ಕೂಡ ಒಂದೇ ಸರಿ ಎಲ್ಲ ಜ್ಞಾನ ಯಾಕೆ ಬರೋದಿಲ್ಲ ಅಂತ ಕೇಳ್ತಾನೆ. ಅದು ಇಂಪಾರ್ಟೆಂಟ್. ಇವತ್ತು ನೋಡ್ಬೇಕಾದ್ರೆ ನೋಡ್ತಾರೆ, ಕೇಳೋದಾಗಲಿ ಮರ್ತು ಬಿಡ್ತಾನೆ. ಟಿವಿ ನೋಡ್ತಾ ಕೂತವರಿಗೆ ಪದರಿದ್ರು ಕೇಳಿಸೋದಿಲ್ಲ, ಯಾಕಂದ್ರೆ ಇದು ಕೇಳಿಸೋದಿಲ್ಲ. ಅಲ್ಲೇ ಇದೆ, ಯಾಕೆ ಕೇಳಿಸ್ತಾ ಇಲ್ಲ? ಇನ್ನು ಕೇಳ್ತಾ ಕೂತವ್ರು ನೋಡಿದ್ರೆ ಕೈ ಹಿಡ್ಕೊಂಡೋಗಿ ಏನೋ ನೋಡ್ತಾ ಎಲ್ಲೇ ಎಲ್ಲಿ ಅಂತ ನೋಡುತ್ತಿರ್ತಾರೆ. ಯಾಕೆ ಹೀಗಾಗುತ್ತೆ? ಸ್ಟ್ರಕ್ಸ್ ಹಾಕೊಂಡು ಸ್ಟ್ರಕ್ಸ್ ಅಲ್ಲಿ ಹುಡುಕ್ತಾ ಇರ್ತಾರೆ, ಸ್ಟ್ರಕ್ಸ್ ಹಾಕೊಂಡಿರ್ತಾನೆ, ಎಲ್ಲಿದೆ ಸ್ಟ್ರಕ್ಸ್ ಹುಡುಕ್ತಾ ಇರ್ತಾರೆ, ಅದ್ರ ಮೇಲೆ ಎಚ್ಚರ ಇಲ್ಲ. ಯಾತಕ್ಕೆ ಇದು ಒಂದು ಯಾಕೆ ಹೀಗಾಗುತ್ತೆ ಅಂತ ಕೇಳ್ತಾರೆ. ಒಳ್ಳೆ ಪ್ರಶ್ನೆ ಇದು. ಒಂದೇ ಕಡೆ ಎಲ್ಲ ಇಂದ್ರಿಯಗಳು ಇದ್ದಾಗ ಎಲ್ಲ ಜ್ಞಾನ ಒಟ್ಟಿಗೆ ಯಾಕೆ ಬರೋದಿಲ್ಲ? ಇದು ನಿಜವಾದ ಪ್ರಶ್ನೆ. ಬೇಸಿಕಲಿ ಸೈಂಟಿಫಿಕ್ ಕ್ವಶನ್ಸ್ ಇವೆಲ್ಲ ಕೂಡ. ಯಾಕೆ ಬರೋದಿಲ್ಲ ಅದಕ್ಕೆ ಉತ್ತರ ಕೊಡ್ತಾರೆ. ಬರೀ ಇಂದ್ರಿಯಗಳಿದ್ರೆ ಜ್ಞಾನ ಬರೋದಿಲ್ಲ, ಅದು ಕಾಂಟ್ಯಾಕ್ಟ್ ಆಗಬೇಕು ಅಂತ ಹೇಳಿದ್ದಾರೆ. ಜೀವನಿಗೆ ಕಾಂಟ್ಯಾಕ್ಟ್ ಆಗಬೇಕು. ಜೀವನಿಗೆ ಕಾಂಟ್ಯಾಕ್ಟ್ ಆಗಬೇಕಾದ್ರೆ ಹತ್ತು ಹೊರಗಿನ ಇಂದ್ರಿಯಗಳಿಗೆ ಕಾಂಟ್ಯಾಕ್ಟ್ ತಂದು ಕೊಡೋದು ಯಾವುದು? ಮನಸ್ಸು ಅಂತ ಒಳಗಿನ ಇಂದ್ರಿಯ ಒಂದಿದೆ, ಅದು ಯಾವುದಕ್ಕೆ ಲಿಂಕ್ ಆಗುತ್ತೋ ಅದು ಮಾತ್ರ ಜ್ಞಾನ ಬರುತ್ತೆ, ಬೇರೆ ಬರೋದಿಲ್ಲ. ಟಿವಿಲಿ ಆ ಚಾನಲ್ ಇರ್ಬೋದು, ಯಾವ್ದನ್ನ ಅದು ಮಾತ್ರ ಬರುತ್ತೆ. ಎಲ್ಲ ಸಲ ಒಟ್ಟಿಗೆ ಬಂದ್ರೆ ಯಾವ ನೋಡ್ತಿದ್ದ ಈ ಮಧ್ಯೆ? ಸಾಧ್ಯ ಇಲ್ಲ. ಅದಕ್ಕೆ ಯಾವ್ದು ಹಾಕ್ತೀವಿ ಅದು ಮಾತ್ರ ಕಾಣುತ್ತೆ ಹೊರತು ಲಿಂಕ್ ಮಾಡೋದಕ್ಕೊಂದು ಬೇರೆ ವ್ಯವಸ್ಥೆ ಇಟ್ಟಿದ್ದಾರೆ. ಅದೇ ರೀತಿಯಲ್ಲಿ 5 ಜ್ಞಾನೇಂದ್ರಿಯ ಇದೆ, 5 ಕರ್ಮೇಂದ್ರಿಯ ಇದೆ, ಮನಸ್ಸು ಎಲ್ಲ ಅದನ್ನೆಲ್ಲ ಮಾನಿಟರ್ ಮಾಡೋದು ಮನಸ್ಸು. ಆದ್ರಿಂದ ಆ ಮನಸ್ಸು ಯಾವುದಕ್ಕೆ ಲಿಂಕ್ ಆಗುತ್ತೋ ಆ ಜ್ಞಾನ ಮಾತ್ರ ಬರುತ್ತೆ, ಎಲ್ಲ ಜ್ಞಾನ ಬರೋದಿಲ್ಲ. ಸ್ಪಷ್ಟವಾದ ಅದಕ್ಕೆ ಮೈಂಡ್ ಸರಿಯಾಗಿರಬೇಕು ಅಂತ ಆಯ್ತಾ. ಮೈಂಡ್ ಸರಿಯಾಗಿತ್ತು ಅಂತ ಕೇಳಿದ್ರೆ ಎಷ್ಟು ಬೇಕಾದ್ರೆ ಜ್ಞಾನ ಬರುತ್ತೆ. ಮೈಂಡೇ ಸರಿ ಇಲ್ಲ, ಇಂಜಿನ್ ಎಲ್ಲ ಯಾವ ಪೆಟ್ರೋಲ್ ಹಾಕಿದ್ರೆ ಏನು ಪ್ರಯೋಜನದಿಂದ? ಸಿಮೆಂಟ್ ಹಾಕಿದ್ರೆ, ಪೆಟ್ರೋಲ್ ಡೀಸೆಲ್ ಹಾಕಿದ್ರು ಅಷ್ಟೇ, ಇಂಜಿನೇ ಇಲ್ಲ ಅದಕ್ಕೆ. ಇಂಜಿನ್ ಸರಿ ಇತ್ತು ಅಂತ ಕೇಳಿದರೆ ಆಗ ಫ್ಯೂಯಲ್ ಮೀನಿಂಗ್ ಇದೆ. ಫ್ಯೂಯಲ್ ಮೀನಿಂಗ್ ಇರೋದು ಯಾವಾಗ ಅಂದ್ರೆ ಈ ಬೇಸಿಕಲಿ ಇಂಜಿನ್ ನಿಂದ ಕಾರ್ ಓಡುತ್ತೆ ಹೊರತು ಇದರಿಂದ ಅಲ್ಲ. ಆ ಫ್ಯೂಯಲ್ ಬರ್ನ್ ಆಗ್ಲಿಕ್ಕೆ ಇಂಜಿನ್ ಬೇಕೇ ಹೊರತು ಬೇರೆ ಅಲ್ಲ. ಅದನ್ನ ಅರ್ಥ ಮಾಡಿಕೊಂಡ್ರೆ ಅತ್ಯಂತ ಮೂಲಭೂತವಾಗಿರ್ತಕ್ಕಂಥ ಸಾಧನ ಮನಸ್. ಇವತ್ತು ಕಲಿಯುಗದಲ್ಲಿ ಕೆಟ್ಟ ಹೋಗೋದೆ ಮನಸ್ಸು. ಫಸ್ಟ್ ನೂರಾರು ದೋಷಗಳು ಬರೋ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಒಂದಿದ್ರೂ ಕೆಟ್ಟ ಹೋಗುತ್ತೆ. ಇನ್ ಎಲ್ಲ ಇರೋದೇ ಸಾಮಾನ್ಯವಾಗಿರೋದು, ಮನಸ್ಸು ಕೆಟ್ಟೋಗಿರುತ್ತೆ. ಆದ್ರಿಂದ ಅವರಿಗೆ ಅವ್ರಿವ್ರ ಮಾತು ಕೇಳೋದಿಲ್ಲ, ಅಲ್ಲ ದೇವ್ರ ಮಾತೇ ಕೇಳೋದಿಲ್ಲ. ಭಗವದ್ಗೀತೆನೇ ಕಿವಿಗೆ ಬೀಳೋದಿಲ್ಲ ಅವ್ರ ಹಣೆ ಬರದಲ್ಲಿ. ಯಾವ ದೊಡ್ಡ ಜ್ಞಾನಿಗಳ ಮಾತು ಕಿವಿಗೆ ಬೀಳೋದಿಲ್ಲ. ಪೊಲ್ಯೂಟ್ ಆಗಿದೆ ಮೈಂಡ್, ಆದ್ರಿಂದ ಕೆಲಸ ಮಾಡೋದಿಲ್ಲ. ಅದಕ್ಕೆ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹು. ನಮ್ಮ ಬಿಡುಗಡೆಗೆ ದಾರಿ ಮನಸ್ಸೇ, ನಮ್ಮ ಪತನಕ್ಕೆ ದಾರಿ ಮನಸ್ಸೇ. ಮನಸ್ಸು ಸರಿಯಾಗಿದ್ರೆ ಬಿಡುಗಡೆಯ ದಾರಿ, ಮನಸ್ಸು ಕೆಟ್ಟ ಹೋಗಿದ್ರೆ ಅಧಃಪತನದ ದಾರಿ ಅದು. ಒಂದೇ ಕಡೆ ಇದ್ರೂ ಕೂಡ ಮನಸ್ಸು ಭಾರಿ ಮುಖ್ಯ ಎಂಬುದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ಮನಸ್ಸಿನ ಭಾವನೆ ಕಣ್ಣಲ್ಲಿ ಗೊತ್ತಾಗುತ್ತೆ. ಕಣ್ಣಲ್ಲಿ ನೋಡ್ತಿರ್ತಾರಲ್ಲ, ಸುಮ್ಮನೆ ನೋಡಿದಾಗ ಕಾಣುತ್ತೆ. ಮನಸ್ಸಲ್ಲಿ ಸಿಟ್ಟಿದ್ರೆ ಕಣ್ಣಲ್ಲಿ ಕಾಣುತ್ತಾಗಲೇ ಇರೋದು. ನೀವು ಹೇಗೆ ನೋಡ್ತಾರೆ ನೋಡಿ, ತಿಂದು ಬಿಡ ನೋಡ್ತಾರೆ ಅಂತ ಹೇಳಿದ್ದಾರೆ. ಆ ಕಣ್ಣಲ್ಲಿ ಹೇಗೆ ಎಕ್ಸ್ಪ್ರೆಸ್ ಆಗುತ್ತದೋ ಮೈಂಡಿನ ಪ್ರಭಾವ ಹಾಗೆ ಕಾಣೋದು. ಕಿವಿ ನೋಡಿ ಎಷ್ಟು ಹೊರತಾ ಇದ್ದೀನಿ ಆ ಕಡೆ ತಿರುಗಿದ ನೋಡಿದಿರ ಅಂತ ಹೇಳಿದ್ದಾರೆ. ಕೇಳೋ ಮನಸ್ಸಿಲ್ಲ ಅವನಿಗೆ, ಆದ್ರೆ ನಮ್ಗೆ ಕೇಳೋಕ್ಕಾಗೋದಿಲ್ಲ ಅವನ ಕೈ. ಕೊಟ್ರೆ ಹೇಗೆ ಇಸ್ಕೋತಾನೆ ನೋಡಿದ್ರ, ಅವಳು ಬಿಚ್ಚ ಇಸ್ಕೊಂಡಾಗ ಇಸ್ಕೋತಾನೆ, ಕೊಟ್ರೆ ನಾಯಿಗೆ ಆಗ್ರಹ ಹಾಕ್ತಾ ನೋಡಿದ್ರ ಅಂತ ಹೇಳಿದ್ದೆ. ಬಿಸಾಕದ ಈ ರೀತಿ ಇದೆಲ್ಲ ಎಲ್ಲಿಂದ ಗೊತ್ತಾಗುತ್ತೆ? ಮೈಂಡ್ ಎಲ್ಲ ಆಕ್ಷನ್ ಮಾಡಿಸ್ತದೆ. ಆ ಥರ ಮೈಂಡ್ ಅನ್ನು ಕಂಟ್ರೋಲ್ ಹೊರಗಿರೋದು ಯಾವುದು? ಸಾಕ್ಷಾತ್ ಜೀವ, ಚೇತನ ಹೊರಗಡೆ ಇದ್ದ ಅವನ್ನು ಕಂಟ್ರೋಲ್ ಮಾಡೋದು ಸಾಕ್ಷಾತ್ ಭಗವಂತ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಎಲ್ಲರಿಗೂ ಮೂಲಭೂತ ಜ್ಞಾನಸ್ಫೂರ್ತಿ ಮಹಾಲಕ್ಷ್ಮಿಗೂ ಕೊಡೋದು ಸಾಕ್ಷಾತ್ ನಾರಾಯಣ ಅಂತ ತಿಳ್ಕೊಂಡ್ರೆ ಆತನ ಹಿರಿಮೆಗೆ ಎಷ್ಟು ದೊಡ್ಡದು ಗೊತ್ತೇನು. ಅದನ್ನು ವರ್ಣನೆ ಮಾಡಿದ ಧರ್ಮರಾಜ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ ರಾಜಕಾರಣ ಅಂತ. ಅದೆಲ್ಲ ಸರಿ, ಈ ಮನಸ್ಸು ಬುದ್ಧಿಗೆ ಏನು ವ್ಯತ್ಯಾಸ ಅಂತ ಕೇಳ್ತಾರೆ. ಮನಸ್ಸಿಗೂ ಬುದ್ಧಿಗೂ ಏನು ವ್ಯತ್ಯಾಸ? ಇವತ್ತು ನಾವು ಹೊರಗೆ ಏನೇನೋ ಹುಡುಕ್ತಿರ್ತೇವೆ, ನಮ್ಮಲ್ಲಿರೋದನ್ನೇ ಸ್ಟಡಿ ಮಾಡ್ತಾ ಇಲ್ಲ. ನಾವೀಗ ನಮ್ಮಲ್ಲಿ ಮನಸ್ಸಿದೆ ಅದನ್ನ ಏನು ಅಂತ ಅರ್ಥ ಮಾಡ್ಕೊಂಡಿಲ್ಲ, ಬುದ್ಧಿನ ಅರ್ಥ ಮಾಡ್ಕೊಂಡಿಲ್ಲ, ಆ ಮನಸ್ಸು ದುರುಪಯೋಗ ಮಾಡ್ಕೊಂಡು ಗೊತ್ತೇ ಹೊರತು ಉಪಯೋಗನೇ ಮಾಡ್ಕೋತಾ ಇಲ್ಲ. ಮನಸ್ಸಿನ ಲಕ್ಷಣ ಏನು, ಬುದ್ಧಿಯ ಲಕ್ಷಣ ಏನು? ಆಗ ಧರ್ಮರಾಜ ಹೇಳ್ಬೋದು ಅಜಗರ, ನಾ ಈ ಪ್ರಶ್ನೆ ಅಜಗರ ಉತ್ತರ ಕೊಡ್ತಾರೆ ಧರ್ಮರಾಜನಿಗೆ. ನೋಡು ಧರ್ಮರಾಜ, ಮನಸ್ಸು ಎಲ್ಲರಿಗೂ ಇರುತ್ತೆ, ಆದ್ರೆ ಬುದ್ಧಿ ಎಲ್ಲರಿಗೂ ಇರುತ್ತೆ ಅಂತ ಇಲ್ಲ ಅಂತ ಹೇಳಿದ್ರು. ಬುದ್ಧಿ ಇಲ್ದವನು ಅಂತ ಬೈತಾರಲ್ಲ, ಮನಸ್ಸಿಲ್ದವನು ಯಾರಿಗೆ ಬೈಯೋದ್ರೆ? ಬುದ್ಧಿ ಇಲ್ದವನು ಅಂತ ಬೈತಾರೆ. ಮನಸ್ಸು ಎಂಬುದು ಬದುಕಿದ್ದಾಗ ಮನಸ್ಸು ಸಾಮಾನ್ಯವಾಗಿದ್ದೇ ಇರುತ್ತೆ, ಇದು ಉಳಿದು ಯಾವೆಂದರೆ ಫಂಕ್ಷನ್ ಒಳಗೆ ಮನಸ್ಸು ಬೇಕಲ್ಲ, ಮನಸ್ಸು ಇದ್ದೇ ಇರುತ್ತೆ. ಬುದ್ಧಿ ಹಾಗಲ್ಲ ಅಂತ ಹೇಳ್ತಾರೆ, ಬುದ್ಧಿ ಸ್ಪೆಷಲ್ ಅದು, ಬುದ್ಧಿರ್ ಬುದ್ಧಿಮತಾಮಸ್ಪಿ ಅಂತ ಹೇಳಿದಾಗೆ ಕೊಡಬೇಕು ದೇವರು ಅದನ್ನು. ಆ ಬುದ್ಧಿ ದೇವರು ಕೂಡ ಆಗಿರಬೇಕಾದ್ರೆ ಸಂಬಳ ಇದ್ದ ಹಾಗೆ, ಕೆಲಸ ಮಾಡಿದ್ರೆ ಮಾತ್ರ ಕೊಡ್ತಾರಲ್ಲ ಆ ಟೈಪ್. ಹಾಗಾಗಿ ಮನೇಲಿ ಪ್ರಿಂಟ್ ಮಾಡಿಕೊಂಡ್ರೆ ಸಂಬಳ ಅಲ್ಲ ಮತ್ತೆ, ಅದು ಅದು ಕೋಟಾ ನೋಟ್ ಕೇಸ್ ಆಗುತ್ತೆ ಹೊರತು ಇದಲ್ಲ. ದುಡಿದು ಸಂಪಾದನೆ ಮಾಡಬೇಕಲ್ಲ, ಬುದ್ಧಿ ಹಾಗೆ ಬರಬೇಕು. ಧಿಯೋ ಯೌನಃ ಪ್ರಚೋದಯ, ಅದಕ್ಕೆ ಮನಸ್ಸನ್ನ ಅಂತ ಅಲ್ಲಿ ಕೇಳೋದಿಲ್ಲ, ಬುದ್ಧಿಯನ್ನು ಪ್ರೇರೇಪಣೆ ಮಾಡು ಅಂತೇಳಿ ಗಾಯತ್ರಿ ಮಂತ್ರದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ದೇವ್ರ ಬುದ್ಧಿ ಕೊಡಬೇಕು, ಅದಕ್ಕೆ ಬುದ್ಧಿ ಬರಬೇಕಾದ್ರೆ ಒಳ್ಳೊಳ್ಳೆ ಕರ್ಮಾಚರಣೆ ಮಾಡ್ತಾರಲ್ಲ, ಅದೆಲ್ಲ ಬುದ್ಧಿಯಾಗಿ ಕನ್ವರ್ಟ್ ಆಗಲಿಕ್ಕೆ ಶುರುವಾದ ದೇವರು ಅನುಗ್ರಹ ಮಾಡ್ತಾರೆ. ಅದು ಅವಾಗ ಸಾಧ್ಯವಾಗೋದ್ರಿಂದ ಮನಸ್ಸು ಬೇರೆ, ಬುದ್ಧಿ ಬೇರೆ. ಮನಸ್ಸಿಗೆ ಜ್ಞಾಪಕ ಮಾಡಿಕೊಳ್ಳೋ ಶಕ್ತಿ ಇದೆ, ಬುದ್ಧಿಗೆ ಇಂಟರ್ಪ್ರಿಟ್ ಮಾಡೋ ಕೆಪಾಸಿಟಿ ಇದೆ. ಅದಕ್ಕೋಸ್ಕರ ವಿವೇಕ ಅಂತ ಕರೆ ದಡ್ಡ ಅಂತ ಕಷ್ಟ ಕರೆ, ಬುದ್ಧಿ ಇಲ್ಲ ದಡ್ಡ, ಏನೋ ತಂದುಬಿಟ್ಟ, ಡಿಸ್ಟಿಂಕ್ಷನ್ ಮಾಡಲು ಗೊತ್ತಾಗಲಿಲ್ಲ ಅವನಿಗೆ, ಬುದ್ಧಿ ಇಲ್ಲ ಅಂತ ಕರೀತ. ಯಾಕೆ? ಬುದ್ಧಿಗೆ ಸಾರಾಸಾರ ವಿವೇಕ ಜ್ಞಾನ ಇದೆ, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಭಾರಿ ಒಳ್ಳೆಯದು, ಇದು ಸಾಮಾನ್ಯ, ಇವನು ದುಷ್ಟ, ಇವನು ಯೋಗ್ಯ, ಗುರುತಿಸ್ಲಿಕ್ಕೆಲ್ಲ ಸಾಧನ ಆಗದೆ ಯಾವುದು ಬುದ್ಧಿ ಇದು. ಸಾಮಾನ್ಯ ಎಷ್ಟೊತ್ತು ಕನ್ಫ್ಯೂಷನ್ ಆಗಿಬಿಡುತ್ತಾರೆ, ಬುದ್ಧಿ ಇಲ್ಲದೆ ಹೋದ್ರೆ ಅವ್ನಿಗೆ ಗೊತ್ತೇ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಬುದ್ಧಿ ಭಾರಿ ದೊಡ್ಡ ಆಸ್ತಿ ಇದ್ದಾಗ ಲೆಕ್ಕ ಅದು. ಆದ್ರೆ ಸಂಪಾದನೆ ಮಾಡಬೇಕಾದ್ರೆ ಸಾರ್ಥಕ ಜೀವನ ಬೇಕು ಅಂತೆಲ್ಲ ಹೇಳಿದಾಗ ಧರ್ಮರಾಜ ಭಾರಿ ಸಂತೋಷ ಪಡ್ತಾನೆ. ಆಚಾರ, ನೀನು ಕೇಳಿ ತಿಳ್ಕೊಂಡು ನಾನು ಕೇಳಿ ತಿಳ್ಕೊಂಡಿದ್ದೆ ಜಾಸ್ತಿ ಆಯ್ತು ನಿನ್ನಿಂದ, ನನಗೆ ಭಾರಿ ಖುಷಿ ಆಯ್ತು ಅಂತ ಹೇಳಿದ ತಕ್ಷಣ, ನೋಡು ಧರ್ಮರಾಜ, ನಿನ್ನ ತಮ್ಮನ್ನು ಬಿಡ್ತೇನೆ ಅಂತ ಹೇಳಿದೆ. ಅನುಗ್ರಹ ಏನಲ್ಲ ಅಷ್ಟೊಂದು ಬಿಟ್ಟು ಆಗಿತ್ತು, ಹೆಚ್ಚು ಕಡಿಮೆ ಇನ್ನೊಬ್ಬರು ಅವ್ರ ಕೈಯಲ್ಲಿ ಆಗ್ತಿದ್ದಿಲ್ಲ, ಆಗಲೇ ಭೀಮ್ ನಡ್ಕೊಳ್ಳೋದಕ್ಕಾಗಲಿ. ಆ ಸ್ರಸ್ತ ಭೋಗ ಶರೈಶ್ಚರೈಹಿ ಅಂತ ಹೇಳಿದ್ದಾರೆ. ಆದ್ರೆ ಸುಸ್ತೊಡೋಗಿದ್ದಾಗಲೇ ಭೀಮ ನಡ್ಕೊಳ್ಳೋಕ್ಕಾಗದೇನೆ ಒದ್ದಾಡ್ತಿದ್ದಾಗಲೇನೆ ಅದಕ್ಕೊಂದು ಮಾತು ಹೇಳ್ತಾರೆ. ನಾವು ಪ್ರಶ್ನೆ ಮಾಡ್ಬೋದು ಕೆಲವು ಸಲ, ಏನೋ ಧರ್ಮರಾಜ ಬಂದ ಪುಣ್ಯ, ಪ್ರಶ್ನೆ ಕೇಳಿದ ಉತ್ತರ ಕೊಟ್ಟ ಬಿಡುಗಡೆ ಆಯಿತು, ಅಕಸ್ಮಾತ್ ಧರ್ಮರಾಜ ಬರೋದ್ರು ಏನು ಗತಿ ಈ ಮಧ್ಯೆ ಅಂತ ಕೇಳಿದ ಉತ್ತರ ಕೊಡ್ತಾರೆ. ಭೀಮನ ಗತಿ ಏನೂ ಅಲ್ಲ, ಅಜಗರ ಗತಿ ಏನಾಗುತ್ತೆ ಲೆಕ್ಕ ಆಗುತ್ತೆ ಅಂತ ಹೇಳಿದ್ದಾರೆ. ಅಜಗರ ಗತಿ ಏನಾಗ್ತಿದ್ದ, ದಪ್ಪತ್ತ ಬಿಡ್ತಿದ್ದ ಭೀಮ ವಾಪಸ್ ಬರ್ತಿದ್ದ ಅಷ್ಟೇ, ಪುಣ್ಯ ತಗೊಂಡು ಆಗಿತ್ತಾಗಲೇ. ಇನ್ನು ಭೀಮತೆ ಇರೋದು ಇರ್ತಿರಲಿಲ್ಲ, ಬಂದ್ಬಿಡ್ತಿದ್ದ. ಆದ್ರೆ ಅಜಗರಿಗೆ ಶಾಪ ಮೋಕ್ಷ ಆಗ್ತಿರ್ಲಿಲ್ಲ, ಅವನ ಗತಿ ಏನಾಗ್ತಿತ್ತು ಯೋಚನೆ ಮಾಡಿ. ಅವನು ಶಾಪ ಮೋಕ್ಷ ಆಗಬೇಕಾದ್ರೆ ಧರ್ಮರಾಜರ ಪುತ್ರ ಬೇಕಾಗಿತ್ತೆ ಹೊರತು ಭೀಮ ಹೇಳ್ತಿರಲಿಲ್ಲ, ಯಾಕೆಂದ್ರೆ ಎಕ್ಸ್ಚೇಂಜ್ ಮಾಡಕ್ಕೆ ತಯಾರಿರಲಿಲ್ಲ. ಆದ್ರಿಂದ ಭೀಮ ಹೇಳ್ತಿರಲಿಲ್ಲ, ಅಜಗರ ಬದುಕ್ತಿರ್ಲಿಲ್ಲ, ಹಿಡಿಯ ಶಕ್ತಿ ಹೋಗಿತ್ತಾಗಲೇ. ಎಷ್ಟೋ ತರ್ತೀರಿ ಕೊಡ ಕೈಲಿ ಹಿಡ್ಕೊಡಿ, ಕಷ್ಟ ಹಿಡ್ಕೊಂಡಿಗೆ ಒಂದ್ಸಲ ನಿಮಗೀಗ ಕಷ್ಟ ಹಿಡ್ಕೊಂಡಾಗ ಸ್ವಲ್ಪ ಕೊಡ ಬಿಟ್ಟು ಲೋಟ ಹಿಡ್ಕೊಳಕ್ಕಾಗಲ್ಲ, ತುಂಬಾ ಹೋಗುತ್ತೆ, ನಿಧಾನ ಕೆಳಗೆ ಹೋಗ್ತಾ ಬರುತ್ತೆ ಕೈ, ಹಿಡ್ಕೊಂಡಿದ್ರೆ ಸ್ಲೋಲಿ ಕೆಳಗೆ ಬರುತ್ತೆ, ಆಮೇಲೆ ನನಗೆ ದಪ್ಪ ಇಟ್ಬಿಡ್ತಾರೆ, ಬಿಡ ಹಿಡ್ಕೊಳಕ್ಕಾಗೋದಿಲ್ಲ. ಇವತ್ತು ಭೀಮನನ್ನು ಹಿಡ್ಕೊಳ್ಳೋ ಶಕ್ತಿ ಎಷ್ಟೊತ್ತು ಇದಕ್ಕೆ, ಇದ್ದಿದ್ದು ಕೂಡ ಬ್ರಹ್ಮದೇವರ ವರ ಅದು. ಸಮಾನನೀಯ ಏವಮೇ ತಥೋತ್ರ ಮಾನಯಾಮ್ಯಹಂ ಇದ್ದಾಗಿ, ಭೀಮಸೇನ ಇಷ್ಟಪಟ್ಟು ನಡೆಸಿದ್ದೆ ಹೊರತು ಎಂದು ಯಾರ ವರವೂ ಕೂಡ ಭೀಮನ ಬಂಧಿಸಲು ಸಾಧ್ಯ ಇರಲಿಲ್ಲ. ಆದ್ರಿಂದ ಭೀಮನ ಉದ್ದೇಶ ಆತನ ಉದ್ಧಾರ ಮಾಡೋದಾಗಿತ್ತೆ ಹೊರತು ಬೇರೆ ಅಲ್ಲ. ಅಂತೂ ಧರ್ಮರಾಜನಿಂದ ಉದ್ಧಾರ ಆಯಿತು. ಮತ್ತೊಂದು ಪ್ರಶ್ನೆ ಬಂತಾಗ ಭೀಮ ಉತ್ತರ ಕೊಡಲಿಲ್ಲ, ವಿದ್ಯೋಪಜೀವನವನ್ನು ಮಾಡಬಾರದು ಉತ್ತರ ಕೊಡಲಿಲ್ಲ, ಧರ್ಮರಾಜ ಕೊಟ್ಟುಬಿಟ್ಟ, ಧರ್ಮರಾಜ ತಪ್ಪು ಮಾಡಿದ್ನೋ ಅಂತ ಪ್ರಶ್ನೆ ಬಂತು. ವಿದ್ಯೆಯನ್ನು ಮಾಡ್ಕೊಳ್ಳೇಬಾರದು ಅಂತ ಅಷ್ಟೆಲ್ಲ ಹೇಳಿದ ಮೇಲೆ ಭೀಮ ಅದನ್ನು ಸರಿಯಾಗಿ ನಡೆಸಿಬಿಟ್ಟ, ಹೇಳಿದ್ರೆ ಸರಿನೇ, ಆದರೆ ಧರ್ಮರಾಜ ತಪ್ಪಿಟ್ಟಾಗಾಯ್ತಲ್ಲ ಅಂತ ಕೇಳಿದರೆ, ಇಲ್ಲ ಧರ್ಮರಾಜನ ತಪ್ಪಾಗಲಿಲ್ಲ ಅಂತ ಹೇಳ್ತಾರೆ. ಧರ್ಮರಾಜನ ತಪ್ಪಾಗಲಿಲ್ಲ, ಯಾತಕ್ಕೆ? ನಿಜವಾಗ್ಲೂ ಧರ್ಮರಾಜ ಉತ್ತರ ಕೊಡದೆ ಹೋಗಿದ್ರೆ ತಪ್ಪಾಗಿರೋದು, ಕೊಟ್ಟಿದ್ದಕ್ಕೆ ಏನೋ ತಪ್ಪಾಗಲಿಲ್ಲ ಅಂತ ಹೇಳ್ಬಿಡ್ತಾರೆ. ಮಾಡ್ಕೊಂಡಾಗಲಿಲ್ಲ, ಮಾಡ್ಕೊಳ್ಳಿಲ್ಲ, ಭೀಮಸೇನ ತಾನು ಹೇಳಿದ್ರೆ ಮಾಡ್ಕೊಂಡಾಗೋದು. ಧರ್ಮರಾಜ ಭೀಮನಿಗೋಸ್ಕರ ಹೇಳ್ತಾನೆ, ಧರ್ಮರಾಜ ತನಗೋಸ್ಕರ ಕೇಳೋದಿಲ್ಲ, ಭೀಮನಿಗೋಸ್ಕರ ಕೇಳುತ್ತಾನೆ. ಭೀಮ ಯಾರು? ಜ್ಞಾನ. ಜ್ಞಾನಕ್ಕೋಸ್ಕರವಾಗಿ ನಾವು ಪಾಠ ಪ್ರವಚನ ಮಾಡಿದಾಗ ಎಂದೂ ಅದು ಕೆಟ್ಟದ್ದಾಗೋದಿಲ್ಲ, ಭಾರಿ ಒಳ್ಳೇದಾಗುತ್ತೆ ಅಂತ ಹೇಳಿ. ಭೀಮ ಜ್ಞಾನದ ಸಂಕೇತ, ವಾಯು ಅಂದ್ರೆ ಜ್ಞಾನದ ಸಂಕೇತ. ಭೀಮ ಬೇಕು ಅಂತ ತಾನೇ ಆತ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು. ಅದು ಜ್ಞಾನಕ್ಕೋಸ್ಕರ ಮಾಡತಕ್ಕಂಥ ಧರ್ಮ ಫಲಾಪೇಕ್ಷೆಯ ಧರ್ಮ ಅಂತ ಕರೆಯೋದಿಲ್ಲ. ದಾನಭಕ್ತಿಯಾದಿ ಪ್ರಾರ್ಥನಾ ಸರ್ವದಾ ಕಾರ್ಯ. ನನಗೆ ದುಡ್ಡು ಕೊಡಿ ಅಂತ ಕೇಳಿದ್ರೆ ಭಿಕ್ಷೆ ಕೇಳ್ತಾರೆ ಅಂತ ಹೇಳ್ತಾರೆ. ಆದ್ರೆ ಯಾವುದೋ ದೊಡ್ಡ ಸಮಸ್ಯೆ ಕೇಳಿದಾಗ ಅದು ಡೊನೇಷನ್ ಆಗಿ ಭಿಕ್ಷೆ ಅಂತ ಕರೆಯೋದಿಲ್ಲ, ಆ ಟರ್ಮೇ ಚೇಂಜ್ ಆಗಿಬಿಡುತ್ತೆ. ಸ್ವಲ್ಪ ಎಷ್ಟು ವ್ಯತ್ಯಾಸ ಇದೆ ನೋಡಿದ್ರೆ. ಅದು ಇದನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಧರ್ಮರಾಜ ಭೀಮನ ತನಗೆ ಬೇಕು ಅಂತ ಕೇಳಿದ್ರಿಂದ ಪುಣ್ಯ ಆಯ್ತು ಅದು ಒಂದು. ಆದರೆ ಅದು ಭೀಮ ತಾನೇ ಉತ್ತರ ಕೊಟ್ಟು ನನಗೆ ಬೇಕು ಅಂತ ಕೇಳ್ಕೊಂಡಾಗೋದು ಅದು ತಪ್ಪಾಗ್ತಿತ್ತು. ನನ್ನ ಮಗನಿಗೆ ಸೀಟ್ ಕೊಡಿ ಭಿಕ್ಷೆ, ಯಾರೋ ಹುಡುಗ ಬಂದಿದ್ದಾನೆ ನೋಡಿ, ಭಾರಿ ಬ್ರಿಲಿಯಂಟ್ ಇದ್ದಾನವನು ನೋಡಿದ್ದೇನೆ, ಕೊಡಿ ಅಂತ ಕೇಳಿಬಿಟ್ರೆ ಇವರಿಗೂ ಗೌರವ. ಇನ್ ಪಾಪ ಯಾವುದೋ ಹುಡುಗನ ಅರ್ಥ ಮಾಡ್ಕೊಂಡು ಕಳಿಸಿದ್ದಾರೆ ಪಾಪ ಅಂತ ಇವರಿಗೂ ಗೌರವ. ಅವ್ರು ಹೇಳಿದ್ದಾರೆ ಮಗ ಅಲ್ಲ ಏನೂ ಅಲ್ಲ ಹೇಳಿದ್ದಾರೆ ಅಂದ್ಮೇಲೆ ರಿಯಲ್ ಆಗಿರ್ಬೇಕು ಇನ್ನೊಂದು ಬೇರೆ ಜೊತೆಗೆ. ಇವರಿಗೆ ಕೇಳ್ಕೊಂಡಾಗ ಅದು ಯಾಚನೆ ಆಗುತ್ತೆ. ಅಂದ್ರೆ ಭೀಮ ಹೇಳಿದ್ರೆ ಬೇರೆ ಆಗ್ತಿತ್ತು, ಧರ್ಮರಾಜ ಹೇಳಿದ್ರೆ ಬೇರೆ ಆಗ್ತಿತ್ತು. ಆದ್ರಿಂದ ಧರ್ಮರಾಜ ಮಾಡಿದ್ದು ತಪ್ಪಾಗಲಿಲ್ಲ, ಆ ದೊಡ್ಡ ಕೆಲಸವನ್ನೇ ಮಾಡಿದ. ಅಲ್ಲಿಂದ ಹೊಡುತ್ತಾ ಇದ್ದಾನೆ ಕರ್ಕೊಂಡು. ನೋಡೋದಕ್ಕೆ ಇದು ಭೀಮನ ಉದ್ಧಾರದ ಕಥೆ, ಮೇಲ್ನೋಟಕ್ಕೆ ಭೀಮನ ಉದ್ಧಾರದ ಕಥೆಯಲ್ಲ, ಅಜಗರರ ಮೋಕ್ಷದ ಕಥೆ ಇದು. ಅಜಗರ ಮೋಕ್ಷದ ಕಥೆ, ಗಜೇಂದ್ರ ಮೋಕ್ಷದ ಕಥೆ ಹೇಗೋ ಅದೇ ಇದು ಅಜಗರ ಮೋಕ್ಷದ ಕಥೆ ಇದು. ಇಲ್ಲಿ ಇನ್ನೂ ಸ್ವಾರಸ್ಯ ಉಂಟು. ಈ ಅಜಗರದ ಪ್ರಸಂಗ ಏನು ಇವತ್ತು ಬಂತಲ್ಲ ಭೀಮರಿಗೆ ಬಂತು, ಈ ಹಾವನ್ನ ಹಿಡ್ಕೊಂಡು ಬಿಡ್ತು ಭೀಮನನ್ನ. ಮುಂದೆ ಏನಾಯ್ತು ನಮಗೆ ಗೊತ್ತಿದೆ. ಈಗ ಈ ರೀತಿ ಕೃಷ್ಣನನ್ನು ಹಾವು ಹಿಡ್ಕೊಂಡಿತ್ತಲ್ಲ, ಕಾಳಿಗೆ ಹಿಡ್ಕೊಂಡಿದ್ದಿಲ್ಲ ಕೃಷ್ಣನನ್ನು ಕೂಡ, ಆತ ಸರ್ವೋತ್ತಮ, ಆತನನ್ನು ಹಾವು ಹಿಡ್ಕೊಂಡಿತ್ತು. ಕೃಷ್ಣ ಅದರ ಮೇಲೆ ಕುಣಿದು ಅದರ ಕಾಳಿಯ ಮರ್ದ ಮಾಡಿ ಬಂದ. ಇಲ್ಲಿ ಭೀಮಸೇನ ಈ ಹಾವಿನಿಂದ ಅವನ ರಕ್ಷಣೆ ಕೊಟ್ಟೆ ವಾಪಸ್ ಬಂದ. ಅದು ಕಾಳಿಂಗನ ಉದ್ಧಾರದ ಕಥೆಯದು, ಇದು ಅಜಗರದ ಉದ್ಧಾರದ ಕಥೆ ಇದು. ಅಲ್ಲಿ ಕೃಷ್ಣ ಅವನು ಉದ್ಧಾರ ಮಾಡಿದ, ಆತ ಸರ್ವೋತ್ತಮ, ಭೀಮ ಇವನು ಉದ್ಧಾರ ಮಾಡಿದ. ಈತ ಜೀವೋತ್ತಮ ಅಂತ ಹೇಳಿದ. ಉತ್ತಮರ ಕೆಲಸ ಇನ್ನೊಬ್ಬರ ಉದ್ಧಾರವೇ ಹೊರತು ಸೋತ ತಮ್ಮ ಸ್ವಾರ್ಥದಲ್ಲಿರೋದಿಲ್ಲ, ಕೇವಲ ಪರಾರ್ಥವಾದದ್ದು ಅಂತ ಹೇಳೋದಕ್ಕೆ ಒಳ್ಳೆಯ ನಿದರ್ಶನ ಇದೆ. ಕೃಷ್ಣಂದು ಹಾಗೆ ಆಯಿತು, ಇಲ್ಲಿ ಹೀಗೆ ಆಯಿತು. ಭೀಮಸೇನ ಹೋಗಿದ್ದಾತಕ್ಕೆ ಆಕಸ್ಮಿಕ ಹೋಗಲಿಲ್ಲ, ನಮ್ಮ ವಂಶದ ಹಿರಿಯ ಒಬ್ಬನು ಪಾಪ ಶಾಪದಿಂದ ಬಿದ್ದಿದ್ದಾನೆ, ಉದ್ಧಾರವಾಗಲಿ ಅಂತ ಹೋಗಿದ್ದಾನೆ. ವಂಶೋದ್ಧಾರಕ ಅಂದ್ರೆ ಭೀಮಸೇನ, ಹಿಂದಿನ ಒಬ್ಬ ಯಾವುದೋ ಒಬ್ಬ ವ್ಯಕ್ತಿ ಹಾಳಾಗಿ ಹೋಗಿದ್ದಾನೆ, ಅವನು ಉದ್ಧಾರ ಮಾಡಬೇಕು. ಆಗ ವಂಶೋದ್ಧಾರಕ್ಕೆ ಬದುಕಿದವರೇ ಮೂಲೆ ಗುಂಪು ಮಾಡೋ ಕಾಲಕ್ಕೆ ಜನಕ್ಕೆ ಇದೆಲ್ಲ ಏನು ಅರ್ಥ ಆಗುತ್ತೆ? ಬದುಕಿದವರು ಎಲ್ಲೋ ತಮ್ಮವರಿದ್ದಾರೆ, ಉದ್ಧಾರ ಮಾಡಬೇಕು ಅನ್ನೋ ಭಾವನೆ ಬಂದರೆ ಪುಣ್ಯ. ಅಂಥದ್ದು ಸ್ವಂತ ತಂದೆ ತಾಯಿಗಳನ್ನೇ ಇವತ್ತು ಕ್ಯಾರೆ ಅಂತ ಕೇಳೋ ಜನಗಳು ತುಂಬಾ ಜನ ಸಿಗೋದಿಲ್ಲ, ಇದ್ರೆ ಭಾರಿ ಪುಣ್ಯವಂತರಷ್ಟೇ. ಎಷ್ಟೋ ಜನಗಳು ಅವರನ್ನ ಪೂರ್ತಿ ಔದಾಸ್ಯದಿಂದ ಕಾಣೋದೇ ಜಾಸ್ತಿ. ಎಂದೋ ಇದ್ದಂತ ಮುತ್ತಾತನ 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 ಮುತ್ತಾತ ಅವನು ಅವನನ್ನು ಹೋಗಿ ಕಾಪಾಡ್ತಾನೆ ಭೀಮಸೇನ. ಅದಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿ ಹುಟ್ಟಿದ ಅಂದ್ರೆ ಅವರ ಅಪ್ಪ ಅಮ್ಮ ಅಷ್ಟೇ ಅಲ್ಲ, ಅವ್ರ ಹಿಂದಿನ ಎಷ್ಟೋ ಜನ ಉದ್ಧಾರ ಹೋಗ್ತಾರೆ. ಭಗವಂತ ನರಸಿಂಹರೂಪದಿಂದ ಪ್ರಹ್ಲಾದನ ಹೇಳ್ತಾನೆ, ಪ್ರಹ್ಲಾದ ನಿನ್ನಂತ ಮಗ ಹುಟ್ಟಿದಾಗ ನೀನು ಒಬ್ಬ ತಂದೆ ಅಲ್ಲಯ್ಯ, ತ್ರಿಸಪ್ತಭಿ ಪಿತಾ ಪೂತಃ, 21 ಅವರಪ್ಪ ಅಪ್ಪ ಅಪ್ಪ ಅಂತ ಉದ್ಧಾರ ಆಗಿಬಿಡ್ತಾರೆ. ಯೋಚನೆ ಮಾಡಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೆ ಒಳ್ಳೆ ದೃಷ್ಟಾಂತ ಇವೆಲ್ಲ ಕೂಡ. ಇಷ್ಟ ಆಯ್ತು. ಕೊಂತು ಅಜಗರ ಉದ್ಧಾರಕ್ಕೆ ಏನು ಕಾರಣ ಅಂತ ಕೇಳಿದರೆ ಭೀಮನ್ ಹಿಡ್ಕೊಂಡಿದ್ದೇ ಕಾರಣ. ಭೀಮನ್ ಹಿಡ್ಕೊಂಡ, ಅಜಗರ ಉದ್ಧಾರ ಆಗಿಬಿಟ್ಟು. ಇದೇ ಪದ್ಧತಿ. ನಾವು ಉದ್ಧಾರ ಇಷ್ಟಪಡ್ತೇವೆ, ಭೀಮನ್ ಬಿಟ್ಟು ಉದ್ಧಾರ ಆಗಬೇಕು ಅಂತ ನಮ್ಮ ಯೋಚನೆ. ಭೀಮ ಅಂದ್ರೆ ಆಚಾರ್ಯರು ಅಂದ್ರೆ ಜ್ಞಾನ. ಯಾರನ್ನ ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವತಾ ಬ್ರಹ್ಮಾಂತ ಗುರವ ಸಾಕ್ಷಾತ್ ಇಷ್ಟಂ ದೈವಂ ಶ್ರೀಯಃಪತಿ ಆಚಾರ್ಯ ಶ್ರೀಮದ್ ಆಚಾರ್ಯಾಹ ಸಂತುಮೇ ಜನ್ಮ ಜನ್ಮನಿ ಅಂತ ಯಾರು ಸರಿಯಾಗಿ ಹಿಡಿತಾರಲ್ಲ ಅವರಿಗೆ ಉದ್ಧಾರವಾಗುತ್ತೆ ಅಂತ. ಹಿಡಿದವ್ರನ್ನ ಅವ್ರು ಕೈ ಬಿಡೋದಿಲ್ಲ. ಕೃಷ್ಣನ ನನ್ನ ಯಶೋದೆ ಕಟ್ಟಿಬಿಟ್ಲು, ಕೃಷ್ಣ ಉದ್ಧಾರ ಮಾಡಿಬಿಟ್ಟು. ಅಂದ್ರೆ ಕಟ್ಟಿದವರನ್ನ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವನು ಸಿಟ್ಟಿನವನಿವನಲ್ಲ ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯವನು ಇಹಪರಂಗಳಲ್ಲಿ. ಕಟ್ಟಿದವರನ್ನ ಬಿಡಿಸೋದು ದೇವರ ಒಂದು ವ್ರತ, ವಾಯುದೇವರ ಸಿದ್ಧಾಂತವೂ ಅದೇ. ಆದ್ದರಿಂದ ಹಾಗೆ ಮಾಡಿದ್ದಾರೆ. ಮತ್ತೆ ನಾವು ಕಟ್ಟಿದ್ದೇವೆ ಯಾಕೆ ಬಿಡಿಸೋದಿಲ್ಲ ಅಂತ ಕೇಳಿದರೆ, ನಾವು ಕಟ್ಟಿದ್ದೇವೆ ಏನು ಗೊತ್ತಿರ, ಸರ್ವಮೂಲ ಕಟ್ಟಿ ಪೂಜೆಗೆ ಇಟ್ಬಿಟ್ಟಿದ್ದಾನೆ ಹೊರತು ಓದ್ತಾ ಇಲ್ಲೋ. ಆ ರೀತಿ ಕಟ್ಟಿದ್ರೆ ಬೆಳೆಸೋದಿಲ್ಲ ಅಂತ ಹೇಳ್ತಾರೆ. ಪುಸ್ತಕ ಕಟ್ಟಿ ಹಾಕೋದ್ರೆ ಓಪನ್ ಮಾಡಬೇಡ ಅಂತ ಅರ್ಥ. ಆ ರೀತಿ ಕಟ್ಟಿದ್ರೆ ಪ್ರಯೋಜನ ಇಲ್ಲ. ಅದನ್ನ ಯಾವಾಗ ನಮ್ಮ ನಿತ್ಯ ವ್ಯಾಸ ಪೂಜೆನೆ ನವರಾತ್ರಿ ಕಟ್ಟಿಟ್ಟು ಬಿಡ್ತಾರಲ್ಲ, ಅವರೇ ಕಟ್ಟಬೇಕಾಗಿ ಯಾವ್ದು ಕಟ್ಟೆ ಇಟ್ಟಿರ್ತಾರ ಅಷ್ಟನ್ನ ಪೂಜೆ ಮಾಡಿದ್ರೆ ಸಾಕಷ್ಟೇ. ಅವ್ರು ಕಟ್ಟಿಡೋದು ಯಾತಕ್ಕೆ ಅಷ್ಟು ದಿವಸ ಬಿಚ್ಚಿಟ್ಟಿದ್ರು ಅವತ್ತು ಕಟ್ಟಿಟ್ಟಿದ್ರು ಅಂತ ಅರ್ಥ. ಆದ್ರೂ ಯಾವಾಗ ಓಪನ್ನೇ ಮಾಡಿಲ್ಲ ಪುಣ್ಯಾತ್ಮರು, ಕಟ್ಟಿಡೋದೇನು ಬಂತು ಈ ಮಧ್ಯೆ, ಇದು ಕಟ್ಟೋದಲ್ಲ. ಮತ್ತೆ ಹೇಗೆ ಹಿಡಿದ ಅಂತ ಕೇಳಿ ಹೇಳ್ತೇವೆ, ಎಲ್ಲೋ ಆಗಾಗ್ಗೆ ಕಿವಿಯಲ್ಲಿ ಬಿದ್ದರೆ ಕಟ್ಟಿದಾಗಲ್ಲ, ಎಂದೋ ಒಂದಿಷ್ಟು ಕ್ಲಾಸ್ ಬರೆ ಪಾಸ್ ಆಗಿಬಿಡ್ತಾನ, ರೆಗ್ಯುಲರಲ್ಲ ಹೋಗ್ಬೇಕು, ರೆಗ್ಯುಲರ್ ಆಗಿ ಹೋಗ್ಬೇಕು, ಹೋಮ್ವರ್ಕ್ ಮಾಡ್ಬೇಕು, ಅವಾಗ ಪಾಸ್ ಆಗ್ತಾನೆ ಹೊರತು ಸಂಡೆ ಎವ್ರಿ ಸಂಡೆ ಹೋಗ್ತಾನೆ ಅಂದ್ರೆ ಮಾಡಕ್ಕೆ ಮುದ್ದೆ ತಗೊಂಡು ಹುಡುಗ ಎವ್ರಿ ಸಂಡೆ ಭಾರಿ ರೆಗ್ಯುಲರ್ ಅಂತ ಕೇಳಿದ್ರೆ ಅವ್ರು ಹೋಗದೆ ಇರೋದೆ ಕ್ಷೇಮ. ಆದ್ರಿ ಆ ಥರ ಆಯ್ತಷ್ಟೆ. ನಮ್ಮ ಪಾಠ ಪ್ರವಚನ ಅಕೇಶನಲ್ ಆಗಬಾರದು, ಅವ್ರು ರೆಗ್ಯುಲರ್ ಆಗಬೇಕು. ಅದಕ್ಕೆ ಹೇಗೆ ಹಿಡ್ಕೊಂಡಿದ್ದಾನೆ, ಹೆಬ್ಬಾವ್ ಹಿಡಿಯೋದು ಅಂದ್ರೆ ಭಾರಿ ಜೋರಾಗಿ ಹಿಡಿಯೋದು, ಬಿಡಿಸ್ಕೊಳ್ಳೋಕೆ ಆಗೋದಿಲ್ಲ. ಅದು ಹಿಡದೆ ಹಿಂದೆ ಮಾಡಿಬಿಡುತ್ತೆ, ಅದು ಹಿಡಿದೆ ವೀಕ್ ಮಾಡಿಬಿಡುತ್ತೆ. ಕೊನೆಗೆ ಅವ್ನು ಬಿಡಿಸಿ ಹಿಡಿದು ಒದ್ದಾಡಿ 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 ಶಕ್ತಿ ಕಳ್ಕೊಬೇಕು, ಆಮೇಲೆ ತಿನ್ನಕ್ಕೆ ಶುರು ಮಾಡುತ್ತೆ. ಫಸ್ಟ್ ವೀಕ್ ಮಾಡುತ್ತೆ, ನಿಸ್ತತ್ವರನ್ನಾಗಿ ಮಾಡುತ್ತೆ, ಸ್ಲೋಲಿ ತಿನ್ನಕ್ಕೆ ಶುರು ಮಾಡುತ್ತೆ. ಹಾಗೆ ಹಿಡಿಬೇಕತ್ತೆ, ಹೆಬ್ಬಾವು ಭೀಮನ್ ಹಿಡಿದಾಗೆ ಹಿಡಿಬೇಕು. ಕಾಲಿನಿಂದ ತಲೆವರಿ ಸುತ್ತಕೊಂಡ್ಬಿಟ್ಟಿದೆ. ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೀರ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಗುರುಗಳನ್ನ ಪಾದದಿಂದ ಶಿರಸ್ಸಿನವರಿಗೂ ಕೂಡ ಯಾರು ನಿಜವಾಗ್ಲೂ ಹಿಡಿತಾರಲ್ಲ ಅವರಿಗೆ ಬಿಡುಗಡೆ ಆಗುತ್ತೆ ಅಂತ ಹೇಳೋದಕ್ಕೆ ಅಜಗರ ಪ್ರಸಂಗ ಭಾರಿ ಒಳಪೂರ್ವವಾದ ಪ್ರಸಂಗ ಇದು. ಒಳ್ಳೆಯ ಉದ್ಧಾರವಾಯಿತು. ಅಲ್ಲಿಂದ ವಾಪಸ್ ಹೊರಟು ಭೀಮಸೇನ ಅಷ್ಟೊತ್ತು ಏನ್ ಮಾಡ್ತಿದ್ದ ಅಂತ ಇನ್ನೊಂದು ಪ್ರಶ್ನೆ. ಭಾರಿ ಬೋರ್ ಆಗಿರ್ಬೇಕಲ್ಲ, ಏನ್ ಮಾಡ್ತಿದ್ದ ಅಂತ ಕೇಳಿದರೆ ಏನೂ ಇಲ್ಲ, ಹರಿಧ್ಯಾಯನ್ ಅಂತ ಹೇಳಿದ್ದ. ದೇವ ಹರಿದೇವ ಪರ ಅಂತ ಆರಾಮ ದೇವರ ಧಾರಣೆ ಕೂತ್ಬಿಟ್ಟಿದ್ದ. ಬಿಡಿಸ್ಲಿ ಅಂತ ದೇವರಾರ ಮಾಡ್ತಿದ್ರ ಅಂದ್ರೆ ಚೇಚಿ ಆ ತಲೆ ವಿಷಯ ತಲೆಯಲ್ಲಿ ಹಾಕೋಬೇಡಿ. ಸ್ವಭಾವ ಮತನಿಚ್ಛಯ, ದೇವರ ಸ್ಮರಣೆ ಮಾಡೋದವರಿಗೆ ಸ್ವಭಾವ. ಮೀನು ಈಜಾಡಬೇಕು ಅಂತ ಆಡೋದಿಲ್ಲ, ಈ ನೀರೋದೇ ಮೀನಿನೊಳಗೆ. ಅದು ನೀರಿನೊಳಗೆ ಮೀನು ಹೇಗಿರುತ್ತೆ ಯಾವಾಗಲೂ ಕೂಡ ಅವ್ರು ಯಾವಾಗಲೂ ಬದ್ಧ ಮತಾಬ್ಧಿಯೋಳು ಮೀನವಾಗಿರಬೇಕು ಅಂತ ಹೇಳೋ ಹಾಗೆ ನ್ಯಾಚುರಲ್ ದೇವರು ಸ್ತೋತ್ರ ಮಾಡ್ತಿದ್ದೆ ಹೊರತು ಸಂಕಟ ಬಂದ ವೆಂಕಟರಮಣ ಅಂತ ಮಾಡಿದ್ದಲ್ಲ. ದ್ರೌಪದಿ ಅವ್ರ ಪತ್ನಿ ದ್ರೌಪದಿನೇ ಹಾಗೆ ಮಾಡಿರಬೇಕಾದ್ರೆ ಈಗ ದ್ರೌಪದಿ ಪತಿ ಭೀಮಸೇನೆ ಹೇಗೆ ಮಾಡಿರಬೇಕು? ಕೇವಲ ಅಷ್ಟೇ ಬೇರೆ ಅಲ್ಲ ಆ ಜಗರ. ಆ ಕ್ಷಣಕ್ಕೆ ಬರೀ ಮೋಕ್ಷಕ್ಕೋಯ್ತು ಅಂತ ಕಥೆ ಅಲ್ಲ. ಆ ಕ್ಷಣಕ್ಕೆ ವಿಮಾನ ಬಂತಂತೆ, ಆ ದೇಹ ಸತ್ತು ಬಿಡುತ್ತೆ. ದಿವ್ಯನಾದ ರಾಜ ಅವನಹುಷ ಈಗ ಅದ್ರ ಕೂತು ಹೊಟ್ಟು ಹೊಟ್ಟು ಬಿಡ್ತಾರೆ. ಅದು ಇಂದ್ರ ಪದವಿ ಕೂತ ಅಂತ ಕೇಳಬಾರ್ದು, ಇಂದ್ರದೇವರು ಬಂದಾಗ್ಬಿಟ್ಟಿದೆ ಈಗಾಗ್ಲೇನೆ. ಅವನ ದೇಹ ಬಿಟ್ಟಾಯ್ತು ಈಗ, ಆ ಅಜಗರು ನಹುಟದಿಂದ ಅಜಗರ ಆಗಿದ್ದ, ದೇಹ ಬಿಟ್ಟುಬಿಟ್ಟೆ ಈಗ ಲೈಫ್ ಮುಗಿದೋಯ್ತು. ಅವನು ಮುಟ್ಟಿದ್ದ ಸ್ವರ್ಗದಲ್ಲಿ ಆ ಸುಖಾನುಭವಕ್ಕೆ ಹೊಂದೇ ಹೊರತು ಇಂದ್ರ ಪದವಿ ಇಂದ್ರ ಪದವಿ ಏನೂ ಇಲ್ಲ. ನಿಜವಾಗ್ಲೂ ಸ್ವರ್ಗಕ್ಕೆ ಪಿತೃಗಳನ್ನು ಕಳಿಸಿದ ಕೀರ್ತಿ ಭೀಮಸೇನ ಧರ್ಮರಾಜ ಇಬ್ಬರಿಗೂ ಕೂಡ ಬಂತು. ಆಮೇಲೆ ಅಲ್ಲಿ ವಾಪಸ್ ಬಂದರಂತೆ, ಧರ್ಮರಾಜ ಕರ್ಕೊಂಡು ಬರ್ತಾನೆ. ಆಗೆಲ್ಲ ಭೀಮನ ಅಭಿಮಾನಿಗಳ ಸಂಖ್ಯೆ ಭಾರಿ ಜಾಸ್ತಿ. ಕಣ್ಣಾರೆ ಕಂಡವರು ಸರಿಯಾಗಿ ಕೇಳಿದರೆ ಭೀಮನ ಅಭಿಮಾನ ಬರುತ್ತೆ. ಕಂಡವರು ಹೇಗಿರಬೇಕು? ಭೀಮ ಅಂದ್ರೆ ಭೀಮ ಅಂತ ಮೊದಲಿಂದ ಅನ್ಕೊಂಡಿದ್ರು ತಾನೆ ಅವರು. ಎಲ್ಲ ಭೀಮನ ಹತ್ರ ಬಂದ್ರಂತೆ, ಭೀಮ ಇವತ್ ಯಾಕೆ ಹೀಗೆ ಮಾಡಿದಿ ಅಂತ ಕೇಳಿದ್ದಾರೆ. ಏನ್ ಮಾಡಿದೆ ಅಂತ ಕೇಳಿದ್ರೆ, ನಮಗೊಂದು ಗೊತ್ತು, ನಿನ್ನ ಹಿಡಿಯುವ ಶಕ್ತಿ ಆಯ್ತಲ್ಲ ಭೀಮಸೇನ, ಎಷ್ಟು ಹೇಳ್ಕೊಟ್ಟಿದ್ವಿ ಜನಗಳ ಮುಂದೆ, ನಮ್ ಭೀಮ ಅಂದ್ರೆ ಭೀಮಸೇನ ಸಮವನಾಸ್ತಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೇವೆ, ಹಾಲು ಹೊಡೆದು ಬಿಡ್ತು ಸುದ್ದಿ ಆಗಿಬಿಡುತ್ತಲ್ಲ, ಏನ್ ಮಾಡಬೇಕು? ನನಗೆ ಗೊತ್ತು ನೀವು ಉದ್ದೇಶಪೂರ್ವಕ ಮಾಡಿದ್ದೆ ಇದನ್ನ ಅಂತೇಳಿ, ನಮ್ ಪ್ರಾರ್ಥನೆ ಇಷ್ಟೇ, ಇನ್ಮೇಲೆ ದಯವಿಟ್ಟು ಆಗ ಮಾಡಬೇಡ ಅಂತ ಹೇಳಿಬಿಡುತ್ತ. ಇನ್ನು ಎಂದೆಂದೂ ಹೀಗೆ ಮಾಡಬೇಡ, ನಮ್ಮ ಅಭಿಮಾನಕ್ಕೆ ಭಂಗ ತರಬೇಡ, ನಿನ್ನ ಸಾಮರ್ಥ್ಯದ ಬಗ್ಗೆ ನಮ್ಗೆ ವಿಶ್ವಾಸ ಪೂರ್ತಿ ಇದೆ, ಜನಕ್ಕೆ ಇದೆಲ್ಲ ಅರ್ಥ ಆಗೋದಿಲ್ಲ, ಆದ್ರಿಂದ ಇನ್ಮೇಲೆ ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡ, ನೀನು ನಿನ್ನ ಬಲವನ್ನು ತೋರಿಸ್ಬೇಕು, ಯಾರೇ ಹಿಡಿದ್ರು ಕಷ್ಟ ಬಿಡಿಸ್ಕೊಂಡು ಬರಬೇಕು ಹೊರತು ಈಗೆಲ್ಲ ಮಾಡಬಾರ್ದು ಅಂತ ಕೇಳಿ ಪ್ರಾರ್ಥನೆ ಮಾಡ್ಕೊಂಡ್ರಂತೆ. ಸಾಹಸಂ ಐವಂ ಕಾರ್ಷೀಹಿ, ಈಗೆಲ್ಲ ಭಕ್ತನ ಸಾಹಸ ಮಾಡಬೇಡ ಅಂತ ಹೇಳಿದ್ರೆ, ಅದರಿಂದ ಭೀಮನಲ್ಲಿ ಇದ್ದ ತಮ್ಮ ವಿಶ್ವಾಸವನ್ನು ಅವರು ತೋಡಿಕೊಂಡ್ರೆ ಹೊರತು ಬೇರೆ ಅಲ್ಲ. ಎಲ್ಲ ವಾಪಸ್ ಬಂದಿದ್ದಾರೆ, ಭಾರಿ ಖುಷಿ ಆಯ್ತು ಅವರಿಗೆಲ್ಲ ಕೂಡ. ಅಂತೂ ನಮ್ಮ ಭೀಮನಿಗೆ ಏನಾಗಲ್ಲ ಗ್ಯಾರಂಟಿ ಆಯ್ತಲ್ಲ, ಅಷ್ಟೊಂತೂ ಅವ್ರಿಗೆ ಭಾರಿ ಖುಷಿ ಆಯ್ತು. ಈಗ ಇದ್ದಾಗಲೇ ಒಂದು ಸಲ ವಿಚಿತ್ರ ಪ್ರಸಂಗ ನಡೀತಾ ಇದೆ, ಭಾರಿ ದೊಡ್ಡ ಸುದ್ದಿ. ಏನು ಅಂತ ನೋಡಿದರೆ, ಕೃಷ್ಣ ಬಂದ ಅಂತಾಯ್ತು. ಇಲ್ಲಿ ಕೃಷ್ಣನಿಂದ ಕೃಷ್ಣ ಮಧ್ಯ ಮಧ್ಯೆ ಬಂದು ಕೃಷ್ಣ ವಿಗ್ರಹ ಬಂದ್ರೆ ಮನೆ ಮಂದಿ ಎಲ್ಲ ಉತ್ಸವ ನಿಂತ್ಕೊಂಡಿರ್ತಾರೆ. ಸಾಕ್ಷಾತ್ ಕೃಷ್ಣ ಬಂದಾಗ ಏನು ಸಂಭ್ರಮ ಅವರಿಗೆ, ಜನಕ್ಕಂತೂ ಭಾರಿ ಖುಷಿ. ನಮ್ಮನ್ನ ನೋಡ್ಲಿಕ್ಕೆ ಕೃಷ್ಣ ಎಲ್ಲಿ ಬರ್ತಿದ್ದ, ಪಾಂಡವರು ನೋಡಕ್ಕೆ ಅಂತ ಬಂದ, ನಮ್ಗೆ ದರ್ಶನ ಸಿಕ್ತಲ್ಲ ಅಂತ ಹೇಳಿ ಅವ್ರು ಬಂದು ಸಾರ್ಥಕ ಆಯ್ತು. ಪಾಪ ಪಾಂಡವರ ಹತ್ರ ಅಷ್ಟು ದಿವಸ ಇದ್ದಿದ್ದಕ್ಕೆ ಎಷ್ಟರ್ ಕೃಷ್ಣ ದರ್ಶನ ಆಗ್ತಿದೆ ಗೊತ್ತೇನು ಅವ್ರಿಗೆ. ಪುನಃ ಪುನಃ ಸಾಕ್ಷಾತ್ ಕೃಷ್ಣನ ದರ್ಶನವನ್ನ ತಿರುಪತಿ ಕ್ಯೂನಲ್ಲಿ ನಿಂತ್ಕೊಂಡು ಬೇಗ ನೋಡಿ ಬಂದ್ರೆ ಏನ್ ಕುಡಿದಾಡ್ತಿರ್ತಾನೆ, ಹಿಡಿಯರೇ ಇಲ್ಲ ಅವನನ್ನ, ನಂಗೆ ದರ್ಶನ ಆಯ್ತು ಓಡಾಡ್ತಿರ್ತಾನೆ ಅಂತ. ಸಾಕ್ಷಾತ್ ಕೃಷ್ಣ ದರ್ಶನ ಮಾಡಿಕೊಂಡ ಪರಮ ಭಾಗ್ಯಶಾಲಿಗಳೆಲ್ಲರೂ ಕೂಡ ಕೃಷ್ಣರ ಜೊತೆ ಸತ್ಯಭಾಮಾದೇವಿಯನ್ನು ಕರ್ಕೊಂಡು ಬಂದಿದ್ದಂತ, ಸತ್ಯಭಾಮಾದೇವಿಯನ್ನು ಕರ್ಕೊಂಡು ಬಂದಿದ್ದಾನೆ. ಎಲ್ಲ ನಾಕ್ಷಿಸ ಇದ್ದಾನೆ ಕೃಷ್ಣ, ಬಂದು ಕಷ್ಟ ಬಂದು ಹೋಗಿಲ್ಲ, ಅದು ಪಾಂಡವರ ಮತ್ತೊಂದು ಭಾಗ್ಯ. ನಾಕ್ಷಿಸ ಇದ್ದಾನೆ, ಅವರೆಲ್ಲ ಬಂದು ಕೃಷ್ಣನ ದರ್ಶನ ಮಾಡಿಕೊಂಡಿದ್ದ ಕಾಲಕ್ಕೆ ಒಂದು ದಿವಸ ದ್ರೌಪದಿ ಅದನ್ನ ಹತ್ತಿರ ಕರೆದು ಸತ್ಯಭಾಮಾದೇವಿ ದ್ರೌಪದಿ ಸ್ವಲ್ಪ ಮಾತಾಡಬೇಕು ಬಾ ಹೋಗೋಣ ಅಂತ ಕರ್ಕೊಂಡು ಹೋದ್ರೆ, ಸ್ವಲ್ಪ ಮಾತಾಡೋದು ನಿನ್ನ ಹತ್ರ ಭಾರಿ ಗುಟ್ಟ ಮಾತಾಡಬೇಕಾಗ್ತಿದೆ ಬಾ ಅಂತ ಕರ್ಕೊಂಡು ಹೋದ್ರೆ, ಏಕಾ ಅಂತಲೇ ಕೂತ್ಕೊಂಡ್ರೆ, ದ್ರೌಪದಿ ಒಂದು ಗುಟ್ ಪ್ರಶ್ನೆ ಕೇಳ್ತೇನೆ, ದಯವಿಟ್ಟು ಉತ್ತರ ಕೊಡು ಅಂತ ಹೇಳಿದ್ದಾರೆ. ಸತ್ಯಭಾಮ ಸಾಕ್ಷಾತ್ ಮಹಾಲಕ್ಷ್ಮಿ ಲೋಕದೃಷ್ಟಿ ಮಾತಾಡ್ತಾ ಇದ್ದಾರೆ, ಏನು ಅಂತ ಕೇಳುತ್ತಾರೆ. ದ್ರೌಪದಿ, ನಮಗೆ ಭಾರಿ ಆಶ್ಚರ್ಯವಾಗ್ತಾ ಇದೆ, ನೀನು ಜನ ಕಾಣ ಹಾಗೆ ಐದು ಜನರಿಗೆ ಒಬ್ಬ ಹೆಂಡತಿ, ಐದು ಜನರಿಗೆ ಒಬ್ಬ ಹೆಂಡತಿ, ಜನಗಳು ತಿಳ್ಕೊಂಡಿರೋದು ಅಷ್ಟೇ. ನಾವು ಒಬ್ಬ ಕೃಷ್ಣರಿಗೆ 16,108 ಹೆಂಡಂದಿರಿದ್ದೇವೆ ನಾವು. ಎಷ್ಟು ರಿವರ್ಸ್ ಕೇಸ್, ಇಬ್ಬರು ಇವ್ರ ಕೇಸೆ ಬೇರೆ ಅವ್ರ ಕೇಸೆ ಬೇರೆ. ಪಾಪ ಒಬ್ಬ ಕೃಷ್ಣರಿಗೆ 16,108 ಜನ ಹೆಂಡಂದಿರಿದ್ದೇವೆ. ಆದ್ರೆ ನಮಗೊಂದು ಆಶ್ಚರ್ಯ, ನೀನು ಒಬ್ಬಳು, ಐದು ಜನ ಗಂಡಂದರು, ಅವರೆಲ್ಲ ನೀನು ಹೇಗೆ ಹೇಳಿದ ಹಾಗೆ ಕೇಳ್ತಾರೆ, ನಿನ್ನ ಕಂಡ್ರೆ ಅಷ್ಟು ಗೌರವದಿಂದ ಕಾಣ್ತಾರೆ, ನಿಮಗೆ ಅಷ್ಟವರಿಗೆ ಒಂದು ಪ್ರೀತಿ ವಿಶ್ವಾಸ ಇದೆ, ನಿನ್ನ ಮಾತಿಗವರು ತೆಗೆದೇ ಹಾಕೋದಿಲ್ಲ. ನನಗೆ ಭಾರಿ ಆಶ್ಚರ್ಯ, ನಮ್ಮ ಸ್ಥಿತಿ ನೋಡು, 16,108 ಜನ ಇದ್ದೇವೆ, ಒಬ್ಬರ ಕೈಯಲ್ಲಿ ಕೃಷ್ಣ ಸಿಗೋದೇ ಇಲ್ಲ ಅಂತ ಹೇಳಿದ್ದ. ಒಬ್ಬರ ಕೈಯಲ್ಲಿ ಕೃಷ್ಣ ಸಿಗೋದೇ ಇಲ್ಲ, ಏನ್ ಆಶ್ಚರ್ಯ ಇದು. ಸತ್ಯ ಬಾಬ ಮಾತು ಅಂದ್ರೆ ಸಾಕ್ಷಾತ್ ಸಕಲ ವಾಂಗ್ಮನಸ ದೇವತಾಯ ಶ್ರಿಯ ಅಂತ ಕರೀತಾರೆ. ಶ್ರುತಿ ತತಿಗಳ ಅಭಿಮಾನಿ ಅಂತ ಹೇಳಿದ್ದಾರೆ. ಲಕ್ಷ್ಮೀ ಸ್ತುತಿಗಳಿಗೆ ಗೋಚರಿಸದ ಅಪ್ರತಿಹತ ಮಹೈಶ್ವರ್ಯ ಅದಿ ಅಖಿಳ ಸದ್ಗುಣ ಗಣಾಂಬೋಧಿ. ದೇವರು ಯಾರ ಕೈಲೂ ಸಿಗೋದಿಲ್ಲ ಅಂತ ಹೇಳೋದು ಸಾಕ್ಷಿ ಇದು. ಒಬ್ಬ ಕೃಷ್ಣನ ನಿಯಂತ್ರಣ ಮಾಡಕ್ಕೆ ಯಾರಿಗೂ ಆಗ್ತಾ ಇಲ್ಲ, ನೀನಿಷ್ಟು ಜನಗಳನ್ನ ನೋಡ್ಕೊಂಡು ಇದ್ದೀಯಲ್ಲ, ಏನೋ ಒಂದು ಗುಟ್ಟಿರಬೇಕು ದ್ರೌಪದಿ ನಿನ್ನ ಹತ್ರ, ಅದೇನ್ ಹೇಳ್ತೀಯಾ ಅಂತ ಕೇಳಿದ್ಲಂತೆ. ಏನ್ ಹೇಳ್ತೀಯಾ, ಬೇಜಾರು ಮಾಡ್ಕೋಬೇಡ, ಏನ್ ಮಾಡಿದ್ದೆ ಹೇಳು ಅಂತ ಕೇಳುತ್ತ. ಏನ್ ಮಾಡಿದ್ದೆ ಹೇಳು, ಏನಾದ್ರು ರಥಗೀತ ಮಾಡಿದ್ದೀಯಾ? ಭಾರಿ ಉಪವಾಸ ವಿಪಾಸ ಏನಾದ್ರು ಮಾಡಿದ್ದೀಯಾ, ಏನಾದರೂ ಮಾಟ ಮಂತ್ರ ಮಾಡಿದ್ಯಾ, ಅದನ್ನು ಕೇಳಿದಿರಂತೆ ಪಾಪ. ಮಾಟ ಮಂತ್ರ ಮಾಡಿದ್ದೆ, ಯಂತ್ರಗಿಂತ್ರ ಕಟ್ಸಿದ್ದೀಯಾ, ಅದು ಬೇರೆ, ಜೊತೆಗೆ ವಶೀಕರಣ ವಿದ್ಯೆ ಅದೆಲ್ಲ ತಮಾಷೆಯಲ್ಲಿ ಮಹಾಭಾರತದಲ್ಲಿ ಹಾಗೆ ಬರೋದು. ಸ್ವಲ್ಪ ಹೇಳಿಬಿಡು ದ್ರೌಪದಿ, ಯಾಕೆ ಗೊತ್ತಾ, ಕೃಷ್ಣನಿಗೆ ಹಾಗೆ ನಾವು ಟ್ರೈ ಮಾಡ್ತೇವೆ ಅಂತ ಹೇಳ್ತಾರೆ. ನೀನು ಹೇಳಿಬಿಟ್ರೆ ನಾವು ಅದನ್ನೇ ಮಾಡಿಬಿಡ್ತೇವೆ ಕೃಷ್ಣನಿಗೆ ಅಂತ ಹೇಳಿದ್ರೆ. ಅಂದರೆ ದ್ರೌಪದಿಯ ಬಗ್ಗೆ ಅಸಾಧಾರಣವಾದ ಪ್ರಶಂಸೆ. ಇಲ್ಲಿ ಕೃಷ್ಣನ ಬಗ್ಗೆ ಒಂದು ಸತ್ಯ, ಕೃಷ್ಣ ಯಾರ ಕೈಲೂ ಸಿಗೋದಿಲ್ಲ ಅಂಬುದು 100% ಕರೆಕ್ಟ್. ಆತ ಸ್ವರತ ಸ್ಪಷ್ಟ ಹೇಳ್ತಾ, ಸ್ವರತೋಪಿ ಚಾಗ್ರಿ ಲಕ್ಷ್ಮೀ ಭುಜಾಂತರಗತಃ ಸ್ವರತೋಪಿ ಚಾಗ್ರಿ, ಸರ್ವತಂತ್ರ ಸ್ವತಂತ್ರ ಪರಮಾತ್ಮ, ಯಾರು ನಿಯಂತ್ರಣ ಮಾಡಕ್ ಆಗೋದೇ ಇಲ್ಲ ಅನ್ನೋದನ್ನ ಅವರೇ ಹೇಳಿದ್ದು ನಿಜವಾದ ಅರ್ಥ, ಸತ್ಯವಾದ ಮಾತದು. ದ್ರೌಪದಿ ಏನ್ ಮಾಡಿದ್ದೆ ಹೇಳು, ಏನ್ ಮಾಡಿದ್ರು ಸರಿನೇ, ಅದನ್ನ ಮಾಡಿಬಿಡ್ತೇವೆ ಹೇಳು ಅಂತ ಹೇಳಿದ್ರಂತೆ. ಒತ್ತಾಯ ಬಿಟ್ಟಿದೆ, ಏನ್ ಹೇಳ್ತಾರೆ ಅಂತ ನಾಳೆ ದಿವಸ ದ್ರೌಪದಿ ಕೊಟ್ಟ ಉತ್ತರ ಏನೋದನ್ನ ನಾಳೆ ನೋಡೋಣ ಅಂತ ಹೇಳ್ತಾ, ನಮಗಿರೋದು ಎರಡೇ ದಿವಸ, ನಾಳೆ ಮತ್ತು ನಾಡಿದ್ದು. ಬಹುಶಃ ಈ ಸರ್ತಿ ವರಪರ್ವ ಮುಗಿಯೋ ಚಾನ್ಸಸ್ ಇಲ್ಲ, ಆದರೆ ನಾಳೆ ಇನ್ನೂ ತುಂಬಾ ಮುಖ್ಯವಾದ ಘಟ್ಟಗಳು ಉಂಟು, ಅದನ್ನ ನೋಡೋಣ ಅಂತ ಹೇಳ್ತಾ, ನಾಳೆ ಒಂದ್ ದಿವಸ ಇರುತ್ತೆ, ನಾಡಿದ್ದೆ ಮುಕ್ತಾಯವಾಗುತ್ತೆ ಈ ಸಲ, ಮುಂದೆ ಯಾವಾಗತ್ತೆ ನಾಡಿದ್ದು ಹೇಳ್ತೇನೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಶ್ರೀಯತಾಂ ಕಮಲಾಲಯ.